ಚತುಷ್ಟೀಂ ಸಹಸ್ರಾರ್ಹಣಾಧಿಕಂ ರಹಸ್ಯುಪಾಸೀನಂ ಋಷಿಶ್ಚುಕೋಪಃ ಯದೃಚ್ಛಯಾ ತತ್ರ ಮಹಾಯಶಃ ಮುನಿಃ ಸಮಾಗಮತ್ ಶಿಷ್ಯಗಣೈಃ ಪರಿಶ್ರಿತಃ ತಂ ವೀಕ್ಷತುಷ್ಣೀಂ ಅಕೃತ ಅರ್ಹಣಾಧಿಕಂ ರಹಸ್ಯ ಉಪಾಸೀನಂ ಋಷಿಃ ಚುಕೋಪಃ ಯದೃಚ್ಛಯಾ ತತ್ರ ಆಗ ಭಗವತ್ ಸಂಕಲ್ಪದಂತೆ ಮಹಾಯಶಃ ಮುನಿಃ ಮುಂದೆ ಅಗಸ್ತ್ಯರು ಅಂತ ಹೇಳ್ತಾರೆ ಹೆಸರು ಮಹಾಕೀರ್ತಿಶಾಲಿಗಳಾದ ಅಗಸ್ತ್ಯ ಮುನಿಗಳು ಶಿಷ್ಯಗಣೈಃ ಪರಿಶ್ರಿತಃ ಸಮಾಗಮ ಶಿಷ್ಯರ ಸಮೂಹದೊಂದಿಗೆ ಕೂಡಿಕೊಂಡವರಾಗ ಅಲ್ಲಿಗೆ ಬಂದರು ರಾಜಮಹಾರಾಜರ ಹತ್ರ ಬರೋದು ಬಹಳ ಸ್ವಾಭಾವಿಕ ಋಷಿಮುನಿಗಳು ಅಲ್ಲಿಗೆ ಬಂದರು ತಂ ವೀಕ್ಷ ಅವರು ನೋಡ್ದ ಆಯ್ತ ಶಮೀಕರು ಪರಿಷದಾದ್ರೆ ನೋಡ್ಲಿರಲಿಲ್ಲ ಅಜೀರ್ ಮಾತ್ರ ನೋಡಿದಾನೆ ಆಯ್ತು ಅವ್ರು ನೋಡಿಬಿಟ್ಟು ತುಷ್ಟಿ ಸುಮ್ಮನೆ ಇದ್ದುಬಿಟ್ಟ ಅವ್ರ ಮೇಲೆ ರೆಸ್ಪಾನ್ಸೆ ಕೊಡಲಿಲ್ಲ ಅವ್ರ ಬಗ್ಗೆ ಅಕೃತಾರ್ಹಣ ಅಧಿಕಂ ಅರ್ಹಣ ಅಂದ್ರೆ ಪೂಜೆ ಪೂಜಾದಿಗಳನ್ನೇನು ಮಾಡಲೇ ಇಲ್ಲ ರಹಸ್ಯ ಸುಮ್ಮನೆ ಕೂತ್ಕೊಂಡು ಏಕಾಂತದೊಳಗೆ ಉಪಾಸೀನಂ ಋಷಿ ಚುಕೋಪಹ ಅವ್ರು ನೋಡ್ಬಿಟ್ಟು ಋಷಿಗಳಿಗೆ ಭಾರಿ ಸೃಷ್ಟಿ ಬಂತು ತಂ ವೀಕ್ಷ ತುಷ್ಣೀಂ ಅಕೃತಾರ್ಹಣ ಅಧಿಕಂ ರಹಸ್ಯುಪಾಸೀನಂ ಋಷಿಶ್ಚುಕೋಪಹ ಋಷಿಗಳು ಅವನು ನೋಡಿದರು ಆತ ಋಷಿಗಳನ್ನು ನೋಡ್ದ ಆದರೆ ಯಾವುದೇ ರೀತಿ ಪೂಜಾದಿಗಳನ್ನು ಮಾಡಲಿಲ್ಲ ಋಷಿಗಳಿಗೆ ಕೋಪ ಬಂತು ಇಲ್ಲೂ ಅಷ್ಟೇ ಜನರು ತಪ್ಪು ತಿಳ್ಕೊಂಡ್ಬಿಟ್ಟ ಅಗಸ್ತ್ಯರಿಗೆ ಕೋಪ ಬಂತು ಕೋಪ ಬರಬಾರ್ದಾಗಿತ್ತ ಋಷಿಗಳಿಗೆ ಅಂತ ಕೇಳಿದರೆ ಅವ್ರಿಗೆ ಕೋಪ ಬಂದಿದ್ದು ಆ ರೀತಿಯಲ್ಲ ಇದು ತಾನಲ್ಲ ಉದಾಹರಣೆಗೆ ಕಂಪ್ಲೇಂಟ್ ಮಾಡ್ತಾನೆ ಈಗ ಯಾರೋ ತನ್ನ ಅಂಡ ಕೆಳಗಿರೋ ಆಫೀಸರ್ ಒಬ್ಬ ತಾನು ಬಂದ ಗೌರವಿಸಲಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟರೆ ವ್ಯಾಲಿಡ್ ಅದು ಮತ್ತೆ ಆಯ್ತಲ್ಲಿ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತೆ ನಡೀತಾ ಸಿ ಆರ್ನಲ್ಲಿ ಅವನ ರೆಸ್ಪೆಕ್ಟ್ ತೋರಿಸ್ತಿರೋ ಸುಪೀರಿಯರ್ ಅಂತ ಬಿಟ್ಟರೆ ಅವನಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಕೂಡ ಕಟ್ ಮಾಡ್ಬೋದು ಅಂತ ಅದು ಡಿಸಿಪ್ಲಿನ್ ವರ್ಕರ್ ಅವಿಭಾಜ್ಯವಾದ ಅಂಗ ಅದು ಆದ್ದರಿಂದ ಅವ್ರು ಕೋಪಗೊಂಡು ಪ್ರಶ್ನೆ ಅಲ್ಲ ಇದು ಇದು ಲೋಕಕ್ಕೊಂದು ಧರ್ಮ ತೋರಿಸ್ಬೇಕಾಗಿದೆ ಅವರಿಗೆ ಅದಕ್ಕೋಸ್ಕರ ಇದು ಮಾಡ್ತಾರೆ ಅನೇಕ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಭಾರಿ ಕೋಪಗೊಂಡ್ಬಿಟ್ರು ಅಂತ ಹೇಳಿದರೆ ವೈಯಕ್ತಿಕವಾಗಿ ಅವರಿಗೆ ತಮ್ಮ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇತ್ತು ಅಂತ ತಿಳ್ಕೊಂಡ್ಬಿಡ್ತಾರೆ ಅದಲ್ಲ ಅವರಿಗೆ ಡಿಸಿಪ್ಲಿನ್ ತಪ್ಪಿದಾತ ದೊಡ್ಡವರು ಬಂದ ಕಾಲಕ್ಕೆ ಶಮೀಕರು ತಪ್ಪಲಿಲ್ಲ ಕಾರಣ ಅವ್ರಿಗೆ ಮೈ ಮೇಲೆ ಎಚ್ಚರಿಕೆನೇ ಇರಲಿಲ್ಲ ಇದ್ರ ಎಚ್ಚರಿಕೆ ಇತ್ತು ಇದು ಇದ್ದ ಕಾಲಕ್ಕೆ ಏನು ಮಾಡಬೇಕಾಗಿತ್ತಾತ ಎದ್ದು ಗೌರವಿಸಿ ನಮಸ್ಕರಿಸಿ ಕೂಡಿಸಿ ಮಾಡಬೇಕಾಗಿತ್ತು ಇದಕ್ಕೆ ನಿಯಮ ಇದು ದೇವ್ರ ಪೂಜೆ ಮಾಡ್ತಿದ್ರು ಕೂಡ ಯಾರು ಬಂದಿದ್ದು ನಮಗೆ ಗೊತ್ತಿಲ್ಲದವ್ರು ಏನು ಮಾಡೋಕ್ಕಾಗಲ್ಲ ಗೊತ್ತಾದ್ರೆ ಏನು ಮಾಡಬೇಕಾಗ ಅಲ್ಲಿಗೆ ದೇವ್ರ ಪೂಜೆ ನಿಲ್ಲಿಸಿಬಿಡಬೇಕು ನಿಲ್ಲಿಸಿಬಿಟ್ಟು ದೇವ್ರ ಪೂಜೆ ಯಾವ ಕಾಲಕ್ಕೂ ಬಿಟ್ಟು ಹೇಳಬಾರದು ದೊಡ್ಡವ್ರು ಬಂದಾಗ ಮಾತ್ರ ಹೇಳಬೇಕು ಅದು ನಿಯಮ ಯಾಕೆ ಸನ್ನಿಧಾನ ದೇವ್ರ ಸನ್ನಿಧಾನ ಜಾಸ್ತಿ ಅಲ್ಲಿದೆ ಇಲ್ಲಿಗಿಂತ ಸನ್ನಿಧಾನ ಅಲ್ಲೇ ಜಾಸ್ತಿ ಇರೋದ್ರೆ ಅಲ್ಲಿಗೆ ಹೋಗಬೇಕು ಹೋಗಿಬಿಟ್ಟು ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಕುಶಲ ಪ್ರಶ್ನೆ ವಿಚಾರಿಸಿ ಮುಂದೆ ಪೂಜೆ ಬರಬೇಕು ಅವ್ರು ಅಕ್ಕಳೆ ತೊಗೊಂಡು ಪೂಜೆ ಮುಂದುವರಿಸ್ಬೇಕು ಇದು ಪದ್ಧತಿ ಹಾಂ ಮಾಡಲೇಬೇಕು ಮಾಡ್ಬೋದಲ್ಲ ಮಾಡಲೇಬೇಕು ಪೂಜೆನ ಅವ್ರ ಪೂಜೆ ಕ್ಯಾನ್ಸಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಪೂಜೆ ಮಾಡಲೇಬೇಕು ಇದು ಒಂದು ಪದ್ಧತಿ ಜೊತೆಗೆ ಸಮಾನರು ಬಂದುಬಿಟ್ರೆ ಸಮಾನರು ಬಂದರೆ ನಮಸ್ಕಾರ ಮಾಡಬೇಕಾಗಿಲ್ಲ ಒಳ್ಳೆ ಮಾತಾಡಿಸ್ಬಿಟ್ಟು ಕೂತ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಚಿಕ್ಕವ್ರು ಬಂದರೂ ಕೂಡ ಅವ್ರು ಏನು ಮಾಡಿ ನಮಸ್ಕಾರ ಏನು ಮಾಡಿದಾಗ ರೆಸ್ಪಾಂಡ್ ಮಾಡಬೇಕು ಮಾತಿಗೆ ತಾಡಿದ್ರೆ ರೆಸ್ಪಾಂಡ್ ಮಾಡಬೇಕು ಅದು ಯಾರನ್ನು ಕೂಡ ಏನು ಮಾಡೋಂಗಿಲ್ಲ ವೈಷ್ಣವರನ್ನ ಇವ್ರು ಬಂದ್ರೆ ಯಾರೋ ಇವ್ರು ಬಂದರೆ ಮಾಡಿಬಿಡ್ತಾರೆ ಸರ್ಕಾರಿ ಅಧಿಕಾರಿ ಎದ್ದು ಓಡೋಗ್ಬಿಡ್ತಾರೆ ಪೂಜೆಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಬೇಕಾದ್ರೆ ಅದು ಇದ್ರ ಬಗ್ಗೆ ಗೌರವ ಕೊಡೋದಿಲ್ಲ ಜನಗಳಿಗೆ ಅಲ್ಲಿ ಭಯ ಇರ್ತದೆ ಅವರಿಗೆ ಲೋಕದಲ್ಲಿ ಏನಾಗಿದೆ ಇವತ್ತು ಅಂದರೆ ಈ ಲೋಕದ ಜನಗಳಿಗೆ ಹೆದರಿ ಸಾಯ್ತಾರೆ ಯಾಕೆ ಅಂದರೆ ಇಮ್ಮಿಡಿಯೇಟ್ ಫಲ ಕಾಣಿಸ್ತದೆ ಅಲ್ಲಿ ಶಾಸ್ತ್ರದಿಂದಲೇ ಹಾಗೆ ಮಾಡೋದಿಲ್ಲ ಯಾಕಂದ್ರೆ ಈ ಫಲ ತಷ್ಟ ಕಾಣೋದಿಲ್ಲ ಸ್ವಲ್ಪ ದಿವಸ ಬೇಕಲ್ಲ ಅದಕ್ಕೆ ಅಂಟು ಅಡ್ವೆಂಟ್ ತೊಗೊಂಡು ಹುಚ್ಚುಚ್ಚ ಬಿಹೇವ್ ಮಾಡಿಬಿಡ್ತಾರೆ ಹಾಗೆ ಮಾಡಬಾರ್ದು ಏನು ಹೌದು ಹೌದು ಬಂದಿಲ್ಲ ಆಕ್ಷೇಪ ಬರೋದೇ ಇಲ್ಲ ಅದು ಆತ ದಕ್ಷ ಪ್ರಜಾಪತಿ ಆಕ್ಷೇಪ ತಪ್ಪು ಆಕ್ಷೇಪ ತಾನು ಮಾವ ಅಂತ ಕ್ಲೇಮ್ ಮಾಡ್ಕೊಂಡಿದ್ದೆ ತಪ್ಪಾತ ಅದೇನದು ಯಜ್ಞ ಮಂಟಪ ಅದು ಯಜ್ಞ ಮಂಟಪದಲ್ಲಿ ಅವರ್ಯಾರು ರುದ್ರದೇವರು ರುದ್ರದೇವರೇ ದಕ್ಷ ಪ್ರಜಾಪತಿನೇ ಹೊರತಾಗ ಮಾವಾಳಿಯ ಪ್ರಶ್ನೆ ಇಲ್ಲ ಈಗ ಮನೆಗೆ ಬಂದಾಗ ಮಾವಾಳಿಯ ಪ್ರಶ್ನೆ ಅವೆಲ್ಲ ಕೂಡ ಅದರಿಂದ ತಪ್ಪು ಮಾಡಿದ ಸಭೆ ನಮಸ್ಕಾರ ಮಾಡಲಿಲ್ಲ ಇರಲಿಲ್ಲ ಅಂಬೋ ದೊಡ್ಡ ಅಪರಾಧ ಈ ತಿಳ್ಕೊಂಡಿದ್ದ ಅವ್ರ ಅಪರಾಧ ಮಾಡಿಲ್ಲ ಈ ತಿಳ್ಕೊಂಡ ಇಲ್ಲಿ ಎಷ್ಟೊಂದು ಹೇಳಿದ್ದೆ ನನಗೆ ತಹಸೀಲ್ದಾರ್ ಮಾವ ಡಿ ಸಿ ಅಡಿಯ ಗೊತ್ತಾಯ್ತಿಲ್ಲ ಎಷ್ಟೊಂದು ತಾರ್ತಾ ಇರ್ತಾರೆ ಒಂದೇ ಆಫೀಸು ಡಿ ಸಿ ಮೀಟಿಂಗ್ ಆಗಿರ್ತದೆ ಇವನು ಮಾ ತಹಸೀಲ್ದಾರ್ ಬರ್ತಾರೆ ನಾವು ಎದ್ದಿತ್ಕೊಂಡ್ಬಿಟ್ರೆ ಪ್ರೋಟೋಕಾಲೇ ಹೋಯ್ತು ಅಲ್ಲಿಗೆ ಒಂದು ಹುಡುಗ ಎಲ್ಲರಿಗೂ ಅವಮಾನ ಮಾಡಿದ ಲೆಕ್ಕಾತಿ ಇವನಿಗೆ ಗೌರವ ಕೊಡೋ ನೆಪದೊಳಗೆ ಅಲ್ಲಿ ಹೋಗೋಣ ಮಾವ ಅಂತಾರು ಕರಿಬಾರ್ದು ಅವ್ರನ್ನ ಗೊತ್ತಾಯ್ತಿಲ್ಲ ಏ ತಹಸೀಲ್ದಾರ್ ಅಂತಾರೆ ಕರಿಬೇಕು ಹೊರತು ಮಾವಾಗಿವ ಅಂತ ಕರಿಬಾರ್ದಾಗ ಆತ ಕೂಡ ಏನಂತ ಗಡಿ ಅಂತ ಕರಿಬಾರ್ದಿತ್ತ ತಿಳಿತಾ ಸಂಬಂಧನೇ ಇಲ್ಲ ಅಲ್ಲಿ ಏನು ಸಂಬಂಧ ಅಲ್ಲಿ ಆತ ತಹಸೀಲ್ದಾರು ಡಿ ಸಿ ಅಷ್ಟೇ ಅದು ಮೀಟಿಂಗ್ ಅಫಿಷಿಯಲ್ ಮೀಟಿಂಗ್ ಅದು ಅದೇ ಯಜ್ಞ ಮಂಟಪ ಅಂದ್ರೆ ಏನದು ಅಫಿಷಿಯಲ್ ಜಾಗ ಮನೆಗೆ ಹೋದಾ ಮಾಡೋ ಅದಕ್ಕೆ ಹೇಳ್ತಾರೆ ಮನೆಗೆ ಹೋದಾ ಮಾಡ್ತೀನಿ ಇಲ್ಲ ಯಾಕೆ ಮಾಡಬೇಕಾಗಿತ್ತು ನಾನು ಅಂತ ಕೇಳ್ತಾರೆ ಅಲ್ಲೂ ಒಂದು ಪ್ರಶ್ನೆ ಬಂತು ಮನೆಯಲ್ಲೂ ಕೂಡ ಮಾಡಬೇಕಾತಕ್ಕೆ ಅರ್ಥ ಆಯ್ತು ಸ್ವಾರ್ಥ ಮೇಲೆ ದೊಡ್ಡವರು ಅಂತ ಕೇಳಿದ್ರೆ ಇಲ್ಲ ಅಂಥವತ್ತಲ್ಲಿ ಏನು ಮಾಡಿ ಸಂಬಂಧದ ನಿಮಿತ್ತದಿಂದ ಗುಹಾಶಯವ ನಾ ದೇಹ ಮಾನಿನಿ ತಮಗಿಂತ ಸಣ್ಣವರಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಯಾರಿಗೆ ಮಾಡಬೇಕಾಗ ಕೇವಲ ಅಂತರ್ಯಾಮಿ ಪರಮಾತ್ಮನೇ ಮಾಡಬೇಕೇ ಹೊರತು ಇವರಿಗೆ ಮಾಡಾಗಿಲ್ಲ ಇದು ಸೂಕ್ಷ್ಮ ವಿಚಾರ ತಿಳಿತಾ ಎರಡರಲ್ಲೂ ಸರಿಯಾಗಿ ಮಾಡಿದ್ದಾರೆ ಈತ ತಪ್ಪು ತಿಳ್ಕೊಂಡ್ಬಿಟ್ಟ ಆ ರೀತಿ ಮಾಡಿ ರೆಸ್ಪೆಕ್ಟ್ ಮಾಡಿದ್ರೆ ತಪ್ಪಾಯಿತು ಮುಂದೆ ಅರ್ಥ ಆಯ್ತು ಆತನಿಗೆ ತಪ್ಪು ಒಪ್ಕೊಂಡ್ಬಿಡ್ತಾನೆ ಇಲ್ಲಿ ಆ ಪ್ರಸಂಗ ಅಲ್ಲ ಇದು ಅಗಸ್ತ್ಯರು ಅಗಸ್ತ್ಯರೇ, ಇಂದ್ರಜುಮ್ನ ಇಂದ್ರಜುಮ್ನೇ, ಇಬ್ಬರು ಸ್ವರೂಪ ರಾಜ ಋಷಿಗಳಷ್ಟೇ. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಸ. ಅದರಲ್ಲೂ ಕೂಡ ಋಷಿಗಳು ತಾರತಮ್ಯದಲ್ಲಿ ಯಾರಿಗಿಂತ ಮೇಲಿದ್ದಾರೆ? ರಾಜರಿಗಿಂತ ಮೇಲಿದ್ದಾರೆ. ತಾರತಮ್ಯದಲ್ಲೂ ಮೇಲಿದ್ದಾರೆ ಒಂದು, ಮತ್ತು ಅತಿಥಿಗಳಾಗಿ ಮೇಲಿದ್ದಾರೆ. ಅತಿಥಿಗಳಾಗಿ ಬಂದಾಗ ಸ್ವರೂಪ ಮುಖ್ಯ ಅಲ್ಲ ನಮಗೆ, ಯಾವುದು ಮುಖ್ಯ? ಬೃಹಸ್ಪತಿ ಆಚಾರ್ಯ ಚಿಕ್ಕವರು, ಇಂದ್ರದೇವರು ದೊಡ್ಡವರು. ಆದರೂ ಗುರುಗಳಾಗಿ ಬಂದ ಕಾಲ ಗೌರವಿಸ್ತಾ ಹೋಗಿದ್ದಕ್ಕೆ ಏನಾಯ್ತು ಅವರಿಗೆ? ತಪ್ಪಾಯ್ತು. ಆದ್ದರಿಂದ ನಿಜವಾದ್ರೂ ತಪ್ಪು ಮಾಡ್ತಾ ಇದ್ದಾನೆ. ಯದೃಚ್ಛಯ ತತ್ರ ಮಹಾಯಶ ಮುನಿ ಸಮಾಗಮತ್ ಶಿಷ್ಯಗಣೈ ಪರಿಸ್ಥಿತ ತಂವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾಧಿಕಂ ರಹಸ್ಯುಪಾಸೀನ ಋಷಿ ಚುಕೋಪಃ ತಸ್ಮೈ ಇದಂ ಶಾಪಮದಾದ ಸಾಧು ಅಯಂ ದುರಾತ್ಮ ಅಕೃತ ಬುದ್ಧಿರದ್ಯ ಮಧ್ಯೇಲನಾತ್ ಪ್ರಾಗ್ ವಿಷತಾಂ ತಮಿಶ್ರಂ ಯಥಾ ಗಜಸ್ತಬ್ಧ ಮತಿ ಸದೋಷ ತಸ್ಮೈ ಇಮಂ ಶಾಪಂ ಅದಾತ್ ಅಸಾಧು ಅಯಂ ದುರಾತ್ಮ ಅಕೃತ ಬುದ್ಧಿ ಅದ್ಯ ಮಧ್ಯೇಲನಾತ್ ಪ್ರಾಗ್ ವಿಷತಾಂ ತಮಿಶ್ರಂ ಯಥಾ ಗಜ ಸ್ತಬ್ಧಮತಿ ಸದೋಷ ತಸ್ಮೈ ಇಮಂ ಶಾಪಂ ಅದಾತ್. ಸ್ಪಷ್ಟ ಶಾಪ ಕೊಟ್ಟು, ಈ ಶಾಪ ಅಫಿಷಿಯಲ್ ಪನಿಷ್ಮೆಂಟ್, ಇದು ವೈಯಕ್ತಿಕವಾಗಿ ನಡೆದಾಗ ಕೊಟ್ಟ ಶಾಪ ಪುಣ್ಯಹಾನಿ ಕಾರಣ ಆಗುತ್ತೆ, ನೆನಪಿರಬೇಕು. ವೈಯಕ್ತಿಕ ಲೆವೆಲ್ಲಿನ ಯಾರು ತಪ್ಪುಗಳಾದಾಗ ಶಾಪ ಕೊಟ್ಟುಬಿಟ್ರೆ ಅದು ಪುಣ್ಯ ಹರಸಕ್ಕೆ ಕಾರಣ. ಅದು ಅಫಿಷಿಯಲ್ ಲೆವೆಲ್ಲಲ್ಲಿ ಕೊಟ್ಟಾಗ ಏನಾಗೋದಿಲ್ಲ? ಅದು ಗೌರ್ಮೆಂಟ್ ಡಿ ಸಿ ಆಗಿ ಸಸ್ಪೆಂಡ್ ಮಾಡಿದ, ಅವನಿಗೇನು ದೋಷ ಇಲ್ಲ. ಅದರಿಂದ ವೈಯಕ್ತಿಕ ಜಗಳ ಮಾಡಿದಾಗ ಕೋರ್ಟ್ ಕೇಸ್ ಹಾಕ್ಬೋದು. ಅರ್ಥ ಆಯ್ತಾ? ಪರ್ಸನಲ್ ಬೇಸಿಸ್ ಬೇರೆ, ಅಫಿಷಿಯಲ್ ಬೇಸಿಸ್ ಬೇರೆ. ಅಫಿಷಿಯಲಿ ಶಾಪ ಕೊಡ್ತಾರೆ, ಬ್ರಹ್ಮದೇವರಲ್ಲಿ ಶಾಪ ಕೊಡ್ತಾರೆ ಅಂತ ಬರ್ತದೋ, ಅಫಿಷಿಯಲ್ ಅದು ದೋಷ ಇಲ್ಲ ಅವ್ರಿಗೆ. ವರ್ಣನೇ ಶಾಪ ಕೊಟ್ಟರು ಶಂತನಾಗಿ ಹುಟ್ಟು ಅಂತೇಳಿ, ದೋಷ ಇಲ್ಲ ಅವ್ರಿಗೆ. ಇನ್ನೂ ಯಾರೋ ಶಾಪ ಕೊಟ್ಟರು, ಮಾಂಡವರಿಗೆ ಶಾಪ ಕೊಟ್ಟರು ಯಮದೇವರಿಗೆ, ಅದು ಅನಫಿಷಿಯಲ್, ಅದಕ್ಕೇನಾಯ್ತು? ಅಧಿಕ ಪುಣ್ಯ ಹೋಗಿ ಕೆಳಗೋಗ್ಬಿಟ್ಟು. ಗೌತಮರು ಇಂದ್ರದೇವರಿಗೆ ಶಾಪ ಕೊಟ್ಟರು, ತಕ್ಷಣ ಕೆಳಗೋಗ್ಬಿಟ್ಟು. ಯಾಕಂದ್ರೆ ಎಂಥದ್ದು ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಕೊಟ್ಟಿದ್ದಲ್ಲ, ಪರ್ಸನಲ್ ಇದರಲ್ಲಿ ಕೊಟ್ಟಿದ್ದಾದ್ರಿಂದ ಅದಕ್ಕೆ ಪುಣ್ಯಹರಸಕರ ಅದು, ಇದು ಪುಣ್ಯ ವೃದ್ಧಿಕರ. ಇದು ತಪ್ಪು ಶಿಕ್ಷೆ ಕೊಡಬೇಕಾದ್ರೆ ಶಿಕ್ಷೆ ಕೊಟ್ಬಿಟ್ರೆ ಏನಾಗ್ತದೆ? ತಪಸ್ಶಕ್ತಿ ಕಡಿಮೆ ಆಗೋದು ಜಾಸ್ತಿ ಆಗ್ತದೆ. ಇನ್ನು ಕೂಡ ಪುಣ್ಯ ವೃದ್ಧಿ ಆಗ್ತದೆ. ಅನೇಕರಿಗೆ ಗೊತ್ತಿಲ್ಲ ಕ್ಷಮೆ ಅಂತ ಹೇಳಿದ್ರೆ ಏನು ಮಾಡಿದ್ರೆ? ಏಕಾಶಿ ಊಟ ಬರ್ತಾ ಕೂತಿದ್ದ ಕ್ಷಮೆನೆ, ಪಾಪ ಹೋಗ್ಲಿ ಬಿಡಿ ಕ್ಷಮಿಸ್ಬೇಡ ಅಂತ. ನಮಗೆ ಇವರು ಎರಡು ಸಾವಿರ ರೈಟ್ ನಮ್ಗೆ ಎಲ್ಲಿದೆ ಮತ್ತೆ ಗೊತ್ತಾನೆ? ನಮಗೆ ರೈಟ್ ಇಲ್ಲ ಅದ್ರ ಬಗ್ಗೆ ಎಲ್ಲ ಕೊಡೋದು. ಮತ್ತು ನೋಡಿ ಬೇರೆ ನೋಡ್ತಿರ್ತೀವಿ ಅದು, ಇವ್ರು ನೆನಪಾದ್ರೆ ಎಂತ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ, ಕೇಸ್ ಆಗ್ತಾರೆ ಅವ್ರ ಮೇಲೆ, ಚಾರ್ಜ್ ಆಗ್ತಾ. ಅವ್ರೇನು ಮಾಡಾಗಿಲ್ಲ ಇವರು, ಯಾಕೆಂತ ಕೇಳಿದ್ರೆ ಅಫಿಷಿಯಲಿ ಕರೆಕ್ಟ್ ಮಾಡಿದಾನ. ಅವ್ರು ಎಲ್ಲ ಕಮಿಷನರ್ಗಿಂತ ಯಾರು ದೊಡ್ಡವರು? ಎಲೆಕ್ಷನ್ ಎಲ್ಲರಿಗಿಂತ ಯಾರು ದೊಡ್ಡ ಪ್ರಮಿಷ್ಟ್ರು ದೊಡ್ಡವರು? ಅವ್ರ ಮೇಲೆ ಕೇಸ್ ಹಾಕ್ಬೋದು. ಇವನು ಎಲೆಕ್ಷನ್ ಉಲ್ಲಂಘನೆ ಮಾಡಿದ್ರು ಹೇಳ್ಬಿಟ್ಟು ಏನು ಮಾಡಾಗಿಲ್ಲ ಅದು, ಅಫಿಷಿಯಲ್ ಲೆವೆಲ್ ಮಾಡ್ತಾರೆ. ಅವ್ರು ಬೇರೆ ರೀತಿಯಲ್ಲಿ ಮಾಡಿದ್ರೆ ಅವ್ನು ಮನೆಗೆ ಹೋಗ್ಬಿಡ್ತೀವಿ, ಇರೋಕ್ಕೆ ಸಾಧ್ಯ ಹಿಡಿತಾ. ಆದ್ದರಿಂದ ತಪ್ಪುಗಳನ್ನು ಮಾಡಿದಾಗ ಮನೆಯಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಪುಣ್ಯ ಜಾಸ್ತಿ ಆಗ್ತದೆ ಹೊರತು ಏನಾಗೋದಿಲ್ಲ, ಎಂದೂ ಪಾಪ ಬರೋದಿಲ್ಲ. ಅನೇಕರಿಗೆ ಶಾಪದಲ್ಲಿ ವ್ಯತ್ಯಾಸ ಗೊತ್ತಿರೋದಿಲ್ಲ. ಆದ್ದರಿಂದ ಶಾಪ ಕೊಡಬಾರ್ದು ಅಂಬ ಜನರಲ್ ನಿಯಮ ಅದು, ಗೊತ್ತಾಯ್ತಾ? ಈ ರೀತಿ ಶಾಪ ಕೊಡಬಾರ್ದು ಅಂತ. ವೈಯಕ್ತಿಕ ಲೆವೆಲ್ಲಲ್ಲಿ ಶಾಪ ಕೊಟ್ಟರೆ ತಪ್ಪು, ಅದಕ್ಕೆ ಕ್ಷಮಿಸಿಬಿಟ್ರೆ ಗುಣ ಅದು. ತನಗೆ ಅನ್ಯಾಯ ಮಾಡಿದ್ರೆ ಕ್ಷಮಿಸಿಬಿಟ್ರೆ ಗುಣ, ಆ ತತ್ವಕ್ಕೆ ಅನ್ಯಾಯ ಮಾಡಿದ್ರೆ ಕ್ಷಮಿಸಿಬಿಟ್ರೆ ದೋಷ ಅದು. ಯಾರಿಗೆ ಅವಮಾನ ಮಾಡಿದಾಗಾಯ್ತು? ಅವನಿಗೆ ತತ್ವಕ್ಕೆ ಅವಮಾನ ಮಾಡಿದಾಗ, ಅದಕ್ಕೆ ಹಾಗೆ ಮಾಡಬಾರ್ದು. ಹೌದು, ಅದು ಮುಂದಿನ ಜನ್ಮ, ಅದು ಮುಂದಿನ ಜನ್ಮ, ಈಗೆಲ್ಲ ಇರ್ತಿರೋದು. ಮದ್ದು ಹೇಳ್ತಾರೆ ನನಗೆ, ಅವನು ಮೂಲತಃ ದೊಡ್ಡ ದೇವತೆ ಆದ್ದರಿಂದ ಎಲ್ಲಿ ಬೇಕಾದ್ರೂ ಹೋಗಿ ಸಾಮರ್ಥ್ಯ ಆತನಿಗಿತ್ತು. ಮಧ್ಯೇಲ ಅನಾತ್ಪ್ರಾಕ್ ಹೇಳ್ತಾರೆ ಏನಂತ, ಅಸಾಧುರಯಂ, ದುಷ್ಟ ಇವನು, ದುರಾತ್ಮ, ಅಕೃತ ಬುದ್ಧಿ ಇರಂತೆ, ತಿಳುವಳಿಕೆ ಇಲ್ಲ ಅವನಿಗೆ. ಕೃತ ಬುದ್ಧಿ ಅಕೃತ ಬುದ್ಧಿ, ತಿಳುವಳಿಕೆ ಇಲ್ಲದೆ ಇದ್ದವನು. ಅದ್ಯ ಮಧ್ಯೇಲ ಅನಾಥ್ ನನಗೆ ಅವಮಾನ ಮಾಡಿದ್ದಾನೆ. ಪ್ರಾಗ್ ವಿಷತಾಂ ತಮಿಶ್ರಂ ಯಥಾಗಜ ಸ್ತಬ್ಧಮತಿ ಸದೋಷ. ಇವನು ಯಥಾಗಜ ಸ್ತಬ್ಧಮತಿ, ಮದ್ದಾನೆ, ಹೇಗೆ ಇನ್ನೊಬ್ಬರು ಕೇರ್ ಮಾಡದೇ ಇರುತ್ತದೆ ಹಾಗಿದ್ದಾನೆ ಇವನು. ಅದಕ್ಕೊಂದು ಇವನೇನಾಗಬೇಕು? ಇವನು ಅದೇ ರೀತಿಯೇ ಆಗಿಬಿಡಲಿ, ತಮಿಶ್ರಂ, ಆನೆಯಂತೆ ತಪ್ಪಾಡಿದ್ರೆ ಆನೆಯಂತೆಯೇ ಆಗಿಬಿಡಲಿ ಅಂತ ಶಾಪ ಕೊಟ್ಟರು. ಸದೋಷ ಅಂದರೆ ದೋಷ ಇದೆ, ಅವಮಾನ ಮಾಡಿದ್ದಾನೆ. ಅಕೃತ ಬುದ್ಧಿ, ದುರಾತ್ಮ, ಅಸಾಧು. ಇವನಿಗೆ ತಾಮಿಶ್ರ ಅಂದರೆ ಕತ್ತಲೆ ಅಂತ ಅರ್ಥ, ಅಂಧಂತಮಸು ಅಂತ ಅರ್ಥ ಅಲ್ಲ. ತಿರುಯೋಗ್ಯವನಿಗಡೆ ಏನಿರೋದಿಲ್ಲ, ಜ್ಞಾನ ಇರೋದಿಲ್ಲ, ಗೊತ್ತಾಯ್ತಾ? ಜ್ಞಾನ ಇಲ್ಲದ ರೀತಿಯಲ್ಲಿ ಇವನು ಗಾಜೆಯವನೇನು ಹುಟ್ಟಿಬಿಡಲಿ ಅಂತ ಹೇಳಿ. ತಿರುಯೋಗ್ಯವನಿ ಯಾತಕ್ಕೆ ಬೇಡ ಅಂತ ಹೇಳ್ತಾರಂದ್ರೆ ಕೋಮಾ ಸ್ಟೇಜ್ ಇದ್ದಾಗ ಇವನು ಏನು ಬಾಯಿಗೆದ್ದು ಗೊತ್ತಾಗೋದೇ ಇಲ್ಲ, ಆ ಸ್ಥಿತಿಯಲ್ಲಿ ಇರ್ತಾನೆ. ಆದ್ದರಿಂದ ಜ್ಞಾನದ ಬಗ್ಗೆ ಅವನು ಶೂನ್ಯನಾಗಿಬಿಡ್ತಾನೆ ಅಂತ ಒಂದು ಶಾಪ ಬಂತು. ಶ್ರೀ ಶುಕ ಉವಾಚ ಏವಂ ಶಪ್ವಾ ಗತೋಗಸ್ತ್ಯೋ ಭಗವಾನ್ ಉಪಸಾನುಗ ಇಂದ್ರದ್ಯುಮ್ನೋಪಿ ರಾಜ ಋಷಿ ದಿಷ್ಟಂ ತದುಪಧಾರಯನ್. ಶ್ರೀ ಶುಕ ಉವಾಚ ಏವಂ ಶಪ್ವಾ ಗತೋ ಅಗಸ್ತ್ಯ ಭಗವಾನ್ ನೃಪ ಸಾನುಗ. ಈ ರೀತಿಯಾಗಿ ಇಲ್ಲಿ ಅಗಸ್ತ್ಯ ಈಗ ಹೇಳಿದ್ರೆ ಹೆಸರನ್ನು ಅಗಸ್ತ್ಯ ಅಂತೇಳಿ ತುಂಬ ಜನ ಇಷ್ಟೇ ಓದ್ಕೊಂಡ್ಬಿಡ್ತಾರಲ್ಲ, ಹೆಸರೇ ಹೇಳಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾವಾಗ ಅವಸರ ಪಡೋದು ಏನು ಮಾಡಬೇಕು, ಇನ್ನು ಮುಂದೆ ನೋಡ್ಕೋಬೇಕು. ಯಾವಾಗ ವಿಮರ್ಶೆ ಮಾಡೋ ಜನಗಳೆಲ್ಲ ಭಾರಿ ಅವಸರ ಅವರಿಗೆ, ಬಯ್ಯೋ ಉದ್ದೇಶ ಇರೋದ್ರಿಂದ ಇನ್ನು ನೋಡೋದೇ ಇಲ್ಲ, ಪುರಾಣಗಳು ಬೈರ್ ಹಾಕಿಬಿಡ್ತಾರೆ. ಇದೆಲ್ಲ ದೊಡ್ಡ ದೋಷಗಳವೆಲ್ಲ. ಏವಂಶತ್ವ ಗತಃ ಅಗಸ್ತ್ಯ, ಅಗಸ್ತ್ಯ ಹೊರಟೋಗಿಬಿಟ್ರು. பகவான் ருபஹா சானுகா. ஏ ருபா இல்லை அன்வ ஹே பரீட்சித் ராஜா, பகவான் சானுக பூஜ்யராதவர் தம்ம சிஷ்யர் சமேதம் இந்த ஹோட்டோ விட்டு இந்திரத்யும்னா அப்படி ராஜரிஷி திஷ்டம் தது உபதாரயன். ஆக ராஜரிஷி பாப்ப இந்திரத்யும்ன நோடுத வந்து எந்த தெய்வ இது வந்து அந்த அனுக்கொண்ட பாப்ப பிராரப்தத ஃபல அந்த அனுக்கொண்டு யோசனை மாட்டது. இது கவனிச்சுக்கு, அதுக்கே மனுஸ்மிருத்தியில் எடுத்தாரு, மகாபாரத எடுத்தாரு, ஊர்துவம் பிராணாகி உத்கிராமந்தி யூனஹா ஸ்தவிர ஆயத். ಚಿಕ್ಕವರಿಗೆ ಚಿಕ್ಕವರು ಕೂತಿರ್ತಾರೆ, ದೊಡ್ಡವರು ಬರ್ತಾರೆ, ಅವ ಏನಾಗುತ್ತೆ ಅಂತ ಒಂದು ಪ್ರಾಣಗಳ ಮೇಲಕ್ಕೆ ಹೋಗುತ್ತಂತೆ, ಪ್ರಾಣಶಕ್ತಿ ಮೇಲೆ ಎಳೆದು ಬಿಡುತ್ತಂತೆ ಶಕ್ತಿ, ಅವರು ದೊಡ್ಡ ಶಕ್ತಿ ಆದ್ದರಿಂದ ಎಳೆಯುತ್ತಂತೆ. ಇವರು ಏನಾದ್ರೂ ಹಾಗೆ ಕೂತಿದ್ರೆ ಏನಾಯ್ತು, ಈಗ ಇವ್ರು ಕೂತಿರ್ತಾರೆ ಪ್ರಾಣ ಮೇಲೆ ಹೋಯ್ತು ಅಂದ್ರೆ ಏನಾಯ್ತು, ಅಲ್ಲಿಗೆ ಆಯುಷ್ಯ ಹೋಯ್ತು, ಎಲ್ಲ ಕಳ್ಕೊಂಡ್ಬಿಡಿದ. ಅವಾಗ ಏನು ಮಾಡ್ಬೇಕು ಇವನು, ತಕ್ಷಣ ಪ್ರಾಣ ಮೇಲಕ್ಕೆ ಹೋಗಿದ್ರೆ ಏನು ಮಾಡ್ಬೇಕು ಇವನು, ತಕ್ಷಣ ಮೇಲಕ್ಕೆ ಪ್ರತ್ಯುತ್ಥಾನ. ತಾವು ತಕ್ಷಣ ಎದ್ಬಿಟ್ಟ, ಪ್ರಾಣ ಹೋಗಲಿಲ್ಲ, ಕರೆಕ್ಟಾಗಿ ಉಳ್ಕೊಂಡು ಅಭಿವಾದಾಭ್ಯಾಮ್ ನಮಸ್ಕಾರ ಮಾಡಿಬಿಟ್ಟೆ. ಏನಾಯ್ತಾಗ ತಾನ್ ಪುನಃ ಪ್ರತಿಪದ್ಯತೆ, ಪ್ರಾಣಶಕ್ತಿ ವಾಪಸ್ ಬರುತ್ತೆ, ಇದು ನಿಯಮ ಇದೆ. ಆದ್ದರಿಂದ ತಕ್ಷಣ ಎದ್ದು ಗೌರವಿಸ್ತಕ್ಕಂಥದ್ದು ದೊಡ್ಡ ಕರ್ತವ್ಯ, ಅದನ್ನು ಮಾಡಲೇಬೇಕಾಯಿತು, ಗೊತ್ತಿತ್ತು. ಅದೇನಾಯ್ತು ಈಗ, ಪ್ರಾರಬ್ಧವಶಾತ್ ಅಹಂಕಾರ ಬಂದು ಬಿಟ್ಬಿಟ್ಟ, ಅಂದ್ಕೊಂಡ ಪ್ರಾರಬ್ಧ ಅಂತ ಭಾವಿಸಿದ. ತದುಪಧಾರಯನ್ ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ತೃತಿ ವಿನಾಶಿನೀಂ ಹರ್ಯಚ್ಚನಾನುಭಾವೇನ ನ ಭಕ್ತ್ಯಾನ್ ಅಧಿಯಾಹತಃ. ಆಪನ್ನ ಕೌಂಜರೀಂ ಯೋನಿಂ, ಕೌಂಜ ಕುಂಜಾರ ಅಂದ್ರೆ ಆನೆ, ಕೌಂಜರೀಂ ಯೋನಿಂ, ಯೋನಿ ಎಂಬುದು ಶ್ರೀಲಿಂಗದ ಪದ, ಆದ್ದರಿಂದ ಆನೆ ಗಜಯೋನಿಯನ್ನು ಹೊಂದಿದ, ಅಂದ್ರೆ ಆನೆಯಾಗಿ ಹುಟ್ಟಿದ. ಹೆಣ್ಣಾನೆ ಅಂತ ಅರ್ಥ ಅಲ್ಲ ಅದಕ್ಕೆ, ಮತ್ತೆ ಗಜಯೋನಿಯಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ಆನೆಯಾಗಿ ಹುಟ್ಟಿದ ಅಂತ ಅರ್ಥ ಇರುತ್ತೆ ಹೊರತು ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ, ಇದೇನಿದು ಅಂದ್ರೆ ಆತ್ಮಸ್ಮೃತಿಯನ್ನ ತೆಗೆದಾಕ್ತಕ್ಕಂಥ, ಆತ್ಮಸ್ಮೃತಿಯನ್ನ ತೆಗೆದಾಕ್ತಕ್ಕಂಥ ಯೋನಿಯನ್ನು ಹೊಂದಿದ. ಆತ್ಮಸ್ಮೃತಿ ಎಂಬುದಕ್ಕೂ ಎರಡರ್ಥ, ತಾನೇವರು ಅಂತಲೇ ಗೊತ್ತಿಲ್ಲ, ಆಸ್ತಿ ಬಂದುಬಿಡ್ತಾ, ಇನ್ನು ದೇವರ ಬಗ್ಗೆನೂ ಜ್ಞಾನ ಬರೋದಿಲ್ಲ. ಆತ್ಮಸ್ಮೃತಿ ವಿನಾಶಿನಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಕಾರ್ಯದಲ್ಲೂ ನಮಗೆ ಎರಡಾಗುವ ಅನರ್ಥ ಆಗಬಾರ್ದು. ನಮ್ಮ ಬಗ್ಗೆ ಮರಿಬಾರದು, ನಾವು ದೇವರನ್ನು ಮರಿಬಾರದು. ಅವೆರಡನ್ನ ಏನಾದ್ರು ಮಾಡದೆ ಹೋದ್ರೆ ನಮ್ಮ ಸಾಧನೆ ಆಗ್ತೀರಿ ಅಂತ. ಅದು ಅದು ಎರಡು ತಪ್ಪೋಯ್ತು ಅಂದ್ರೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ನಡೀತಿರೋದು ಪ್ರತಿ ದೇವರನ್ನ ಮಾಡ, ತಮಗೆ ಯಾರು ಗೊತ್ತಿಲ್ಲ, ತಾನ್ಯಾರೋ ತನ್ನ ದೇಹವ್ಯಾರೋ ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರಿಗೆ ಗೊತ್ತಿಲ್ಲ, ತಾನು ಗೊತ್ತಿಲ್ಲ. ಭಾರಿ ಚೆನ್ನಾಗಿದೆ, ಏನ್ ಚೆನ್ನಾಗಿದ್ದಾನೆ ಈ ಮಧ್ಯೆ ಅದರೊಳಗೆ, ನಮ್ಮೆಲ್ಲ ಭಾರಿ ಖುಷಿ ಜನಗಳಿಲ್ಲ, ಮುಟ್ಟು ಭಾರಿ ಚೆನ್ನಾಗಿ ಪ್ಲೇಸ್ ಆಗಿಬಿಟ್ಟಿದ್ದಾರೆ. ಐಕ್ಲಾಸ್ ಆಗಿದೆ, ಏನು ಐಕ್ಲಾಸ್ ಆಗಿದ್ದಾರೆ, ದೇವ್ರ ಪೂಜೆ ದೇವ್ರ ಅಂತಲೇ ಯಾರೋ ಗೊತ್ತಿಲ್ಲ ಅವ್ರಿಗೆ, ಐಕ್ಲಾಸ್ ಇಲ್ಲ, ಕೋಮಷ್ಟದಲ್ಲಿದ್ದ ಇರ್ತಾರೆ ಅಂತ. ಭೋಗದಿಂದ ಐಶ್ವರ್ಯ ಮದಮತ್ತಸ್ಥನ್ ಅಂತಾರಲ್ಲ, ಹಾಗೆ ಭಾರಿ ತಪ್ಪದು. ಇದೊಂದು ಇಂಪಾರ್ಟೆಂಟ್ ಇದು, ಅದು ಯಾವುದೇ ಪ್ರಸಂಗ ಬಂದರು, ಊಟ ತಿಂಡಿ ಮಾಡಿ ಏನೇ ಮಾಡ್ತಿರ್ಲಿ, ಅದು ಯಾವುದು ಗಡ್ಡಿ ಆಗಬಾರ್ದು, ದೇವ್ರ ಸ್ಮರಣೆ ಗಡ್ಡಿ ಆಗಬಾರ್ದು. ಜಾಸ್ತಿ ಇದ್ದ ಮರ್ಕೊಂಬಿಟ್ಟ, ದೇವ್ರ ಮರ್ತಾಗಲಿಲ್ಲ ಈಗ, ಅದಕ್ಕೆ ಆದಷ್ಟು ಕೂಡ ನಿಮ್ಗೆ ಎಷ್ಟು ಮಿನಿಮಮ್ ಅಷ್ಟು ತಗೋಬೇಕು ಹೊರತು, ಹೆಚ್ಚು ಬರೋದಾದ್ರೆ ನಾವು ದೇವ್ರ ಮರಿತಕ್ಕಂಥ ಕೆಟ್ಟ ಕೆಲಸ ಮಾಡಿದಾಗಲೇ ಅದಾವುದೇ ಬೇರೆ. ಅದು ಅದು ಅವ್ರು ಕಾಯ್ಬೇಕು ಅಂತ ಕೂತ್ಕೊಂಡು ಎದ್ದು ಒಂದು ಯಾರಿಗೆ ಗೊತ್ತದ ಕಾಯ್ಲೆಕ್ಕೀಗ ಗೊತ್ತಾಯ್ತು. ಈಗ ಫಸ್ಟ್ ಟೈಮಿಂಗ್ಸ್ ಗೊತ್ತಿಲ್ಲ, ಏನು ಮಾಡ್ತೀರಿ ನೀವಾಗ, ಏನು ಮಾಡ್ತೀರಿ, ಮತ್ತೆ ಕೂತ್ಬಿಡ್ತೀರಿ ಅಷ್ಟೇ ಹೊರತು, ಇನ್ನು ಟೈಮಿಂಗ್ಸ್ ಗೊತ್ತು ಕೂತ್ಕೊಂಡು ಬಸ್ ಮಿಸ್ ಮಾಡ್ಕೋತೀವಿ ಅಷ್ಟೇ. ಇವೆಲ್ಲ ಯಾರಿಗೆ ಸರಿ ಹೋಗ್ತಿತ್ತು ನಿಮ್ಮ ಮಾತು, ಎಲ್ಲರಿಗೂ ಟೈಮ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರೆ ನಾವು ಕಾಯ್ಕೊಂಡು ಕೊಡ್ಬೋದು, ಏನು ಯೋಚನೆ ಇಲ್ಲ. ಅನೌನ್ಸ್ ಮಾಡಿಲ್ಲ ಅದರಿಂದ ಏನು ಮಾಡೋದು, ನಾವಾಗ ಹೆಚ್ಚು ಕಾಶಸ್ ಆಗಿರ್ಬೇಕು, ಮತ್ತೆ ಮೊದಲಿಗಿಂತ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು. ಹೇಳಿದ್ರೆ ಬೇರೆ, ಹೇಳಿದ್ರೆ ಬೇರೆ, ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿರ್ತಾರೆ, ಯೋಚನೆ ಇಲ್ಲ ನಮಗೆ, ಅಷ್ಟೊತ್ತಿಗೆ ಕಾಯ್ಬೇಕು. ಅವತ್ತು ಬರ್ತೀವಿ ಅಂದ್ಬಿಡ್ತಾರೆ, ದೊಡ್ಡವರು ಇರ್ತಾರೆ, ಅವತ್ತು ಬರ್ತೀವಿ ಅಂದ್ರೆ ಯಾವ ಬರ್ತಾರೋ ಗೊತ್ತಿಲ್ಲ, ಊಟಕ್ಕೆ ಬರ್ತಾರೋ ತಿಂಡಿಗೆ ಬರ್ತಾರೋ ಸುಮ್ಮನೆ ಬಂದೋಗ್ತಾರೋ ಏನು ಗೊತ್ತೇ ಇಲ್ಲ, ಏನು ಮಾಡ್ತಾರೆ ಇವರು, ಎಲ್ಲದಕ್ಕೂ ತಯಾರಾಗಿರ್ತಾರೆ, ಏನು ಬಂದರೂ ಕೂಡ ತಯಾರಾಗಿರುತ್ತೆ, ಚಾನ್ಸ್ ಮತ್ತೆ ಸಿಗೋದಿಲ್ಲ ಆ ಟೈಪ್. ಚೇ ಚೇ ಚೇ, ಬರ್ತದೆ ನಿಮಗೆ ಪ್ರತಿ ಬಂದಕ್ಕೆ ಆಗ್ತಾ ಅನ್ಸ್ಯೂಮ್ ಮಾಡಬಾರ್ದು, ಅಸ್ಯೂಮ್ ಮಾಡ್ಕೊಂಬಿಟ್ಟು ಆಗಿದೆ ಅಂತಲ್ಲ ತಿಳುವಳಿ, ಅದಕ್ಕೆ ಹಾಗಿದ್ರೆ ಸಾಧನೆಗೆ ಅರ್ಥ ಏನಾಗಿದೆ, ಹಾಗಿರೋದ್ರೆ ಪಶುಗಳು ಪಶುಗಳಿಗೆ ಅವ್ರಿಗೆ ವ್ಯತ್ಯಾಸ ಏನು ಹಾಗಿದ್ದರೆ ಮನುಷ್ಯ ಅದಕ್ಕೆ ಪಶುಗಳು ಪಶುಗಳಿಗೆ ಹೇಳಿಲ್ಲ, ಪಶುಗಳಿಗೆ ಸಾಧನೆ ಯಾತಕ್ಕೆ ಹೇಳಿಲ್ಲ, ಯಾತಕ್ಕೆ ಹೇಳಿಲ್ಲ, ಬುದ್ಧಿ ಇಲ್ಲ ಮನುಷ್ಯರ ಬುದ್ಧಿ ಇದ್ದಾಗ ಪ್ರತಿಬಂಧಕ ಅಂತ ಹೇಳಿದ್ರೆ ಅರ್ಥ ಏನೀಗ. ಅವೆಲ್ಲ ರಾಂಗ್ ಆರ್ಗ್ಯುಮೆಂಟ್ ಅದಲ್ಲ, ಜೀವ ದೇಹ ಕೊಟ್ಟು ಬುದ್ಧಿ ಕೊಟ್ಟರೆ ಪ್ರತಿಬಂಧಕ ಅಂತ ಅರ್ಥ ಇಲ್ಲ, ಅರ್ಥ ಆಯ್ತಾ. ಈಗ ಬುದ್ಧಿ ಕೊಟ್ಟು ಅಕಸ್ಮಾತ್ ಕುತ್ಕೊಂಡ್ಬಿಟ್ಟ ಕಾರ್ ಕೊಟ್ಟು ಮುಂದೆ ಹೋಗಂತಾರೆ, ಅಕಸ್ಮಾತ್ ಪ್ರತಿಬಂಧಕ ಬಂದ್ರೆ ಏನ್ ಮಾಡಲಿ ಅಂತ ಕೇಳಿದ್ರೆ, ಈ ಕಾರ್ ಇಸ್ಕೊಂಡು ಸುಮ್ಮನೆ ನಡ್ಕೊಂಬ ಸಾಕು ಗೊಳಿಸ್ಬಿಡ್ತಾರೆ. ಪ್ರತಿ ಅಕಸ್ಮ ಬಂದ ನೋಡ್ಕೊ, ಮತ್ತೆ ತಾನೇ ತಿಳ್ಕೊಂಡ್ಬಿಟ್ರೆ ಪ್ರತಿಬಂಧಕ ಇರ್ತದೆ ಅಂತ ಹೇಳಿ, ತಾನು ತನಗೆ ಗೊತ್ತಿಗತ್ತ ಉದ್ದೇಶಪೂರ್ವಕ ತಡ ಹೇಳ್ತಾನೆ, ಪ್ರತಿಬಂಧಕ ಪ್ರಾರಬ್ಧ ಕರ್ ಮಾಡ್ಕೊಂಡ್ರೆ ಅರ್ಥ ಏನು ಅದಕ್ಕೆ, ಅರ್ಥ ಆಯ್ತಾ. ಯಾವ ವಿಶ್ವ ಪ್ರಯತ್ನ ಮಾಡಿದ್ರೆ ಹೇಳೋದಕ್ಕೋಸ್ಕರ ಆಗ್ಲೇ ಇಲ್ಲ, ಓ ಇದು ಪ್ರತಿಬಂಧಕ, ಅದಕ್ಕೇನ್ ಮಾಡ್ಬೇಕು ಸುಮ್ಮನೆ ಕೊಡ್ಬಾರ್ದು, ಮತ್ತೆ ಪ್ರತಿಭೆ ನಿವಾರಣೆ ಮಾರ್ಗ ಹೇಳಿದ್ದಾರೆ, ಇಂಥ ಪ್ರತಿಬಂಧಕ್ಕೆ ಹೀಗೆ ಮಾಡಿ ಅಂತ ಹೇಳ್ತಾರೆ, ಅದನ್ನ ಮಾಡ್ಬೇಕು. ಜ್ವರ ಬಂತು ಸುಮ್ಮನೆ ಕೊಟ್ಬಿಡ್ತಾನೆ, ಹಾಗಿದ್ರೆ ಏನ್ ಮಾಡ್ತಾನೆ, ಈ ವಿಶ್ವ ಪ್ರಯತ್ನ ಮಾಡ್ತಾನೆ ಹೋಗ್ಲಾರ್ಸಕ್ಕೋಸ್ಕರವಾಗಿ, ಕಂಡು ಕಂಡು ಹೋತ್ರ ಹೋಗ್ತಾನೆ, ಹೌದಲ್ಲ. ಅದು ಪ್ರತಿಬಂಧಕ ಅಂತ ಗೊತ್ತಿದ್ರು ಕೂಡ ನಿವಾರಣೆ ಪ್ರಯತ್ನ ಪಡ್ತಾನ ಇಲ್ಲ, ಇಲ್ಲ ಹಾಗೆ ಪಡೋದು, ಅದು ಪ್ಯಾಸಿವ್ ಆಟಿಟ್ಯೂಡ್ ಅದು ಇರೋದು. ಯಾರಾಗ್ತಾರೆ ತಾರಾಗ್ತಾರೆ ಅಂದ್ಕೊಳ್ಳೋಕೆ ಹೋಗ್ಬಾರ್ದು, ತಿಳಿತಿಲ್ಲ ಯಾರಾಗ್ತಾರೆ, ಪರೀಕ್ಷೆ ಕೂತಿದ್ರು ಪಾಸ್ ಆದವರು ಇದ್ದಾರೆ, ನಾವು ಹಾಗೆ ಮಾಡಿಬಿಟ್ರೆ ಗತಿ, ಎಲ್ಲರೂ ಎಲ್ಲರೂ ಆಬ್ಜೆಂಟೆ, ಅವನ ಪಾಸ ಆದ ಇವನ ಪಾಸ ಕುತ್ಕೊಂಡ್ಬಿಟ್ಟು ಗತಿ ಏನಾಗ್ತದೆ? ಆ ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಅದು, ದೇವ್ರ ಬಗ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ದೇವ್ರ ದೇಹ ಕೊಟ್ಟ ಮೇಲೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂತ ಅರ್ಥ. ಅದಕ್ಕೇನೆ ಏನಂತ ಕರೆದಿದ್ದಾನೆ, ಕರ್ತ ಶಾಸ್ತ್ರಾರ್ಥವತ್ವ. ಇದರ ರಂಭಿಸುವ ವಿರುದ್ಧವಾದ ಮಾತು. ಶಾಸ್ತ್ರವನ್ನು ಮಾತಾಡೋದಾದ್ರೆ ಶಾಸ್ತ್ರ ಹೇಳ್ಬಿಟ್ಟಿದೆ ಕರ್ತ ಅಂತೇಳಿ, ಅದಕ್ಕೆ ಅವ ಅಪರಾಪ ಮಾಡದಂತೆ ಅವ್ರ ಉತ್ತರ ಕೇಳಬೇಕೇ ಹೊರತು ಅದನ್ನು ನಾವು ಬಿಟ್ಟುಬಿಟ್ರೆ ಶಾಸ್ತ್ರ ಒಂದು ಮಾತು ಕೇಳೋದಿಲ್ಲ ಅಂತ ಆಯ್ತು. ದೇವ್ರು ಹೇಳ ಕರ್ಮ ಮಾಡು ಅಂತ ಹೇಳ್ತಾನೆ, ನೀ ಸ್ವತಂತ್ರ ಅಲ್ಲ ಅಂತ ಹೇಳ್ತಾನೆ. ಎರಡು ಮಾತು ಯಾರು? ದೇವ್ರ ಮಾತಾನೆ. ಅದು ಬ್ಯಾಲೆನ್ಸ್ ಮಾಡೋ ನಾವು ಒಂದನೇ ಗಣ ಬಿಟ್ಟುಬಿಟ್ರೆ ಹಾಗೆ ಆ ಮಾತಿಗೆ ಅರ್ಥ ಏನಾಗಿದೆ? ದೇವ್ರು ಕರ್ತಂಬ ಮಾತಿಗೆ ಅರ್ಥ ಏನು? ಅದು ತಿಳ್ಕೊಳ್ಳೋದೇ ಅದು ಯೋಗ. ಅದನ್ನ ಅರ್ಥ ಮಾಡ್ಕೊತ ಹೋದ್ರೆ ಆಚಾರ್ಯ ಹೇಳ್ತಾ ಅನುಭವ ಬರುತ್ತೆ ನೋಡಿ ಅಂತ ಹೇಳುತ್ತೆ. ಪ್ರತ್ಯಕ್ಷ ಕರ್ತೃತ ಜೀವ ಸಂಸ್ಥ, ಪ್ರತಿಯೊಬ್ಬನಿಗೂ ಏನಿದೆ ತನ್ನ ಜೀವನದಲ್ಲಿ ಒಂದು ಕರ್ತೃತ್ವ ಇರೋದು ಎಲ್ಲರಿಗೂ ಅನುಭವಕ್ಕೆ ಬಂದ್ಬಿಟ್ಟಿದೆ ಈಗಾಗಲೇ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಅನುಭವಕ್ಕೆ ಏನು ಬಂದಿದೆ? ಸ್ವಾತಂತ್ರ್ಯ ಇಲ್ಲ ಅಂತ ಅನುಭವಕ್ಕೆ ಬಂದಿದೆ. ಇವತ್ತು ಆಫೀಸಲ್ಲಿ ಕೆಲಸ ಮಾಡೋದೇ ಹಾಗೆ, ಮಾಡಲಿಕ್ಕೆ ರೈಟ್ ಇದೆ, ಸ್ವಾತಂತ್ರ್ಯ ಇಲ್ಲ. ಅರ್ಥ ಆಯ್ತು? ಈಗ ಅಲಾಟ್ಮೆಂಟ್ ಕೊಟ್ಟರೆ ಫುಲ್ ಸ್ವಾತಂತ್ರ್ಯ, ಒಂದು ಪೈಸೆ ಜಾಸ್ತಿ ಕೊಟ್ಟು ಹೇಳ್ಕೊಂಡ್ಬಿಡ್ತಾರೆ. ಮತ್ತೆ 10 ರೂಪಾಯಿಗಳು 11 ರೂಪಾಯಿ ಕೊಟ್ಟರೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅವನಿಗೆ. ಅರ್ಥ ಆಯ್ತಾ? ಇದು ಬಂಧನ, ಅದು ಸ್ವಾತಂತ್ರ್ಯ, ಇದು ಬಂಧನ. ಎರಡರ ಮಧ್ಯೆ ಇದ್ದಾನೆ. ಪ್ರತಿಯೊಂದು ಹಂತದಲ್ಲಿ ಶಾಸ್ತ್ರ ಬಗ್ಗೆ ಕೇಳಬೇಡಿ ನೀವೀಗ. ನಿತ್ಯ ಜೀವನದಲ್ಲೇ ಪ್ರತಿಯೊಬ್ಬರು ಹೇಗಿದ್ದಾರೆ ಈಗ? ಅವ್ರಿಗೆ ಕರ್ತೃತ್ವ ಇದ್ದೇ ಇದೆ, ಪರಾಧೀನತ್ವ ಅನುಭವ ಬರ್ತಾ ಇದೆ ಪ್ರತಿಯೊಬ್ಬರಿಗೂ. ಅದು ಆಚಾರ ಸಿದ್ಧಾಂತ, ಅನುಭವದ ಸಿದ್ಧಾಂತ. ಆದ್ದರಿಂದ ಯಾವುದು ಅಧೀನ ಕರ್ತೃತ್ವ ಯಾವಾಗಲೂ ಅನುಭವಕ್ಕೆ ಬರುತ್ತೆ. ಆದ್ರಿಂದಾಗಿನೇ ಐ ಆಮ್ ಸಬಾರ್ಡಿನೇಟ್, ಎಲ್ಲರಿಗೂ ಗೊತ್ತು. ಆ ರೀತಿಯಲ್ಲಿ ಇದ್ಬಿಟ್ರೆ ಸಾಕೆ ಸಾಕು. ಮತ್ತದೆ ಟ್ರಾನ್ಸ್ಫರ್ ರೌಂಡ್ ಮಾಡ್ತಾರೆ, ಕಚೇಗೆ ಆಯ್ತಿರ್ತಾರೆ ಟ್ರಾನ್ಸ್ಫರ್ ಮಾಡ್ಬೇಕಾರೆ. ಏನ್ ಬರ್ತದೆ ಈಗ? ಅದಕ್ಕೆ ನೀವು ರಾಯರ್ ಅಂತವ್ರು ಏನ್ ಮಾಡಿ, ಅದಕ್ಕೆ ರಾಯರ್ ಏನ್ ತೋರಿಸಿದ್ರೆಲ್ಲ ಕೂಡ ಬೇಕಾದ ಏನು ನಿಂತೋಗೋದಿಲ್ಲ. ಇವ್ರು ಅಂದ್ಕೊಂಡ್ಬಿಡ್ತಾರೆ ನಿಂತೋಗ್ತದೆ ಅಂತೇಳಿ. ಅದು ಪರೀಕ್ಷೆಗಳು ಅಂದ್ರೆ ಅದೇನೆ. ಅರ್ಥ ಆಯ್ತಾ? ಈಗ ಪರೀಕ್ಷೆಗಳಂದ್ರೆ ಅದೇ. ಇವತ್ತು ಎಷ್ಟೋ ಹೋಗ್ತಿರ್ತಾನೆ, ಒಬ್ಬ ಆಪತ್ತು ಬರುತ್ತೆ ಬಿಟ್ಬಿಡ್ತಾನ, ರಿಕ್ಷಾ ಕೆಟ್ಟು ಇನ್ನೊಂದು ರಿಕ್ಷಾ ತಗೋತಾನೆ, ಕಾರ್ ಮತ್ತೊಂದು ಕಾರ್ ತಗೋತಾನೆ. ಯಾಕೆ? ಹೋಗಕ್ಕೊಂದು ಮನಸ್ಸಿದೆ ಅದರೊಳಗೆ. ಇಲ್ಲಿಲ್ಲ, ಕಾರಣ ಕಾಯ್ತಿರ್ತಾನೆ ಆಗ್ಲೇನೆ. ಪಕ್ಕದ ಮೇಲೆ ನೀರು ಬಂದು ನಾಳೆ ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡೆ ದೇವ್ರು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾನೆ. ನಿನ್ನ ಇವ್ರಿಗೆ ನಾಳೆ ಬಹುಶಃ ಅರಮನೆ ಬರ್ಲಿಕ್ಕಿಲ್ಲ. ಇದೆಲ್ಲ ಉದ್ದೇಶಪೂರ್ವಕ ಮಾಡೋ ತಪ್ಪುಗಳು. ಇವತ್ತು ದೊಡ್ಡ ದೊಡ್ಡ ಸಾಧಕರ ಕಥೆಗಳು ಎಂಥ ಕಥೆಗಳು ಅಂದ್ರೆ, ನಮಗೆ ವಿಘ್ನಗಳು ಏನೂ ಅಲ್ಲ, ಅದನ್ನೆಲ್ಲ ಎದುರಿಸಿ ಅವ್ರು ಗೆದ್ದವರಾದ್ರಿಂದ ಸರಿಯಲ್ಲ. ಹಾಗಿದ್ರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳೆಲ್ಲ ಕೂಡ ಫೇಲ್ ಆದವರೆಲ್ಲ ಎಕ್ಸ್ಪೆಕ್ಟ್ ಕೊಟ್ಬಿಡೋದು. ಹಾಗಿದ್ರೆ ಪ್ರತಿಯೊಂದು ಕಾರಣ ಕೊಟ್ಬಿಡೋದು ಸರಿಯಲ್ಲ. ಇವತ್ತಿಂಥ ಅವ್ಯವಸ್ಥೆ ಮಧ್ಯೆ ಕೂಡ ಏನು ಉಳ್ಕೊಂಡಿದೆ? ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯೇ ದೇವರು ನಾಶೆ ಮಾಡಿಸ್ತಾರೆ. ಮತ್ತೆ ಹೇಳ್ತಾರೆ, ಹರಿಯಚ್ಚ ನಾನುಭಾವೇನ ನಭತ್ಯಾನ ಧಿಯಾಹತಃ. ಆದರೆ ಅಂತ್ಯಕಾಲಕ್ಕೆ ಏನಾಯಿತು? ಹರಿಯಚ್ಚ ನಾನುಭಾವೇನ. ಇಲ್ಲಿ ಎರಡು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅಷ್ಟು ದಿವಸ ಸಾಧನೆ ಮಾಡಿದ್ದ ಅಂತ ಹೇಳಿದ್ರೆ ವೇಸ್ಟ್ ಆಯ್ತಲ್ಲ ಅಂತ ಒಂದು ಪ್ರಶ್ನೆ. ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ಅದು ತಪ್ಪಾಗೋದು. ಇಂಥ ಶಿಕ್ಷೆ ಕೊಟ್ಟವನು ಮಾಡಿದ ಸಾಧನೆ ತೆಗೆದು ಬಿಟ್ಟರೆ ಅದು ತಪ್ಪಾಗೋದು. ಅದಕ್ಕೇನಾಯ್ತಂತೆ? ದೇವ್ರ ಪೂಜೆ ಮಾಡಿದ ಪ್ರಭಾವದಿಂದ ಅವನಿಗೆ ಭಕ್ತಿಯಾಗಲಿ ಜ್ಞಾನವಾಗಲಿ ಕೂಡ ಅಂತ್ಯಕಾಲಕ್ಕೆ ಎಲ್ಲ ವಾಪಸ್ ಬಂದು ಇದು ಸಾಧನೆ ವೇಸ್ಟ್ ಆಗಲಿ ಅನ್ನೋದು ಸಾಕ್ಷಿ. ಭರತರಾಜನಿಗೆ ಹೇಗೆ ಜಾತಿ ಸ್ಮೃತಿ ಇತ್ತಲ್ಲ, ಈತನಿಗೆ ಅಂತ್ಯಕಾಲಕ್ಕೆ ಕರೆಕ್ಟ್ ಟೈಮ್ನೇ ಸ್ಮೃತಿ ಬಂದ್ಬಿಡುತ್ತೆ. ಇದರ ಪ್ರಭಾವ. ಆದ್ರಿಂದ ನಾವು ಸರಿಯಾದ ದಾರಿಯಲ್ಲಿ ಬದುಕಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಅಕಸ್ಮಾತ್ ತಪ್ಪಿರ ದೇವ್ರು ಸರಿ ದಾರಿ ತರ್ತ ಯಾಕೆ ಯೋಚನೆ ಮಾಡ್ತೀರಿ? ನೀವು ಏನೂ ಮಾಡದೆ ಮಾಡಲಿ ಅಂತ ಕೂಡ ಕೊಡೋದಿಲ್ಲ ಅಷ್ಟೇ. ಸರಿಯಾದ ಪ್ರಯತ್ನ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ? ಖಂಡಿತ ತರ್ತಾನೆ. ಏವಂ ವಿಮೋಕ್ಷ ಗಜ ಯೂಥಪಮಬ್ಜನಾಭ ತೇನಾಪಿ ಪಾರ್ಷದ ಗತಿಂ ಗಮಿತೇನ ಯುಕ್ತ ಗಂಧರ್ವ ಸಿದ್ಧ ವಿಬುಧೈ ಉಪಗೀಯಮಾನ ಕರ್ಮ ಅದ್ಭುತಂ ಸ್ವಭುವನಂ ಗರುಡಾಸನೋಗಾತ್. ಏವಂ ವಿಮೋಕ್ಷ ಗಜಯೂಥಪಂ ಅಬ್ಜನಾಭ ತೇನ ಅಪಿ ಪಾರ್ಷದ ಗತಿಂ ಗಮಿತೇನ ಯುಕ್ತ ಗಂಧರ್ವ ಸಿದ್ಧ ವಿಬುಧೈ ಉಪಗೀಯಮಾನ ಕರ್ಮ ಅದ್ಭುತಂ ತ್ರಿಭುವ ಸ್ವಭುವನಂ ಗರುಡಾಸನ ಅಗಾತ್. ಏವಂ ಹೀಗೆ ಗಜಯೂಥಪಂ, ಆ ಒಂದು ಗಜೇಂದ್ರನನ್ನು, ಗಜಯೂಥ ಗಜೇಂದ್ರನನ್ನು ಅಬ್ಜನಾಭ ಪದ್ಮನಾಭನಾದ ಶ್ರೀಹರಿಯು ವಿಮೋಕ್ಷ ಬಿಡುಗಡೆ ಮಾಡಿ. ತೇನಾಪಿ ಪಾರ್ಷದ ಗತಿಂ ಗವಿತೇನ ಯುಕ್ತ. ಅವನು ಯಾವ ಗತಿ ಹೊಂದಿದ ಆ ಕ್ಷಣದಲ್ಲೇ? ಪಾರ್ಷದ ಗತಿ, ಗಂಧರ್ವಾತ. ದೇವ್ರ ಸ್ತೋತ್ರ ಮಾಡತಕ್ಕಂಥ ಗುಂಪಿನಲ್ಲಿ ಇದ್ದವನು, ಆ ಗುಂಪಿಗೆ ಸೇರ್ಕೊಂಡ್ಬಿಟ್ಟ. ಗವಿತೇನ ಯುಕ್ತ, ಅವನ ಜೊತೆಗೆ ಕೂಡ್ಕೊಂಡು ಬಿಟ್ಟೋಗಲೇ ಗಜೇಂದ್ರನ ತನ್ನ ಜೊತೆ ಕರ್ಕೊಂಡೇ ಹೊರಟುಬಿಡ್ತಾನೆ. ಗಂಧರ್ವ ಸಿದ್ಧ ವಿಭುಧೈ ಉಪಗೀಯಮಾನ ಕರ್ಮ. ಗಂಧರ್ವರು, ಸಿದ್ಧರು, ದೇವತೆಗಳು ಹಾಡ್ತಾ ಇದ್ದಾರೆ, ಎಷ್ಟು ಅದ್ಭುತವಾದ ಭಗವಂತನ ಈ ಒಂದು ಚರಿತ್ರೆ ಅಂತೇಳಿ. ಮೊನ್ನೆ ಒಂದು ಕೆಲವು ವರ್ಷಗಳ ಹಿಂದೆ ಅದು ಆನೆ ಸಿಕ್ಕಾಕೊಂಡು ತಾನೇ ಒಂದು ಕಡೆಗೆ ಬಿದ್ದುಬಿಟ್ಟಿದೆ, ಯಾವುದಕ್ಕೆ ಬಿದ್ದು ಹೋಗ್ಬಿಟ್ಟಿದೆ. ಇವ್ರು ಏನು ಮಾಡಿದ್ರು? ಅರಣ್ಯ ಇಲಾಖೆ ಅವ್ರಿಗೆ ಕಷ್ಟಪಟ್ಟು ಅದ ಮೇಲೆ ಕೆತ್ತಿದ್ರು. ಪೇಪರ್ ಬರೀ ಪ್ರೆಸ್ ರಿಪೋರ್ಟ್ ಏನಂತ? ಗಜೇಂದ್ರ ಮೋಕ್ಷ. ಅರ್ಥ ಆಯ್ತಾ? ಸಿಕ್ಕಾಕೊಂಡು ಅದು ಬಿಡಿಸಿಬಿಟ್ರೆ ಗಜೇಂದ್ರ ಮೋಕ್ಷ ಅಂತ ಇಟ್ಬಿಟ್ರು. ಮೋಕ್ಷ ಆದರೆ ಬರೀ ಬಸಳಿಂದ ಬಿಡಿಸಿದ ಕಥೆ ಬರಲಿಲ್ಲ ಇದು. ಯಾವುದಕ್ಕೂ ಸಂಸಾರದಿಂದ ಬಿಡಿಸಿದ ಕಥೆ ಹೊರತು ಬರೀ ಸ್ವತಂತ್ರ ಬಿಡಿಸಿದ ಕಥೆ ಅಲ್ಲ ಇದು. ಈ ರೀತಿ ಅರ್ಥ ಮಾಡ್ಕೊಬಿಟ್ಟು ಏನಾಗ್ತಿತ್ತಾಗ? ಈ ಬಿದ್ದವ್ರು ಎತ್ತಿದ್ದಷ್ಟೋ ಮೋಕ್ಷ ಅಂತ ಕರೆದು ಬಿಡೋದು. ಬಿದ್ದವ್ರು ಎತ್ತಿದ ಮೋಕ್ಷ, ಇದು ಎಷ್ಟು ಅಂದ್ರೆ ಮೋಕ್ಷ ಕೂಡ ಇವರೇ ಆಗಿಬಿಡ್ತಾರೆ ಕೊನೆಗೆ. ಮತ್ತೆ ಇವನೇ ಆಗ್ಬಿಡ್ತಾರೆ ಮರು ದಿವಸ ಆಗಿದ್ರೆ, ಅದು ತಪ್ಪು. ಗರುಡಾಸನ ಅದ್ಭುತಂ ಸ್ವಭುವನಂ, ಅದ್ಭುತವಾದ ತನ್ನ ಮಂದಿರಕ್ಕೆ ಗರುಡಾಸನ ಆಗಾದ್ ಗರುಡಾರೂಢನಾಗಿ ತೆರಳಿಬಿಟ್ಟ. ಹೀಗೆ ಗಜೇಂದ್ರ ಮೋಕ್ಷವನ್ನು ಮಾಡಿದ ಶ್ರೀಹರಿ ಗಜೇಂದ್ರನ ಸಮೇತವಾಗಿಯೇ ಹೊರಟ, ದೇವತೆಗಳಿಂದ ಸ್ತುತ್ಯನಾಗಿ ಹೊರಟ, ಗರುಡರಾಡರುಳನಾಗಿ ಹೊರಟ. ಏವಂ ಮಹಾರಾಜತ ವೇರಿತೋ ಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಷಾಪಹಂ ದುಸ್ವಪ್ನಾಶಂ ಗುರುವರ್ಯ ಶೃಣ್ವತಾಂ. ಏವಂ ಮಹಾರಾಜ ತವ ಈರಿತಃ ಮಯ ಕೃಷ್ಣಾನುಭಾವ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಷಾಪಹಂ ದುಸ್ವಪ್ನಾಶಂ ಗುರುವರ್ಯ ಶೃಣ್ವತಾಂ. ಮಹಾರಾಜ ಪರೀಕ್ಷಿತ ರಾಜ, ಏವಂ ತವ ಈರಿತಃ ಮಯ, ನೀನು ಕೇಳಿದೆಯಲ್ಲ ಅದಕ್ಕೆ ನೀನು ಹೇಳಿರ್ತಕ್ಕಂಥ ಗಜೇಂದ್ರ ಮೋಕ್ಷದ ಕಥೆ ಹೇಳಿದೆ ನಾನು. ಕೃಷ್ಣಾನುಭಾವ ಈರಿತಃ ಗಜರಾಜ ಮೋಕ್ಷಣ ಮೀರಿತಂ, ಕೃಷ್ಣನ ಮಹಿಮೆಯನ್ನು ಹೇಳಿದೆ, ಗಜರಾಜನ ಬಿಡುಗಡೆಯ ಪ್ರಸಂಗವನ್ನು ಹೇಳಿದೆ. ಇದೇನು ಇದು ಆಯಿತು, ನಮಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ಅಂತ ಕೇಳಿದರೆ, ಸ್ವರ್ಗ್ಯಂ ಇದನ್ನು ಕೇಳಿದರೆ ಏನಾಗುತ್ತೆ, ಸ್ವರ್ಗ ಸಾಧನ ಇದು. ಯಶಸ್ಯಂ ಕೀರ್ತಿಕರ, ಇವತ್ತಿಂದ ಕೋರ್ಸ್ ಓದಿದ್ದಾರೆ ಕೀರ್ತಿ ಬಂತೋ ಇಲ್ಲೋ, ಗಜೇಂದ್ರ ಮೋಕ್ಷ ಕೇಳಿದ್ದಾರೆ ಒಂದು ಕೀರ್ತಿ ಅದು, ಗಜೇಂದ್ರ ಮೋಕ್ಷ ಕೇಳಿದವನು ಅಂತ ಒಂದು ಯಶಸ್ಸು ಬರುತ್ತೆ. ಕಲಿಕಲ್ಮ ಶಾಪ ಸುಧಾಮಂಗಳ ಮಾಡಿದ್ದು ಅಂತ ಯಶಸ್ಸು ಬರೋದಿಲ್ಲ, ಗಜೇಂದ್ರ ಮೋಕ್ಷ ಆ ರೀತಿ ಒಂದು ಯಶಸ್ಸನ್ನು ಕೊಡೋದು. ಕಲಿಕಲ್ಮ ಶಾಪಹಂ ಕಲಿಯ ದೋಷವನ್ನು ಪರಿಹಾರ ಮಾಡೋದು. ಪ್ರತಿನಿತ್ಯ ಯಾರು ಗಜೇಂದ್ರ ಮೋಕ್ಷವನ್ನು ಹೇಳ್ತಾರೋ ಕೇಳ್ತಾರೋ ಅವ್ರಿಗೆ ಕಲಿಯ ಬಾಧೆ ಎಫೆಕ್ಟ್ ಆಗೋದಿಲ್ಲ ಅಂತ ಅರ್ಥ. ಅಷ್ಟು ಬಿಸಿಲಿದ್ದು ಕೂಡ ಫ್ರಿಜ್ಜಲ್ಲಿ ಹೇಗಿರುತ್ತೆ, ತಣ್ಣಗಿರುತ್ತೆ. ಗಜೇಂದ್ರ ಮೋಕ್ಷಗೆ ಫ್ರಿಜ್ ಇದ್ದಾಗ ಅವ್ರ ಮಟ್ಟಿಗೆ ಏನಾಗುತ್ತದೋ, ಕಲಿ ಬಾಧೆಯನ್ನು ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಗಜೇಂದ್ರ ಮೋಕ್ಷ ನಿತ್ಯ ಹೇಳೋ ಅಭ್ಯಾಸ ಬಂದಿದೆ. ದುಸ್ವಪ್ನನಾಶಂ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ಹೇಳ್ತಾರೆ ಅಂದರೆ, ದುಷ್ಟಸ್ವಪ್ನ ಬಿದ್ದಿದ್ದರೆ ಇದನ್ನು ಹೇಳಿದ ತಕ್ಷಣ ಏನಾಗುತ್ತಂತೆ, ಪರಿಹಾರ ಆಯಿತು. ಗುರುವರ್ಯ ಶೃಣ್ವತಾಂ, ಹೇ ಗುರುವರ್ಯ ಮಹಾರಾಜ ಶೃಣ್ವತಾಂ, ಯಾರು ಕೇಳ್ತಾರಲ್ಲ ಅವರಿಗೆಲ್ಲ ಇಂಥ ಫಲ ಸಿಗುತ್ತಾ ಅದರಿಂದ ಹೇಳಿದ್ದೇವೆ. ಇದರಿಂದ ಎಂದೋ ನೋಡೋದಕ್ಕೆ ನಾವ್ಯಾಕೆ ಕೇಳಬೇಕು ಅನ್ನೋದು ಪುತ್ರ ಇದೆ. ಅಥಾನು ಕೀರ್ತಯನ್ ಏತತ್ ಶ್ರೇಯಸ್ಕಾಮ ದ್ವಿಜಾತಯ ಶುಚಯ ಪ್ರಾತರುತ್ಥಾಯ ದುಸ್ವಪ್ನಾದಿ ಉಪಶಾಂತಯೇ. ಅಥ ಅನುಕೀರ್ತಯಂತಿ ಏತತ್ ಶ್ರೇಯಸ್ಕಾಮಃ ದ್ವಿಜಾತಯಃ, ಆದ್ದರಿಂದನೇ ಏತತ್ ಇದನ್ನು ಶ್ರೇಯಸ್ಕಾಮಃ ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ದ್ವಿಜಾತಯಃ ದ್ವಿಜರಗಳು ಶುಚಯ ಒಳ್ಳೆ ಶುಚಿಯಿಂದ ಪ್ರಾತರುತ್ಥಾಯ ಬೆಳಿಗ್ಗೆ ಎದ್ದ ತಕ್ಷಣ ದುಸ್ವಪ್ನಾದಿ ಉಪಶಾಂತಯೇ ಕೀರ್ತಯಂತಿ. ದುಸ್ವಪ್ನಾದಿಗಳ ಪರಿಹಾರಕ್ಕೋಸ್ಕರ ಬ್ರಾಹ್ಮಣರೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾರೆ, ಅದು ಸ್ವಚ್ಛ ಹೇಳಿದ್ರು ಎದ್ದ ತಕ್ಷಣ ಹಾಸಿಗೆ ಕುತ್ಕೊಂಡು ಹೇಳಬೇಡಿ, ಶುಚಯಃ ಅಂಥೇಳಿ ಕೈಗಾ ತಗೊಂಡು ಶುದ್ಧರಾಗಿ ಹೇಳಬೇಕೆ ಹೊರತು ಇದರಂದು ಹೇಳಬಾರ್ದು. ಆ ಪದ ಸೇರಿಸಿದ್ದಾರೆ ಶುಚಯಃ ಅಂತೇಳಿ. ಇದಮಾಹ ಹರಿ ಪ್ರೀತೋ ಸ್ನಾನ ಮಾಡ್ಬೇಕಂತ ಅರ್ಥ ಅಲ್ಲ ಅದಕ್ಕೆ, ಕೈಗಾ ತಗೊಂಡು ಶೌಚ ಪೂರೈಸಿ ಶೌಚಿತನ ಕುತ್ಕೊಂಡು ಹೇಳಬೇಕು. ಇದು ಸ್ನಾನ ಮುಗಿಸ್ಬೇಕಾಗಿಲ್ಲ, ತುಳಸಿ ನೀರು ಹಾಕಿ ಅದನ್ನ ತುಳಸಿ ಮೃತ್ತಿಗೆ ಹಚ್ಕೊಂಡ್ಬಿಟ್ರೆ ಒಂದು ಸ್ನಾನ ಆದಾಗ ಲೆಕ್ಕ ಅದಕ್ಕೆ, ಮೃತ್ತಿಗಾ ಸ್ನಾನ ಇದ್ದಾಗ ಅದನ್ನು ಮಾಡಬೇಕೆ ಹೊರತು ಹಾಸಿಗೆ ಎದ್ದ ತಕ್ಷಣ ಅಂದರೆ ಎದ್ದ ತಕ್ಷಣ ಹೇಳಬಾರ್ದು. ಇದಮಾಹ ಹರಿ ಪ್ರೀತೋ ಗಜೇಂದ್ರಂ ಗುರು ಸತ್ತಮ ಶೃಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಹು. ಇದಂ ಮಾಹ ಹರಿ ಪ್ರೀತಃ ಗಜೇಂದ್ರಂ ಗುರು ಸತ್ತಮ. ಇನ್ನೊಂದು ವಿಷಯ ಹೇಳ್ತಾರೆ, ಇಷ್ಟೆಲ್ಲ ಆದಮೇಲೆ ಪ್ರೀತಃ ಹರಿಹಿ, ಹೇ ಗುರು ಸತ್ತಮ ಪರಿಷಿತ್ ರಾಜ, ಪ್ರೀತಃ ಹರಿಹಿ ಗಜೇಂದ್ರಂ ಪ್ರತಿ ಇದಂ ಮಾಹ. ಗಜೇಂದ್ರ ಇನ್ನೂ ಕೆಲವು ಮಾತು ಹೇಳಿದ, ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಶೃಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಹು, ಸರ್ವ ಪ್ರಾಣಿಗಳಿಗೆ ಸ್ವಾಮಿಯಾದ ಶ್ರೀಹರಿ ಎಲ್ಲ ಜನರು ಕೇಳ್ತಿರ್ಬೇಕಾದ್ರೆ ಕೆಲವು ಅನೌನ್ಸ್ಮೆಂಟ್ ಕೊಡ್ತಾನೆ. ಅನೌನ್ಸ್ಮೆಂಟ್ ಏಕಾಂತಲ್ಲಿ ಕೊಟ್ಟರೆ ಅನೌನ್ಸ್ಮೆಂಟ್ ಆಗೋದಿಲ್ಲ, ಅನೌನ್ಸ್ಮೆಂಟ್ ಯಾಕೆ ಕೊಡಬೇಕು ಯಾವಾಗಲೂ, ಎಲ್ಲರೂ ತಿಳಿ ಹಾಕೊಡ್ಬೇಕು. ಎಲ್ಲರೂ ಕೇಳಿದಾಗ ಅನೌನ್ಸ್ಮೆಂಟ್ ಮಾಡಿದ್ದಾನೆ ಏನಂತ, ಶ್ರೀ ಭಗವಾನುವಾಚ ಏ ಮಾಂ ತ್ವಾಂಚ ಸರಶ್ಚೇದಂ ಗಿರಿಕಂದರ ಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ್ ಶೃಂಗಾಣಿ ಇಮಾನಿ ಧಿಷ್ಣ್ಯಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಕ್ಷೀರೋದಂ ಮೇ ಪ್ರಿಯಂ ಧಾಮ ಶ್ವೇತದ್ವೀಪಂಚ ಭಾಸ್ವರಂ ಶ್ರೀವತ್ಸಂ ಕೌಸ್ತುಭಂ ಮಾಲಾಂ ಗದಾಂ ಕೌಮೋದಕೀಂ ಮಮ ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ವರಂ ಶೇಷಂಚ ಮತ್ಕಲಾಂ ಸೂಕ್ಷ್ಮಾಂ ಪ್ರಿಯಂ ದೇವೀಂ ಪದಾಶ್ರಯಾಂ ಬ್ರಹ್ಮಾಣಂ ನಾರದಂ ಋಷಿಂಭವಂ ಪ್ರಹ್ಲಾದಮೇವ ಚ ಮತ್ಸ್ಯಕೂರ್ಮವರಾಹಾದ್ಯೈಃ ಅವತಾರೈಃ ಕೃತಾನಿ ಮೇ ಕರ್ಮಾಣಿ ಅನಂತ ಪುಣ್ಯಾನಿ ಸೂರ್ಯಸೋ ಮಹುತಾಶನಾನ್ பிரணவம் சத்தியமவ்யக்தம் பூவிப்ராம் தர்மமட்சயம் தாட்சாயிணீம் தர்மபத்னீம் சோமகஸ்யபயோரபி கங்காம் சரஸ்வதீம் நந்தாம் காலிந்தீம் சிதவாரணம் த்ருவம் பிரம்மருஷீம் சப்த புண்ணியஸ்லோகாம்ச்ச மாணவான் உத்தாய அபரராத்ராந்தே ப்ரயதாஹ சுசமாஹிதாஹ ஸ்மரந்தி மம ரூபாணி முச்சந்தே தே அம்ஹசோகிலாத் ஏ மாம் ஸ்துபந்தி அனேன அங்க பிரதிபுத்திய நிஷாத்யயே தேஷாம் பிராணாத்யயே சாஹம் ததாமி விமலாம் கதிம். இஷ்டு விஷயம் எடுத்தார். இஷ்டு ஒந்தே கனெக்டட் ஒன்று விஷயம். ஏ யாரோ மாம் நன்னன்னு துவாஞ்ச நின்னன்னு சரஸ்ச இதம் இ சரோவரவன்னு இதம் கிரிகந்தர காணனம் இ பெட்ட இல்லைய கந்தர இல்லி அடவிகளன்னா வேத்ரா கீச்சக வேணுனாம் புல்மானி சுரபாதபான் வேத்ரா கீச்சக வேணு பிதுருமிளைகள பொதைகளன்னு சுரபாதபான் கல்பவருஷ மந்தார பாரிஜாத்தாதி தேவ விருட்சகளன்னு ஸ்ருங்காணி இமானி திஷ்ஞானி ಈ ಮೂರು ತ್ರಿಕೂಟಗಳು, ಮೂರಿವಿಯಲ್ಲ ತ್ರಿಕೂಟ, ಚಿನ್ನದ್ದು ಬೆಳ್ಳಿದು ಮತ್ತು ಕಬ್ಬಿಣದ್ದು. ಅದು ಹೇಗೆ ತ್ರಿಪುರಾಸ್ವರಿಗೆ ಮೂರು ಪಟ್ಟಣ ಇದ್ವೋ, ಇದು ಮೂರು ಶೃಂಗಗಳಿದ್ವು. ಶೃಂಗಾಣಿ ಇಮಾನಿ ಧಿಷ್ಞಾನಿ ಇವೆಲ್ಲ ಏನಿವು? ಮನ್ಮಣೋಮೇ ಶಿವಶ್ಯಚ, ನನ್ನ ಬ್ರಹ್ಮದೇವರ ಮತ್ತು ಶಿವನ ಲೋಕಗಳನ್ನ, ಬ್ರಹ್ಮದೇವರ ಶಿವನ ಮತ್ತು ನನ್ನ ಲೋಕಗಳನ್ನ ಯಾರು ಸ್ಮರಣೆ, ಕೈಲಾಸ ವೈಕುಂಠ ಸತ್ಯಲೋಕಗಳನ್ನ ಯಾರು ಸ್ಮರಣೆ ಮಾಡ್ತಾರೋ. ಕ್ಷೀರೋದಂ ಕ್ಷೀರಸಾಗರವನ್ನ, ಮೇ ಪ್ರಿಯಂ ಧಾಮ ನನ್ನ ಪ್ರಿಯವಾದ ನೆಲೆ, ಶ್ವೇತದ್ವೀಪಂಚ ಭಾಸ್ವರಂ, ಭಾಸ್ವರಂ ಹಳಿತಕ್ಕಂತಹ ಶ್ವೇತದ್ವೀಪವನ್ನು, ಶ್ರೀವತ್ಸಂ ಶ್ರೀವತ್ಸ ಚಿಹ್ನೆಯನ್ನು, ಕೌಸ್ತುಭಂ ಕೌಸ್ತುಭ ಮಣಿಯನ್ನು, ಮಾಲಾಂ ವನಮಾಲೆಯನ್ನು, ಗದಾಂ ಗದೆಯನ್ನು, ಯಾವುದು ಗದೆ, ಕೌಮೋದಕೀಂ ಗದಾಂ, ಕೌಮೋದಕೀಂ ಗದಾಂ, ಕೌಮೋದಕೀಂ ಭಗವತಃ ದೈತಾಂ ಸ್ಮರೇತ ಸಿದ್ಧಾಮರಾತಿ ಪಟ ಶೋಣಿತ ಕರ್ದಮೇನ. ಎಲ್ಲಿ ಬಂದಿತ್ತದು? ಕಪಿಲಗೀತೆಯಲ್ಲಿ ಬಂದ ಉಪದೇಶ. ಹೀಗೆ ಅಮ್ಮ ಈ ಧ್ಯಾನ ಮಾಡಬೇಕು ಅಂತ ಹೇಳ್ಕೊಡ್ತಾನಲ್ಲ ಆ ಭಾಗ. ಶ್ವೇತ್ವಿ ಗದಾಂ ಕೌಮೋದಕೀಂ ಮಮ, ಸುದರ್ಶನಂ ಸುದರ್ಶನ ಚಕ್ರವನ್ನ, ಪಾಂಚಜನ್ಯಂ ಶಂಖವನ್ನು, ಸುಪರ್ಣಂ ವಾಹನ, ಪತಗೇಶ್ವರಂ ಸುಪರ್ಣಂ ಪಕ್ಷಿರಾಜನಾದ ಗರುಡನನ್ನ, ಶೇಷಂಚ ಮತ್ಕರಾಂ ಶೇಷದೇವರನ್ನ, ಮತ್ಕರಾಂ ಸೂಕ್ಷ್ಮಾಂ ಶ್ರೀಯಂ ನನ್ನ ಸನ್ನಿಧಾನ ಹೊಂದಿರದ ಮಹಾಲಕ್ಷ್ಮಿಯನ್ನ, ದೇವಿ ಮದಾಶ್ರಯಂ ನನ್ನನ್ನ ನನ್ನ ವಕ್ಷಸ್ಥಳ ನೆಲೆಸಿರತಕ್ಕಂಥ ಮಹಾಲಕ್ಷ್ಮಿಯನ್ನ, ಅದು ಬರೀ ಲಕ್ಷ್ಮಿ ಸ್ಮರಣೆ ಮಾಡಾಗಿಲ್ಲ, ಮದಾಶ್ರಯಾಂ ಲಕ್ಷ್ಮಿ ನನ್ನ ಆಚರಿಸಿರ್ತಕ್ಕಂಥ ಲಕ್ಷ್ಮಿಯನ್ನು ಯಾರು ಸ್ಮರಣೆ ಮಾಡ್ತಾರೋ. ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಮೇವಚ, ಬ್ರಹ್ಮದೇವರನ್ನ ನಾರದರನ್ನ, ನಾರದಂ ಋಷಿಂ ನಾರದ ಋಷಿಗಳನ್ನ, ಭವಂ ರುದ್ರದೇವರನ್ನ, ಪ್ರಹ್ಲಾದನನ್ನ, ಮತ್ಸ್ಯ ಕೂರ್ಮ ವರಾಹದ್ಯೈ ಅವತಾರ ಅವತಾರೈ ಕೃತಾನಿ ಮೇ ಕರ್ಮಾಣಿ, ಮತ್ಸ್ಯ ಕೂರ್ಮ ವರಾಹ ಮೊದಲಾದ ಅವತಾರಗಳಿಂದ ನಾನು ಮಾಡಿದ ಕಾರ್ಯಗಳನ್ನು, ಹಿರಣ್ಯಾಕ್ಷವಧ ಹಿರಣ್ಯಕಶಿಪವಧ ಮೊದಲಾದ ಕಾರ್ಯಗಳನ್ನು, ಅನಂತ ಪುಣ್ಯಾನಿ ಅನಂತ ಪುಣ್ಯಕರವಾದವುಗಳೆಲ್ಲ ಕೂಡ ನೆನೆಸಿಕೊಂಡ್ರೆ. ಸೋಮ ಸೂರ್ಯ ಸೋಮ ಹುತಾಶನ, ಸೂರ್ಯಮಂಡಲ ಸೋಮಮಂಡಲ ಚಂದ್ ಮತ್ತು ಅಗ್ನಿಮಂಡಲಗಳನ್ನು, ಪ್ರಣವಂ ಸತ್ಯಮವ್ಯಕ್ತಂ ಓಂಕಾರವನ್ನು, ಸತ್ಯಂ ಅವ್ಯಕ್ತಂ ಸತ್ಯರೂಪದ ವಾಯುದೇವರನ್ನು, ಅವ್ಯಕ್ತಂ ಅವ್ಯಕ್ತ ತತ್ವವನ್ನು, ಗೋವಿಪ್ರಾನ್ ಧರ್ಮವಕ್ಷಯಂ ಗೋವುಗಳನ್ನು, ವಿಪ್ರರನ್ನು ಧರ್ಮವನ್ನು, ದಾಕ್ಷಾಯಿಣೀಂ ಧರ್ಮಪತ್ನೀಂ, ದಾಕ್ಷಾಯಿಣೀಂ ಸಾಕ್ಷಾತ್ ಧರ್ಮಪತ್ನಿ ಅಂದರೆ ಯಾರು? ಯಮದೇವರ ಹೆಂಡತಿ ದಾಕ್ಷಾಯಿಣಿ, ಮೂರ್ತಿದೇವಿ ಅಂತ. ಯಾಕೆ ನಾರಾಯಣನಿಗೆ ಜನ್ಮ ಕೊಟ್ಟವಳು ಎಂಬ ಕಾರಣದಿಂದ ಮೂರ್ತಿದೇವಿಯನ್ನು. ಅದೇ ರೀತಿಯಲ್ಲಿ ನಂದಾಂ ಕಾಲಿಂದಿ ಸೋಮಕಶ್ಯಪಯೋರಪಿ, ಸೋಮಕಶ್ಯಪರ ಧರ್ಮಪತ್ನಿಯನ್ನ, ಚಂದ್ರನ ಧರ್ಮಪತ್ನಿಯನ್ನ ರೋಹಿಣಿ, ಕಶ್ಯಪ ಧರ್ಮಪತ್ನಿ ಅದಿತಿ ಅವರನ್ನು, ಗಂಗಾಂ ಸರಸ್ವತೀಂ ಗಂಗಾ ನದಿನ ಸರಸ್ವತಿ ನದಿನ, ನಂದಾಂ ಕಾಲಿಂದೀಂ ಶಿತವಾರಣಂ, ನಂದಾಂ ನಂದ ನಂದ ಅಂತ ಒಂದು ಇದರ ಕವಲ, ಅದು ಯಾವುದರ ಕವಲು? ಗಂಗಾ ನದಿಯ ಕವಲು. ಹಿಂದೆ ಹೇಳಿದ್ದಾರಾಗಲೇ ಭಾಗೀರಥಿ ಗದ್ಯದೊಳಗೆ, ಕಾಳಿಂದೀಂ ಯಮುನಾ ನದಿಯನ್ನ, ಸಿತವಾರಣಂ ಸಿತವಾರಣ ಅಂದ್ರೆ ಐರಾವತ, ಬಿಳಿದಾದ ಆನೆ ಅಂತ ಅರ್ಥ ಐರಾವತ, ಧ್ರುವಂ ಧ್ರುವನನ್ನ, ಬ್ರಹ್ಮಋಷೀನ್ ಸಪ್ತ ಸಪ್ತ ಬ್ರಹ್ಮಋಷಿಗಳು, ವಿಶಿಷ್ಟಾದಿ ಏಳು ಜನಗಳು, ಪುಣ್ಯಶ್ಲೋಕಾಂಶ ಮಾನವಾನ್ ಪುಣ್ಯಕೀರ್ತಿಯಾದ ಜನಗಳನ್ನ, ಮಾಂಧಾತ ರಹುಷು ಅಂಬರೀಷ ಆ ರೀತಿಯಾಗಿ, ಉತ್ಥಾಯ ಅಪರರಾತ್ರಾಂತೆ ಪ್ರಯತ ಸುಸಮಾಹಿತಾಹ, ಅಪರರಾತ್ರಾಂತೆ ಬೆಳಗ್ಗೆ ಎದ್ದ ಮೇಲೆ ಅಲ್ಲ, ಗೊತ್ತಾಯ್ತಾ, ಇನ್ನೂ ರಾತ್ರಿ ಇರಬೇಕಾದ್ರೆ ರಾತ್ರಿ ಕೊನೆ ಭಾಗದಲ್ಲಿ ಹೇಳಬೇಕು. ಸರಿ, 8 ಗಂಟೆಗೆ ಒತ್ತಿಷ್ಟು ಗೋವಿಂದ ಅಂದ್ರೆ ಏನು ಉಪಯೋಗ ಇಲ್ಲ, ಎಷ್ಟೊತ್ತು ಕೇಳಬೇಕಾದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದುಬಿಟ್ಟು ಇದೆಲ್ಲ ಸ್ಮರಣೆ ಮಾಡಬೇಕು ಅಂತ ಹೇಳಿದ. ಉತ್ಥಾಯ ಅಪರರಾತ್ರಾಂತೆ ಪ್ರಯತಃ ಸುಸಮಾಹಿತಾಹ, ಒಳ್ಳೆ ಮನಸ್ಸನ್ನು ಏಕಾಗ್ರತೆಯಿಂದ ನಿಷ್ಠೆಯಿಂದ ಹೇಳಿದರೆ, ಸ್ಮರಂತಿ ಸ್ಮರಣೆ ಮಾಡ್ತಾರೋ, ಇಂಥ ನನ್ನ ರೂಪಗಳನ್ನು ಸ್ಮರಣೆ ಮಾಡ್ತಾರೋ, ಮುಚ್ಚಂತೆ ತೇ ಅಮ್ಮಸೋ ಅಖಿಲಾತ್ ತೇ ಅವರೆಲ್ಲ ಕೂಡ ಅಖಿಲಾತ್ ಅಮ್ಮಸಹ ಮುಚ್ಚಂತೆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂತಾರೆ. ಪ್ರತಿನಿತ್ಯ ಗಜೇಂದ್ರ ಮೋಕ್ಷ ಹೇಳೋದ್ರ ಜೊತೆ ಇಷ್ಟು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಪ್ರಾತಸ್ತೋತ್ರ ಬರಲಿಕ್ಕೆ ಇದೆಲ್ಲ ಕಾರಣ ಆಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ಮಂಗಳಾಷ್ಟಕ್ಕೆ ಹೇಳಿಬಿಟ್ಟು ಎಲ್ಲ ಬಂದು ಹೋಗುತ್ತೆ ಅದ್ರೊಳಗೆ. ಲಕ್ಷ್ಮೀರೇಶ ಪರಿಗ್ರಹ ಮಂಗಳಾಷ್ಟಕ್ಕೆ ಹೇಳಿದರೆ ಅವಳಿ ಮದುವೆ ಕಾಲಕ್ಕೆ ಹೇಳಬೇಕು, ಅದು ಎರಡೆರಡು ಶ್ಲೋಕ ಹೇಳಬೇಕು, ಅದು ಬೇರೆ ಜೊತೆ. ಲಕ್ಷ್ಮೀ ಪರಿ ಹೇಳ್ತಾರಲ್ಲ ಮದುವೆ ಕಾಲಕ್ಕೆ ಒಂದು ಹೇಳ್ತಾರೆ, ಮತ್ತೆ ಸೇರಿಸ್ತಾರೆ, ಇವನು ಸೇರ್ತಾರೆ, ಅಪರಾಧಿ ಮಾಡಿಬಿಡ್ತಾರೆ. ಬಂಗಾರ ನೋಡ್ತೀವಲ್ಲ ಮಂಗಳಾಷ್ಟಕ ದೇವರು ಹೇಳ್ತಾರೆ, ರಾಯರು ಹೇಳ್ತಾರೆ, ಮತ್ತೆ ದೇವರಿಗೆ ಬರ್ತಾರೆ, ಮತ್ತೆ ಇನ್ನೊಂದು ಯಾವುದೋ ಸೇರಿಸ್ತಾರೆ, ಮತ್ತೆ ಬರ್ತಾರೆ. ಯಾರು ಯಾರು ಹೇಳ್ಕೊಟ್ರು ಇವರಿಗೆಲ್ಲ ಕೂಡ ಏನೋ ಅಲ್ಲ ಹೇಳಿ, ಒಂದು ಕ್ರಮ ಬೇಕಲ್ಲ, ದೇವ್ರದೆಲ್ಲ ಮುಗಿಸಿಬಿಟ್ಟು ಆಮೇಲೆ ಇವ್ರದ್ದು ಹೇಳಿ ಒಂದು ತಾರತಮ್ಯ ಕ್ರಮ ಬೇಕಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಅದರೊಳಗೆ. ಇದು ಪಾಯಸ ಹುಡಿ ಸಾರು ಎಲ್ಲ ಕಲಿಸ್ತಾರೆ, ಚಟ್ನಿ ಗಿಟ್ಟಿ ಕಲಿಸಿಬಿಟ್ಟು ಬೆಳೆಸೇ ಬಳಸಿಬಿಡ್ತಾರೆ. ಅದೇ ಸ್ಟೈಲ್ ಇದ್ದ ಲೆಕ್ಕವ್ರಿ, ಒಬ್ಬೊಬ್ಬರು ಹಾಕಿ ಎಲ್ಲ ನೋಡ್ತಿರ್ತಾರೆ, ಒಬ್ಬರು ಇವ್ ನೋಡೋ ಇನ್ನೊಂದು ಸ್ವಲ್ಪ ಮತ್ತೊಂದು ಶುರು ಮಾಡ್ತಿರ್ತಾರೆ. ವ್ಯವಸ್ಥೆನೇ ಇಲ್ಲ, ಅಲ್ಲಿ ಕಂಟ್ರೋಲ್ ಇಲ್ಲ ಯಾರಿಗೂ ಕೂಡ. ಇವತ್ತು ಅರ್ಥ ಪುರೋಹಿತರಿಗೆ ಮಾಡಿದ್ರೆ ನೀವು ಯಾಕೆ ಕೇಳೋ, ನೀವು ಯಾರು ಕೇಳೋರು ಅಂತ ಹೇಳ್ತಾರೆ. ಯಾವುದೋ ಸ್ವಾಮಿ ಕೇಳಿ ನಮ್ಮ ಟಾಲ ನೀವು ಒಂದ್ಬಿಡ್ತಾರೆ, ಸ್ವಾಮಿ ನಮ್ಮ ಟಾಲ ಅಂದ್ಬಿಡ್ತಾರೆ ಮುಂದೆ. ಅದು ಯಾರಿಗೂ ಹೋಲ್ ಕಂಟ್ರೋಲ್ ಇಲ್ಲ. ಎಲ್ಲ ಕಮ್ಯುನಿಟಿಯಲ್ಲೂ ಒಂದು ಫಾರಿಗೆ ಏನಿದೆ, ಒಂದು ಹೈಕಮಾಂಡ್, ಪ್ರತಿಪಕ್ಷಕ್ಕೂ ಹೈಕಮಾಂಡ್ ಇರ್ತವೆ, ಮಾಧುರಿ ಹೈಕಮಾಂಡೇ ಇಲ್ಲ. ಅರ್ಥ ಆಯ್ತಾ? ಈಗ ಹೈಕಮಾಂಡ್ ಹೇಳಿದ್ರೆ ಯಾಕಯ್ಯ ವೈಯಾರು ಡೂಯಿಂಗ್ ಲೈಕ್ ದಟ್ ಅಂತ ಯಾರು ಕೇಳಾಗಿಲ್ಲ. ತೋಚಿದ್ ಮಾಡಿಸ್ತಾರೆ, ಗೊತ್ತಾಯ್ತಾ? ಅವನು ಉಪ್ರಯ ತೋಚಿದ್ ಮಾಡ್ತಾನೆ, ಕೆಲವರು ಬರ್ತಾರೆ ಮದುವೆ ದಿವಸ ಬೆಳಗ್ಗೆ ಒಂದು ಗಂಟೆ ಎಲ್ಲ ಮುಗಿಸಿ ಹೋಗ್ಬಿಡ್ತಾರೆ ಅಡಿ ಅಂತ. ಗೊತ್ತಾ ರಾಜಾ ಹೋಗೋದು ಏನೇನು ಮಾಡಬೇಕು ಅಂತ ಎಲ್ಲ ಒಂದು ಅರ್ಧ ಗಂಟೆ ಎಲ್ಲ ಮುಗಿಸಿ ಹೋಗ್ಬಿಡ್ತಾರೆ. ಅದು ಯಾತ್ರ ಹಗಲ ಮಾಡೋಕ್ಕೆ ಹೇಗೆ ಬರುತ್ತೆ ನಿನಗೆ ಅಂತ ಕೇಳಬೇಕು, ಕೇಳೋದಿಲ್ಲ ಅದನ್ನೆಲ್ಲ ಕೂಡ. ಇದು ಅಂದರೆ ಇವತ್ತು ಇಷ್ಟು ಕಳ್ಕೊಂಡ್ಬಿಟ್ಟು ನಾವು ನಡೀತೀವಿ ಅಂದರೆ ಭಾಳ ಆಶ್ಚರ್ಯ. ಒಬ್ಬೊಬ್ಬರು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಕಾರ್ಡ್ ಪ್ರಶ್ನೆ ಮಾಡಿದರೂ ಕೂಡ ನೀವು ಯಾರು ಕೇಳೋದಕ್ಕೆ ಎಂಬುದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಅದು ಒಂದು ರೀತಿಯಲ್ಲಿ ಡಿಸಿಪ್ಲಿನ್ ಕಳ್ಕೊಂಡಿರೋದಕ್ಕೊಂದು ದೃಷ್ಟ ಅಂತ, ಅವ್ರ ಕಂಟ್ರೋಲ್ ಕಳ್ಕೊಂಡಿರೋದು ಇನ್ನೊಂದಿಷ್ಟು ದೃಷ್ಟ. ನೀವೇನು ತಪ್ಪು ಮಾಡಿಲ್ವಾ ಅಂತ ಏನು ಮಾಡ್ತಾರೆ, ಬಂದು ಜಯ ಬಿಡುತ್ತಾರೆ. ಇವ್ರು ಕಂಟ್ರೋಲ್ ಇಲ್ಲ, ಒಂದು ಅಸ್ಮಾತ್ ಇದ್ದವ್ರಿಗೆ ಕೂಡ ಏನಿಲ್ಲ, ಬೇರೆ ಮಾಡಿ ಸ್ವಾಮಿ ಕೇಳಾಗಿಲ್ಲ ಅಂತ ಇಟ್ಕೊಂಬೋಣ, ಹೋಗ್ಲಿ ತಮ್ಮಡ ಸ್ವಾಮಿ ಕೇಳಿದರೆ ನೀವು ಮಾಡಿ ಸರಿನಾ ಅಂತ ಕೇಳಿ ಮಾಡಿ ಬಂದು ಜಯ ಬಿಡುತ್ತಾರೆ. ಈ ತಂಟೆನೆ ಬೇಡ, ಪಾತ್ ಪೂಜೆ ಮಾಡಿ ಹೋಗಿ ಶೇವ ಅಂತ ತಿಳ್ಕೊಂಡ್ಬಿಡ್ತಾರೆ. ಸುಮ್ಮನೆ ಅವ್ರು ಕೊಟ್ಟು ದಿಸ್ಕೊಂಡು ಹೋಗೋದು ಶೇವಾರೇ ಹೊರತು ಕೇಳಬಾರ್ದು ಅಂತ ಪಾನಿ ಬಂದ್ಬಿಟ್ಟು. ಇವ್ರಿಗೆ ಕೇಳಿದ್ರೆ ಅವ್ರಿಗೆ ಕೇಳ್ತಾರೆ ತಿರುಗಿ. ಅದರಿಂದ ಹೇಳೋನು ಏನಾಗಿರ್ಬೇಕಾಗಿದ್ರೆ ತಿರುಗಿ ಕೇಳ ಅವಕಾಶ ಕೊಡಬಾರ್ದು, ಇಲ್ಲ ಹೈಕಮಾಂಡ್ ಆಗಿರ್ಬೇಕು, ನನ್ನ ಕೇಳೋದು ನೀನ್ಯಾರು ಅಂತ ಕೇಳಬೇಕು. ಅರ್ಥ ಆಯ್ತಾ? ಈಗ ಎರಡು ವರ್ಚಸ್ಸು ಹೋಗಿಬಿಟ್ಟಾಗ ಏನಾಗುತ್ತೆ, ಧರ್ಮ ರ್ಯಾಪಿಡ್ ಡೌನ್ಫಾಲ್ ನಡೆದಿದೆ. ಸ್ವರಂತಿ ಮಮ ರೂಪಾಣಿ ಮುಚ್ಚಂತೆ ತಿ ಅಮ್ಮಸು ಅಖಿಲ, ಎಲ್ಲ ಪಾಪಗಳಿಂದ ಬಿಡುಗಡೆ ಕಾಣುತ್ತಾರೆ. ಏಮಾಂ ಸ್ತುವಂತಿ ಅನೇನಾಂಗ ಪ್ರತಿಬುದ್ಧ ದಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಗತಿಂ. ಇನ್ನು ಸ್ಪೆಷಲ್ ಫಲಶ್ರುತಿ. ಏಮಾಂ ಸ್ತುವಂತಿ ಅನೇನ ಅಂಗ, ಈ ಗಜೇಂದ್ರ ಮೋಕ್ಷದಿಂದ ಯಾರನ್ನು ಸ್ತೋತ್ರ ಮಾಡ್ತಾರಲ್ಲ, ಪ್ರತಿಬುದ್ಧ ನಿಶಾತ್ಯಯ ರಾತ್ರಿಯ ಕೊನೆಯ ಭಾಗದಲ್ಲಿ ಅದೇನಂತಾರೆ, ಅದಕ್ಕೆ ಭಾವೇ ಸಪ್ತ, ಇನ್ನೂ ನಿಶಾತ್ಯಯ ಬಂದಿಲ್ಲ ಹತ್ರ. ವರ್ತಮಾನ ಸಾಮೀಪ್ಯ ವರ್ತಮಾನವದ್ವ ಅಂತ ಸೂತ್ರ. ಇನ್ನೇನು ರಾತ್ರಿ ಮುಗಿಲಕ್ಕೆ ಬಂದಿದೆ ಅನ್ನೋ ಸಮಯದೊಳಗೆ ಇನ್ನು ರಾತ್ರಿ ಇದೆ. ಅದೇನದು ಹ್ಯಾಗ್ ಎಂಡ್ ಆಫ್ ನೈಟ್, ಅದು ಆ ಸಮಯದಲ್ಲಿ ಎದ್ದು ಬ್ರಾಹ್ಮ್ಯ ಮುಹೂರ್ತದಲ್ಲಿ ಇನ್ನು ಸೂರ್ಯೋದಯ ಆಗಿಲ್ಲ, ರಾತ್ರಿ ಮುಗಿತಾ ಬಂದಿದೆ, ಇನ್ನೂ ಉಳ್ಕೊಂಡಿದೆ. ಆ ಸ್ಥಳದಲ್ಲಿ ಮಾಡಬೇಕು. ಉಷಃಕಾಲ, ಬ್ರಾಹ್ಮ್ಯ ಮುಹೂರ್ತ, ಅರುಣೋದಯ ಎಲ್ಲ ಕಾಲಗಳು ಅವ ಕೌಂಟ್ ಆಗುತ್ತೆ. ಅವ್ರಿಗೆ ಏನ್ ಮಾಡ್ತೇನೆ ಗೊತ್ತಾ ನಾನು, ದೇಶಾಂ ಪ್ರಾಣಾತ್ಯೇ ಪ್ರಾಪ್ತೆ, ಇನ್ನೇನು ಅಂತ್ಯಕಾಲ ಬಂದ ಕಾಲಕ್ಕೆ ವಿಮಲಾಂ ಗತಿ ನನಗೆ ಜ್ಞಾನ ಕೊಡ್ತೇನೆ ಅಂತ ಹೇಳಿದ್ರೆ ಅಂತ್ಯಕಾಲ ಸ್ಮರಣೆ ಕೊಡ್ತಾನಂತೆ ದೇವರು. ಅದಕ್ಕೆ ಗಜೇಂದ್ರ ಮೋಕ್ಷ ಪ್ರತಿನಿತ್ಯ ಹೇಳಿ ಹೇಳಿ ಇಟ್ಕೊಂಡು ಏನಾಗುತ್ತೆ, ಅಂತ್ಯಕಾಲಕ್ಕೆ ದೇವರು ಸ್ಮರಣೆ ಬರುತ್ತೆ. ಆದ್ದರಿಂದ ಗಜೇಂದ್ರ ಮೋಕ್ಷಕ್ಕೆ ಅಷ್ಟು ಮಹತ್ವ ಇದೆ. ಶ್ರೀ ಶುಕ ಉವಾಚ, ಇತ್ಯಾದಿಶ್ಚ ಋಷಿಕೇಶ ಪ್ರಾತ್ಮಾಯ ಜಲಜೋತ್ತಮಂ ಹರ್ಷಯನ್ ವಿಭುಧಾನೀಕಂ ಆರುರೋಹ ಖಗಾಧಿಪಂ. ಶುಕಾಚಾರ್ಯ ಮುಂದುವರೆಸ್ತಾರೆ, ಇತಿ ಆದಿಶ್ಯ ಋಷಿಕೇಶ ಇತಿ, ಈ ರೀತಿಯಾಗಿ ಅಪ್ಪಣೆ ಮಾಡಿ ಋಷಿಕೇಶ ಋಷಿಕೇಶನು ಜಲಜೋತ್ತಮಂ ಪ್ರಾತ್ಮಾಯ, ಜಲಜ ಅಂದರೆ ಶಂಖ, ನೀರಲ್ಲಿ ಹುಟ್ಟುತ್ತೆ ಶಂಖ, ಅದು ಶಂಖಕ್ಕೇನಂತ ಕರೀತಾರೆ ಜಲಜ ಅಂತ. ಜಲಜೋತ್ತಮ ಶ್ರೇಷ್ಠವಾದ ಶಂಖವನ್ನು ಪ್ರಾತ್ಮಾಯ ಊದಿ ಶಂಖನಾದವನ್ನು ಮಾಡಿ ಹರ್ಷಯನ್ ವಿಭುಧಾನೀಕಂ ದೇವತೆಗಳ ಗುಂಪುಗಳೇ ಆನಂದವನ್ನು ಕೊಡ್ ನೋಡಿ, ಜಲಜೋತ್ತಮಂ ಶಂಖೋತ್ತಮಂ ಅಂತ ಅರ್ಥ. ಪಂಚಜನ್ಯ ಹತ್ತಕ್ಕೂ ಶಂಖೋತ್ತಮ, ಪಂಚಜನ್ಯ ಸಾಕ್ಷಾತ್ ಶ್ರೀದೇವಿ ಅಭಿಮಾನಿ ದೇವತೆ, ಆದ್ದರಿಂದ ಅಂಥ ಶಂಖೆ ಇನ್ಯಾವುದೂ ಇಲ್ಲ. ಹರ್ಷಯನ್ ವಿಭುಧಾನೀಕಂ ಆರುರೋಹ ಖಗಾದೀಪಂ, ಗರುಡನ್ ಮೇಲೆ ಹತ್ತಿ ಹಿಂದೆ ಹೇಳಿದಂತೆ ಮೇಲೆ ಹೊರಟು ಬಿಟ್ಟ ಅಂತೇಳಿ. ಇದು ಶ್ರೀಮದ್ ಭಾಗವತೆ ಅಷ್ಟಮಸ್ಕಂಧೆ ಚತುರ್ಥೋಧ್ಯಾಯ. ಮೊದಲನೇ ಅಧ್ಯಾಯದೊಳಗೆ ಯಜ್ಞನಾಮ ಭಗವಂತನ ಕಥೆ ಬಂದಿತ್ತು. ಅಂತರ ಎರಡು ಮೂರು ನಾಲ್ಕರಲ್ಲಿ ಇದು ಬಂತು, ಒಟ್ಟು ಮೂರು ಅಧ್ಯಾಯ 92 ಶ್ಲೋಕದಲ್ಲಿ ಇಲ್ಲಿ ಬಂದಿತ್ತು. ಇದಿಷ್ಟನ್ನು ಕೂಡ ಸಂಕ್ಷಿಪ್ತ ಹೇಳೋದು ಸ್ವಲ್ಪ ಸಾಧನೆ ಇತ್ಯಾದಿ ಕಾಲಕ್ಕೆ ಹೇಳೋದು ಕಷ್ಟ ಆಗುತ್ತೆ ಇಷ್ಟೆಲ್ಲ ಕೂಡ. ಅದಕ್ಕೆ ಎರಡನೇ ಸ್ಕಂದಲ್ಲಿ ಏನು ಮಾಡಿಬಿಟ್ರು, ಎರಡೇ ಶ್ಲೋಕದಲ್ಲಿ ಹೇಳಿಬಿಟ್ರು. ಅಂತಃಸರ ಸುರುಬೇಲೇನೆ ಪದೇ ಗೃಹೀತ ಗ್ರಹೇಣ ಯೂಥಪತಿ ರಂಬುಜ ಹಸ್ತ ಅರ್ಥ ಅಹೇರವಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಶುತ್ವಾ ಹರಿಹಿ ತವರಣಾರ್ಥಿನ ಅಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾಧಿರೂಢ ಚಕ್ರೇಣ ನಕ್ರವದನಂ ಮಿನಿಪಾಠ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಅದೆಲ್ಲ ಶ್ಲೋಕ ಹೇಳಿಬಿಟ್ರೆ ಇಡೀ ಇದ್ರೆ ಅಣುಭಾಷ್ಯ ಇದ್ದಾಗ ಭಾಷ್ಯಕ್ಕೆ ಅಣುಭಾಷ್ಯ ಹೇಗೋ ಅಣು ಗಜೇಂದ್ರ ಮೋಕ್ಷ ಅಂತ ಹೇಳ್ತಾರೆ. ಅಣು ಗಜೇಂದ್ರ ಮೋಕ್ಷ ಹೇಳಿದ್ರೆ ಆಯ್ತು. ಇದು ಶ್ರೀಮದ್ ಭಾಗವತೆ ಅಷ್ಟಮಸ್ಕಂದೆ ಚತುರ್ಥೋಧ್ಯಾಯ ಪಂಚಮೋಧ್ಯಾಯ ಸಮುದ್ರ ಮಥನ ಕಥೆ ಪ್ರಾರಂಭ ಮಾಡ್ತಾರೆ. ಶ್ರೀ ಶುಕ ಉವಾಚ ರಾಜನ್ ಉದಿತ ಮೇತತ್ತೆ ಹರೇ ಕರ್ಮ ಅಘನಾಶನಂ ಗಜೇಂದ್ರ ಮೋಕ್ಷಣಂ ಪುಣ್ಯಂ ರೈವತಂ ತ್ವಂತರಂ ಶೃಣು. ಇಷ್ಟೊತ್ತು ಮುಗೀತು. ರಾಜನ್ ಉಜಿತ ಮೇತತ್ ಈ ಮನ್ವಂತರದಾಗಿದ್ದನ್ನು ಹೇಳಿದ್ದೇವೆ ನಾವೀಗ. ತಾಪಸ ಮನ್ವಂತರದ ಕಥೆ ಆಯ್ತೀಗ, ಗೊತ್ತಾಯ್ತಾ? ಅದೇ ತಾಪಸ ನಾಮಕನಾದ ಪರಮಾತ್ಮ ಈ ಗಜೇಂದ್ರನನ್ನು ಉದ್ಧಾರ ಮಾಡಿದ ಅಂತ ಹೇಳಿದ್ರು. ರಾಜನ್ ಉಜಿತ ಮೇತತ್ತೆ ಹರೇ ಹೇ ಕರ್ಮ ಅಘನಾಶನಂ, ಅಘನಾಶನಂ ಹರೇ ಹೇ ಕರ್ಮ. ಪಾಪ ನಾಶಕವಾದಂತಹ ರಾಯರು ನೋಡಿದ್ರೇನೆ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಂತ ಕರೆದ್ರೆ ಇನ್ನು ದೇವ್ರು ಹೇಗಿರಬೇಕು? ಅದಕ್ಕೆ ಅಘನಾಶನಂ ಎಲ್ಲಾ ಪಾಪ ನಾಶ ಮಾಡತಕ್ಕಂಥದ್ದು. ಇದು ಗಜೇಂದ್ರ ಮೋಕ್ಷಣಂ ಪುಣ್ಯಂ, ಗಜೇಂದ್ರ ಮೋಕ್ಷದ ಪುಣ್ಯಕರವಾದ ಕಥೆ ಹೇಳಿದ್ದೇವೆ. ಈಗ ರೈವತಂ ತ್ವಂತರಂ ಸುಳು, ರೈವತ ಮನ್ವಂತರ ಏನಾಯಿತು ನೋಡಿ ಅಂತ ಹೇಳಿ. ರೈವತ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ರೈವತ 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 ತಾಪಸ ಒಬ್ಬ ಮಗ, ರೈವತ ಇನ್ನೊಬ್ಬ ಮಗ ಪ್ರಿಯವರ್ತನಾಗಿ ಸಾತ್ರ ತಾಪಸ ಸಾಕ್ಷಾತ್ ನಾರಾಯಣ. ಪಂಚಮೋ ರೈವತೋ ನಾಮ ಮನುಹು ತಾಪಸ ಸೋದರ ಬಲವಿಂಧ್ಯಾದಯಸ್ತಸ್ಯ ಸುತ ಅರ್ಜುನ ಪೂರ್ವಕಃ. ಪಂಚಮಃ ರೈವತೋ ನಾಮ ಮನುಹು ತಾಪಸೋ ತಾಪಸ ಸೋದರ. ಐದನೇ ಮನುವೆ ರೇವತ. ಆತ ಯಾರು ಅಂದರೆ ತಾಪಸ ಸೋದರ, ತಾಪಸನ ಸಹೋದರ, ಅಣ್ಣ ತಮ್ಮ. ಬಲವಿಂಧ್ಯಾದಯಸ್ತಸ್ಯ, ಬಲ ವಿಂಧ್ಯ ಮೊದಲಾದವರೆಲ್ಲ, ಅರ್ಜುನ ಪೂರ್ವಕಃ ಅರ್ಜುನ ಮೊದಲಾದವರೆಲ್ಲ, ತಸ್ಯ ಸುತಃ ಈ ರೇವತನ ಮಕ್ಕಳು, ರೇವತನ ಮಕ್ಕಳು ಅರ್ಜುನ ಬಲವಿಂಧ್ಯ ಮೊದಲಾದವರೆಲ್ಲ ಮಕ್ಕಳಾಗಿದ್ದಾರೆ. ಹೌದು, ಪರಮಾತ್ಮ ಅಂತ ಹೇಳಿದ್ರಲ್ಲ ಗಜೇಂದ್ರ ಮೋಕ್ಷ ಮಾಡಿದ ಆರೋಪದಿಂದ. ವಿಭುರಿಂದ್ರ ಸುರಗಣಾ ರಾಜನ್ ಭೂತರಯಾದಯ ಹಿರಣ್ಯರೋಮ ವೇದಶಿರಾ ಊರ್ಧ್ವ ಬಹ್ವಾದ ಯೋದ್ವಿಜಾ. ಇವರೆಲ್ಲ ಆಗಿನ ಕಾಲದ ಬ್ರಾಹ್ಮಣರುಗಳು. ಆಗಿನ ಕಾಲಕ್ಕೆ ಯಾರ್ಯಾರು ದೊಡ್ಡ ವಿರುದ್ಧ ಹೇಳ್ತಾರಲ್ಲ ಆಚಾರ್ಯಕಾರ ತಿರುಗ ಪಂಡಿತ ಆಚಾರ್ಯ ಇದ್ರು ಅಂತ ಹೇಳೋ ಹಾಗೆ, ಇವರ ಕಾಲಕ್ಕೆ ಯಾರ್ಯಾರು ದೊಡ್ಡ ಬ್ರಾಹ್ಮಣರು ಅಂತ ಕೇಳಿದ್ರೆ ಇಂದ್ರದೇವರು ಯಾರಿದ್ರು? ವಿಭು ಅಂತ. ಇಂದ್ರದೇವರು ಯಾರು? ವಿಭು. ವಿಭು ಅಂತ ಇಂದ್ರ ಇದ್ದಿದ್ದಾಗ ಪುರಂದರ ಇಂದ್ರ ಅಲ್ಲ, ವಿಭು ಇಂದ್ರ. ಸುರಗಣಾಹ ಮತ್ತೆ ಯಾರ್ಯಾರು? ದೇವತೆಗಳೆಲ್ಲ ಭೂತರಯಾದಯ, ಭೂತರಯಾದಿಗಳೆಲ್ಲ ದೇವತೆಗಳು. ಹಿರಣ್ಯರೋಮ ವೇದಶಿರಾಹ ಊರ್ಧ್ವಬಾಹ್ವಾದಯೋ ದ್ವಿಜಾಹ. ಹಿರಣ್ಯರೋಮ ಆಮೇಲೆ ವೇದಶಿರಸ್ಸು ಊರ್ಧ್ವಬಾಹು ಮೊದಲಾದವರೆಲ್ಲ ಆಯ್ಕ ಶ್ರೇಷ್ಠ ಬ್ರಾಹ್ಮಣರುಗಳು. ಪತ್ನಿ ವಿಕುಂಠ ಶುಭ್ರಸ್ಯ ವೈಕುಂಠೈ ಸುರಸಪ್ತಮೈ ತಯೋ ಸಕಲಯ ಜಗ್ನೆ ವೈಕುಂಠೋ ಭಗವಾನ್ ಸ್ವಯಂ. ಹಾಗೇನಾಯ್ತು? ಒಬ್ಬ ತಯೋ ವೈಕುಂಠ ಕಲ್ಪಿತೋ, ಪತ್ನಿ ವಿಕುಂಠ ಶುಭ್ರಸ್ಯ, ಶುಭ್ರ ಅಂತ ಒಬ್ಬ, ಆತನ ಹೆಂಡತಿ ಹೆಸರು ವಿಕುಂಠ ಅಂತ ಹೆಸರು. ವೈಕುಂಠೈ ಸುರಸತ್ತಮೈಹಿ ತಯೋ ಸ್ವಕಲಯ ಜಗ್ನೆ ವೈಕುಂಠೋ ಭಗವಾನ್ ಸ್ವಯಂ. ಪರಮಾತ್ಮ ಅವರಿಬ್ಬರ ಮಗನಾಗಿ ಅವತಾರ ಮಾಡ್ತಾನೆ. ಆ ರೂಪಕ್ಕೇನಂತ ಹೆಸರು? ವೈಕುಂಠ ಅಂತ ಹೆಸರು. ವೈಕುಂಠ ಶಬ್ದಕ್ಕೆ ಎರಡರ್ಥ. ವೈಕುಂಠ ಪ್ರಾಣದ ಪ್ರಾಣ ವಿಷ್ಣು ಸಹಸ್ರಾವದಲ್ಲಿ ಬರುತ್ತೆ. ಅದಕ್ಕೆ ನೂರರ್ಥ ಮುಖ್ಯವಾಗಿ ಎರಡು ಪ್ರಸಿದ್ಧ ಅರ್ಥಗಳು. ಒಂದು ವೈಕುಂಠ ಅಂದ್ರೇನು? ವೈಕುಂಠದ ಸ್ವಾಮಿ ವೈಕುಂಠ ಅಥವಾ ವಿಕುಂಠ. ಕುಂಠ ಅಂದರೆ ನಡಕ. ವೈಕುಂಠ ಅಂದ್ರೆ ನಡಕ ಇಲ್ಲದವನು ಅಂತ. ನಡಕ ಇಲ್ಲ ಪರಮಾತ್ಮನಿಗೆ. ಯಾಕೆ? ಅವರಿಗಿಂತ ಎಲ್ಲರಿಗೂ ನಡಕ, ಅವನಿಗೆ ಯಾವ ನಡಕ ಇಲ್ಲ ಅಂತ ಹೇಳಿದ್ದ. ನಾವು ಚಳಿ ನಡಕ ಇಲ್ಲ ನಮಗೆ, ನಾನೇ ನಮಗೆ ನಡಕ. ಆ ಥರ ಪರಮಾತ್ಮನ ಎಂದು ಕೂಡ ಕುಂಠಿತನಾಗೋದಿಲ್ಲ, ಆದ್ರಿಂದ ಅವನು ವೈಕುಂಠ. ಆ ವೈಕುಂಠ ಲೋಕವು ಕೂಡ ಏನದು? ನಚ ಪುನರಾವರ್ತತೆ, ನಚ ಪುನರಾವರ್ತೆ. ಆದರೆ ಅದಕ್ಕೂ ಕೂಡ ಏನಿಲ್ಲ, ಅನಿತ್ಯತ್ವ ಇಲ್ಲ. ಅದಕ್ಕೆ ವೈಕುಂಠ, ಪರಮಾತ್ಮನ ವೈಕುಂಠ. ಇದು ಇನ್ನೊಂದು ಅರ್ಥ ಏನಂದ್ರೆ ವಿಕುಂಠ ಅಂತ ತಾಯಿ, ವಿಕುಂಠೆಯ ಮಗನಾಗಿದ್ದಕ್ಕೆ ವೈಕುಂಠ ಅಂತ, ವಿಕುಂಠೆಯ ಮಗನಾಗಿದ್ದಕ್ಕೆ ವೈಕುಂಠ ಅಂತ ಕರೀತಾರೆ. ಅದು ಮೂರನೇ ಅರ್ಥ. ಸಾಕ್ಷಾತ್ ರೂಪ ಭಗವಂತನದೇ ರೂಪ ಇದೆ. ಅದಕ್ಕೆ ಹೇಳಿದ್ದಾರೆ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳು ಏನವೋ ಸಾವಿರ ರೂಪಗಳು. ಸೊ ವೈಕುಂಠ ಅಂದ್ರೆ ಏನಾಯ್ತು? ಅಲ್ಲಿಗೆ ಒಂದು ರೂಪ, ಈ ರೀತಿ ಅವತಾರ ಮಾಡಿದ ರೂಪ ವೈಕುಂಠೋ ಭಗವಾನ್ ಸ್ವಯಂ. ನೋಡಿ ಅಲ್ಲಿ ಮುಂದೆ ಅವಸರ ಪಡ್ತೀರಿ, ಮುಂದೆ ನೋಡಿ. ವೈಕುಂಠ ಕಲ್ಪಿತೋ ಏನ ಲೋಕೋ ಲೋಕ ನಮಸ್ಕೃತ ರಮಯಾ ಪ್ರಾರ್ಥ್ಯಮಾನೇನ ದೇವ್ಯಾ ತತ್ ಪ್ರಿಯ ಕಾಮ್ಯಯ. ವೈಕುಂಠ ರೂಪದ ಪತ್ನಿ ರಮಾದೇವಿ ಅವರು ಕೇಳಿದ್ರಂತೆ, ಒಂದು ಹೊಸ ಲೋಕ ಸೃಷ್ಟಿ ಮಾಡೋಣ ಅಂತ ಕೇಳಿದ. ಪರಮಾತ್ಮ ಸೃಷ್ಟಿ ಮಾಡಿದನಂತೆ, ಅದಕ್ಕೆ ವೈಕುಂಠ ಅಂತ ಹೆಸರಾಯಿತು ಅಂತ ಹೇಳಿ ಇಲ್ಲೇ ಹೇಳಿದ್ರಲ್ಲ. ಯಾಕ ಇದೆ ವೈಕುಂಠ ಅಂತಾನೆ ಅವತಾರ. ವಿಷ್ಣು ಸಹಸ್ರನಾಮದಲ್ಲಿ ಸಾವಿರ ರೂಪ ಇದೆಯಲ್ಲ, ಸಾವಿರ ರೂಪಗಳು ಸಾವಿರ ಅವತಾರಗಳು. ಆ ವೈಕುಂಠ ಅವತಾರಕ್ಕೆ ಕಾರಣ ಇದು ಅಂತ ಹೇಳ್ತಾರೆ. ವೈಕುಂಠ ಕಲ್ಪಿತೋ ಏನಾ ಲೋಕೋ ಲೋಕ ನಮಸ್ಕೃತ ರಮಯಾ ಪ್ರಾರ್ಥ್ಯಮಾನೇನ ದೇವ್ಯಾತ ಪ್ರಿಯ ಕಾಮ್ಯಯ. ಅಂದ್ರೆ ವೈಕುಂಠ ಲೋಕ ಮೊದಲಿಂದ ಇರೋದೆ, ವ್ಯಕ್ತಿಗೊಳಿಸಿದ ಅಂತ, ಹೊಸ ಸೃಷ್ಟಿ ಮಾಡಿದ ಅಂತ ಅರ್ಥ ಅಲ್ಲ, ವ್ಯಕ್ತಿಗೊಳಿಸಿದ. ತಸ್ಯಾನುಭಾವ ಕಥಿತೋ ಗುಣಶ್ಚ ಪರಮೋದಯ ಭೂಮಾನ್ ರೇಣೂನ್ ಸ ವಿಮಮೇ ಯೋ ವಿಷ್ಣೋರ್ವರ್ಣ ಏದ್ ಗುಣಾನ್. ತಸ್ಯ ಅನುಭಾವ ಕಥಿತ ಗುಣಶ್ಚ ಪರಮೋದಯ. ಆತನ ಮಹಿಮೆ ಎಷ್ಟಂತ ಹೇಳೋದು, ಗುಣ ಎಷ್ಟಂತ ಹೇಳೋದು, ಅದನ್ನು ಹೇಳಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಬೇಕೆ ಹೊರತು ಮುಗಿಸಕ್ಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ಯಾತಕ್ಕೆ ಮುಗಿಸಕ್ಕೆ ಬರೋದಿಲ್ಲ ಅಂದರೆ, ಭೂಮಾನ್ ರೇಣೂನ್ ಸ ವಿಮಮೆ ಯೋ ವಿಷ್ಣೋರ್ವರ್ಣ ಏದ್ ಗುಣಾನ್. ಯಾವನು ವಿಷ್ಣು ಗುಣ ವರ್ಣನೆ ಹೊರಡ್ತಾನಲ್ಲ ಅವನು ಎಂಥ ಕೆಲಸ ಮಾಡಿದಾಗುತ್ತೆ ಗೊತ್ತಾ? ಭೂಮಾನ್ ರೇಣೂನ್ ಸ ವಿಮಮೆ, ಭೂಮಿಯ ಮಣ್ಣಿನ ಕಣಕಣಗಳನ್ನು ಎಣಿಸೋ ಕೆಲಸ ಮಾಡಿದರೆ ಹಾಗೋ ಹಾಕಿ. ಭೂಮಿಯ ಮಣ್ಣಿನ ಕಣಕಣಗಳನ್ನು ಯಾರು ಎಣಿಸಕ್ಕೆ ಹೋಗೋದಿಲ್ವಲ್ಲ ಅವರು ಜಾಣರು. ಅದೇ ರೀತಿ ದೇವ್ರಗಳು ಎಣಿಸಕ್ಕೆ ಹೋಗಬಾರ್ದು, ಯಾಕೆ ಕೊನೆ ಇಲ್ಲ ಆದ್ರಿಂದ ಅಂತ. ಇವತ್ತು ಊಟಕ್ಕೆ ಕೂತ ಅಗಳ ಎಣಿಸ್ಕೊತ ಕೂತ್ಕೊಂಡ್ರೆ ಊಟ ಮಾಡೋಕ್ಕಾಗತ್ತಾ? ಸ್ಲೋಗ್ ಊಟ ಮಾಡೋರು ಏನಂತಾರೆ ಗೊತ್ತು, ನಂಗಳ ಎಷ್ಟಾಗ ಕೂತಿದ್ದಾರೆ ಅಂತ ಹೇಳ್ತಾರೆ. ಸ್ಲೋಗ್ ಊಟ ಮಾಡೋರನ್ನ ಅಥವಾ ಎಣಿಸಿ ಎಣಿಸಿ ಬಿಡಿಸಿರಿ ಎಷ್ಟಿಟ್ಟು ಬರುತ್ತೆ ಹಸಿವಾಗಿರೋ ಒಂದೊಂದೇ ಹಾಕಿ ದಾಚಿ ಪಾಳೆ ದಿವಸ ಒಂದೊಂದು ಅಗಳಾಗಿರಿ ಏನು ಮಾಡ್ತಾನೆ, ಎಣಿಸಿ ಹಾಕ್ತೀರಿ ಅಂತ ಎಣಿಸಿಟ್ಟು ಬರೋದು. ನಮಗೆ ಲೆಕ್ಕ ಬೇಕಿಲ್ಲ, ಹೋಗೋದು ಬೇಕಷ್ಟೇ. ಅಲ್ಲಿ ಲೆಕ್ಕ ಬಾರದೆ ಹೋದ್ರೆ ತಿಂತೀವಿಲ್ಲ ನಾವೀಗ. ನಾವೇನು ದೇವ್ರಗಳ ಲೆಕ್ಕಕ್ಕೆ ಬರೆದವ್ರು ಯಾಕೆ ಲೆಕ್ಕ ಹಾಕಬೇಕು ಅಂದರೆ ಲೆಕ್ಕ ಹಾಕದೆ ಊಟ ಮಾಡೋಕ್ಕೆ ಬರ್ತಾ ಇಲ್ಲೋ. ಆದ್ದರಿಂದ ದೇವ್ರ ಹೆಸರನ್ನು ನಾವು ಗುಣ ತಿಳಿಯೋಕ್ಕಾಗದೆ ಹೋದ್ರೆ ಏನು ತಿಳ್ಕೊಂಡ್ರೆ ಸಾಕು ನಮಗೆ? ಅನಂತ ಅಂತ ತಿಳ್ಕೊಂಡ್ರೆ ಸಾಕು, ಅಷ್ಟರ ಮಟ್ಟಿಗೆ ಅನುಗ್ರಹ ಮಾಡ್ತಾರೆ. ಹಾಂ, ಯಾವುದನ್ನ ಎಣಿಸಬಾರ್ದು? ಯಾಕಂದ್ರೆ ಅದಕ್ಕೆ ಇದ್ದಿರ್ತಾನೆ ಎಣಿಸೋದಕ್ಕೆ, ಸಮುದ್ರದ ನೆನೆಸಿಬಿಟ್ರೆ ಹನಿ ನೆನೆವೀಗ ಆ ಕೆಲಸ ಹೋಗೋದಲ್ಲ, ಬೇರೆ ಕೆಲಸ ನಿಂತೋಗುತ್ತೆ. ಅಷ್ಟು ಆ ರೀತಿ ಆಗ್ತದೆ. ಅದನ್ನು ನೆನೆಸಕ್ಕೆ ಹೋಗಬಾರ್ದು, ಅರ್ಥ ಮಾಡಿಕೊಂಡು ಸ್ತೋತ್ರ ಮಾಡಬೇಕು, ಅದನ್ನು ಮಾಡಬೇಕು. 1 2 3 ಅಂತ ಎಣಿಸಬಾರ್ದು. ತಸ್ಯಾನುಭಾವ ಕಥಿತ ಷಷ್ಠಶ್ಚ ಅಲ್ಲಿ ಮುದೋಯ್ತು. ರೈವತ ಮನ್ವಂತರದ ದೊಡ್ಡ ಸಾಧನೆ ಏನು ಅಂದರೆ ವೈಕುಂಠನಾಮಕ ಭಗವಂತ ಅವತಾರ ಮಾಡಿದ್ದು. ಹೀಗೆ ಅದು ಆ ದೃಷ್ಟಿಯಿಂದ ನೋಟೆಡ್. ಈಗ ಆರನೇ ಮನ್ವಂತರ ಯಾವುದು? ಷಷ್ಠಶ್ಚ ಚಕ್ಷುಷ ಪುತ್ರ ಚಕ್ಷುಷೋ ನಾಮ ವೈ ಮನುಹು. ಚಾಕ್ಷುಷ ಮನ್ವಂತರ ಮುಂದಿನ. ಯಾ ಚಾಕ್ಷುಷ ಯಾರು ಅಂದರೆ ಚಕ್ಷುಷ ಅಂತ ಒಬ್ಬ ರಾಜ, ಆತನ ಮಗನಾಗಿದ್ದು ಚಾಕ್ಷುಷ ಅಂತಿತ್ತಾನೆ ಹೆಸರು. ಚಾಕ್ಷುಷ ನಾಮ ವೈ ಮನುಹು ಪುತ್ರ ನಾಮ ವೈಮನು ಪುತ್ರ ಪುರುಷ ಸುದ್ಯುಮ್ನ ಪ್ರಮುಖ ಚಾಕ್ಷುಷಾತ್ಮಜಾಹ. ಆತನ ಎಷ್ಟು ಜನ ಮಕ್ಕಳು ಅಂದರೆ ಪುರುಷ ಸುದ್ಯುಮ್ನ ಪ್ರಮುಖ ಅಂದರೆ ಸುಪುರುಷ ಸುದ್ಯುಮ್ನ ಮೊದಲಾದ ಶ್ರೇಷ್ಠರುಗಳೆಲ್ಲ ಈ ಚಾಕ್ಷುಷ ಮನ್ವಂತರದಲ್ಲಿ ಆತನ ಮಕ್ಕಳು. ಇಂದ್ರೋ ಮಂದ್ರದೃತ, ಯಾರೀಗ ಇಂದ್ರ ಯಾರಾಗಿದ್ರು? ಮಂದ್ರದ್ಯುಮ್ನ ರಾಜ, ಮಂದ್ರದ್ಯುಮ್ನ ವರುಣ ಗೊತ್ತಾಯ್ತಾ? ವರುಣನೇ ಮಂದ್ರದ್ಯುಮ್ನಾಗಿದ್ದು ಅದು ವರುಣ ಆಗಿ ಇಂದ್ರದೇವರು ಆಗಿದೆ. ಯಾರಾಗಿದ್ರು ಅಂದರೆ ಮಂದ್ರದೃತ ಅಂದರು ಒಂದೇ, ಮಂದ್ರದ್ಯುಮ್ನ ಅಂತ ಹೇಳಿದ್ರು ಒಂದೇ. ಮಂದ್ರದ್ಯುತ ಮಂದ್ರದ್ಯುಮ್ನ ಸತ್ಯಧರ್ಮ ಸ್ವಾಮಿ ಬರಿಬೇಕಾದ್ರೆ ಮಂದ್ರದ್ಯುಮ್ನ ಅಂತ ಅರ್ಥ ಬರೆದಿದ್ದಾರೆ, ಮಂದ್ರದ್ಯುಮ್ನ ಅಂತ. ಇಂದ್ರೋ ಮಂದ್ರದೃತ ಸ್ತತ್ರ ದೇವ ಆಪ್ಯಾದ ಯೋಗಣ, ದೇವತೆಗಳೆಲ್ಲ ಆಪ್ಯಾದಿಗಳು ಅಂತ ಒಂದು ಗುಂಪಿನವರು. ಮುನಯಸ್ತತ್ರ ಅಲ್ಲಿ ಮುನಿಗಳು ಯಾರು ಅಂದರೆ ವೈರಾಜ ಹವಿಷ್ಮತ್ ವೀರಕಾದಯ, ವೈರಾಜ ಹವಿಷ್ಮತ್ತು ವೀರಕ ಮೊದಲಾದವರು ಮುನಿಗಳಿದ್ದು. ತತ್ರಾಪಿ ದೇವ ಏನ ಹೌದು ಮುನೆ ಸಪ್ತಋಷಿಗಳು ಪ್ರಧಾನರಾದರು. ತತ್ರಾಪಿ ದೇವ ಸಂಭೂತ್ಯಾಂ ವೈರಾಜ ಶ್ಯಾಭವತ್ಸುತಃ ಅಜಿತೋ ನಾಮ ಭಗವಾನ್ ಹಂಸೇನ ಜಗತಃ ಪತಿ. ಇಲ್ಲಿ ವೈರಾಜ ಅನ್ನೋನು ಮಗನಾಗಿಬಿಟ್ಟು ಸಾಕ್ಷಾತ್ ನಾರಾಯಣ ಸಂಭೂತಿ ಅಂತಕ್ಕಂತಹ ಇವಳಲ್ಲಿ ವೈರಾಜನ ಪತ್ನಿ ಸಂಭೂತಿ, ವೈರಾಜನ ಪತ್ನಿಯಾದ ಸಂಭೂತಿಯಲ್ಲಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಆ ರೂಪಕ್ಕೇನಂತ ಹೆಸರು? ಅಜಿತ ಅಜಿತ ಅಂತ. ಅಜಿತ ರೂಪ ಅಂದ್ರೆ ಅದೇನು? ಅಜಿತೋ ನಾಮ ಭಗವಾನ್ ಹಂಸೇನ ಜಗತಃ ಪತಿ, ಸಾಕ್ಷಾತ್ ನಾರಾಯಣ ಆತ. ಏನ್ ಕೆಲಸ ಮಾಡಿದ ಈತ ಅಂದ್ರೆ ವಯೋಭ್ಯುಮ್ಯೇನ ನಿರ್ಮಥ್ಯ ಸುರಾಣಾಂ ಸಾಧಿತ ಅಸುಧಾ. ಸಮುದ್ರ ಮಥನ ಮಾಡಿದ ರೂಪ ಅಜಿತ ರೂಪನೇ. ಅದಕ್ಕೆ ಆಚಾರ್ಯರು ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಈ ರೂಪದ ಸ್ತೋತ್ರ. ಅಜಿತ ಕೃಷ್ಣನ ಹೌದು, ಈತನೂ ಹೌದು. ದೇವ್ರಿಗೆ ಬಾಗಿದ್ರೆ ಇವರಿಬ್ಬರು ಯಾರಿದ್ರು? ನಾರಾಯಣನ ಅಂಶ ಕೃಷ್ಣ ಕಡಿಮೆನಾ? ದೇವರು ದೇವರಿಗೂ ದೇವರ ಅಂಶಕ್ಕೂ ಏನಿಲ್ಲ? ಉಳಿದವರಿಗೆ ಅಂಶ ಅಂದ್ರೆ ಕಡಿಮೆ ಅಂತಾರೆ. ದೇವರಿಗೆ ಅಂಶ ಅಂದ್ರೆ ದೇವರಿಗೆ ಪೂರ್ಣವಾದ ಪೂರ್ಣವಿಧಂ. ದೇವರಿಗೆ ಆವೇಶ ಅಂದ್ರೆ ಕಡಿಮೆ, ಆವೇಶ ಆದ್ರೆ ಮಾತ್ರ ಕಡಿಮೆ ಮಾಡಬೇಕು, ಅಂಶ ಅಂದ್ರೆ ಮಾಡಬಾರ್ದು. ವಯೋಭ್ಯುಮ್ಯೇನ ವಿಮಥ್ಯ ಸುರಾಣಾಂ ಸಾಧಿತ ಸುಧಾ. ಸಮುದ್ರ ಮಥನವನ್ನು ಮಾಡಿ ದೇವತೆಗಳು ಅಮೃತ ಕೊಟ್ಟಂತ ರೂಪ ಇದು ಅಂತ ಹೇಳುತ್ತಾರೆ. ಭ್ರಮ ಮಾಣುಂಭಸಿ ಸ್ಮೃತಃ ಸ್ವರೂರ್ವನು ರೂಪೇಣ ಮಂದರಃ. ಏನಾಗಿತ್ತು? ಕೂರು ರೂಪದಿಂದ ತಾನು ಮಂದರ ಪರ್ವತವನ್ನು ಧರಿಸಿದ್ದ, ಈ ರೂಪದಿಂದ ಕಡದ. ತಮಾಷೆ ಅಂದರೆ ಹೊತ್ತಿದ್ದ ರೂಪನೂ ಭಗವಂತಂದೆ, ಕಡದ ರೂಪನೂ ಭಗವಂತಂದೆ. ಕೂರು ರೂಪದಿಂದ ಹೊತ್ತ, ಮಂದ ಅಜು ರೂಪದಿಂದ ಕಡದ, ಅಮೃತವನ್ನು ತಂದುಕೊಟ್ಟ. ಅದಕ್ಕೆಲ್ಲ ಕಡೆ ದೇವರಿದ್ದ ಅನ್ನೋದು ಸಾಕ್ಷಿ. ಇದು ಪೂಜ್ಯ ಪೂಜಕ, ಪೂಜೆ ಮಾಡೋರಲ್ಲೂ ದೇವರ ಸನ್ನಿಧಾನ, ಪೂಜೆ ಪ್ರತಿಮಾಗಳಲ್ಲೂ ದೇವರ ಸನ್ನಿಧಾನ, ಪೂಜಾ ದ್ರವ್ಯಗಳಲ್ಲೂ ಪರಮಾತ್ಮನ ಸನ್ನಿಧಾನ. ಅದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಎಲ್ಲದರಲ್ಲೂ ದೇವರ ಸನ್ನಿಧಾನ ಇಟ್ಟಿದ್ದಾನೆ ಅಂತ. ಭೇದ ಭಾವ ಇಲ್ಲ ಅಂದ್ರೆ ಅವ್ರು ಇದೆಯಲ್ಲ, ನೀವೇ ಹೇಳಿ, ಇಷ್ಟು ಕೇಳಿದಾರಲ್ಲ, ಇದೇ ಇಲ್ಲ, ನೀವೇ ಹೇಳಿ, ಇಂದ್ರ ರೂಪಕ್ಕೂ ಅರ್ಜುನಿಗೂ ಭೇದ ಇದೆಯೋ ಇಲ್ವಾ? ಎಂಥ ಭೇದ ಇದೆ? ಶಕ್ತಿ ಹ್ರಾಸ ಅನ್ನೋ ಭೇದ ಇದೆ. ಮೂಲದ ಶಕ್ತಿ ಅವತಾರದಲ್ಲಿರೋದಿಲ್ಲ, ಗೊತ್ತಾಗ ಸರ್ವೇ ಗುಣ ಆವೃತ ಮಾನುಷತ್ವೇ, ಅವ್ರ ಗುಣಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಅರ್ಥ. ಮೂಲದೆಲ್ಲ ಗುಣಗಳು ಬರೋದಿಲ್ಲ, ಮೂಲದ ಗುಣ ಬರೋದು ಇಬ್ಬರಿಗೇನೆ, ಲಕ್ಷ್ಮೀನಾರಾಯಣರಿಗೆ 100%. ನೆಕ್ಸ್ಟ್ ವಾಯುದೇವರಿಗೆ ಬರುತ್ತೆ, ಯಾಕಂದ್ರೆ ಬ್ರಹ್ಮದೇವರು ಪ್ರಶ್ನೆ ಇಲ್ಲ, ಯಾಕೆ ಅವತಾರಣ ಇಲ್ಲ ಆದ್ರಿಂದ ಪ್ರಶ್ನೆನೇ ಇಲ್ಲ, ಅಥವಾ ಅದು ಮಾಡಿದ್ರೆ ಅಂದ್ರೆ ಒಂದೇ ಬರುತ್ತೆ, ಯಾಕಂದ್ರೆ ಬ್ರಹ್ಮ ವಾಯುದೇವರು ಈಕ್ವಲ್ ಆದ್ರಿಂದ ಒಂದೇ ಬರುತ್ತೆ. ಹೌದು, ನೀವು ಇಷ್ಟೊತ್ತು ಹೇಳಿದೆ ಈಗಾಗಲೇ, ಇಂದ್ರದೇವರ ಪೋಸ್ಟಲ್ಲಿ ಯಾರಿರ್ತಾರೆ ಅವಕ್ಕೆ ಆ ಕೆಪಾಸಿಟಿ ಇರುತ್ತೆ. ನಿಜ್ಞಾನಾಮಕ ಭಗವಂತನ ಇರ್ತಾನೆ ಅಂದ ಮೇಲೆ ಇದ್ರ ಶಕ್ತಿ ಕಡಿಮೆನೋ ಜಾಸ್ತಿಯಾಗಿ, ದೇವರಿಗೆ ಈಕ್ವಲೆಂಟ್ ಆಗ ಸೇಮ್ ಅಲ್ಲ. ಯಜ್ಞ ಇದು ಸಾಕ್ಷಾತ್ ನಾರಾಯಣ ಆಗಿ, ವಾಯುದೇವರಿದ್ದಾಗ ಸಾಕ್ಷಾತ್ ವಾಯುದೇವರು, ಇಂದ್ರ ಇದ್ದಾಗ ಇಂದ್ರದೇವರು, ಇವರು ಮಾತ್ರ ವರ್ಚ್ಯೂ ಆಫ್ ಪವರ್ ಜಾಸ್ತಿ ಆಗಿರ್ತಾರೆ. ವರ್ಣಾದಿಗಳು ಇನ್ಚಾರ್ಜ್ ಇದ್ದಾಗ ಎಷ್ಟು ಕೆಪಾಸಿಟಿ ಇರುತ್ತೆ? ಇನ್ಚಾರ್ಜ್ ಇದ್ದಾಗ ಫುಲ್, ಅದು ಇನ್ಚಾರ್ಜ್ ಅಂದ್ರೆ ಎರಡು, ಬರೀ ಒಂದು ಪಾರ್ಷಿಯಲ್ ಚಾರ್ಜ್ ಬೇರೆ, ಟೋಟಲ್ ಚಾರ್ಜ್ ಬೇರೆ. ಫುಲ್ ಲಾಂಗ್ ಲೀವ್ ಹೋದಾಗ ಏನ್ ಮಾಡ್ತಾರೆ? ಫುಲ್ ಚಾರ್ಜ್ ಕೊಟ್ಬಿಡ್ತಾರೆ. ಸೇಲ್ಗೆಲ್ಲ ಹಾಕ್ತಾ ಫುಲ್ ಚಾರ್ಜ್ ಕೊಡೋದಿಲ್ಲ, ಬರೀ ಮೇಲ್ನೋಟದ ಕೆಲಸ ಮಾತ್ರ ಮಾಡೋದು ಹೊರತು ಸೈನ್ಗೆ ಏನ್ ಮಾಡೋ, ಬಿಲ್ಲಿಗೆ ಸೈನ್ ಮಾಡಕ್ ಬರಲ್ಲ. ಮತ್ತೆ ಮನ್ಸ್ ಟುಗೆದರ್ ಹೋಗ್ಬಿಟ್ಟು ಅವ್ನು ಹೋಗಿಬಿಟ್ಟು ಎಲ್ಲ ಕೆಲಸ ನಿಂತು ಹೋಗ್ಬಿಡುತ್ತೆ, ಆದ್ರಿಂದ ಫುಲ್ ಚಾರ್ಜ್ ಅಂತ ಕೊಡ್ತಾರೆ. ತಿಳಿತಾ, ಇದರಿಂದ ಬದಲು ಯಾವ ರೀತಿ ಬಂದಿರ್ತಾರೆ ಇದೆಲ್ಲ ನೋಡಿಕೊಂಡ್ರೆ ಸರ್ಕಾರ ಶುರು ಮಾಡಿರ್ತಾರೆ. ಎಲ್ಲ ಕೂಡ ಬಯೋದ ದೇವರನ್ನ ಧ್ಯಾತ್ರಗಳನ್ನ ಫಾಲೋ ಮಾಡೋದು, ಅದನ್ನೇನು ಅವರೆಲ್ಲ ಕೂಡ ಫುಲ್ ಚಾರ್ಜಲ್ಲಿ ಇರ್ತಾರೆ. ನೌಶರಾಜ ಫುಲ್ ಚಾರ್ಜ್ ಇರಲಿಲ್ಲ, ಹೇಗಿದ್ದ? ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ, ಅದು ಜಾಸ್ತಿ ಕ್ಲೇಮ್ ಮಾಡಿದ್ರೆ ಪಂಚಿತ ಆಗುತ್ತೆ ಅಷ್ಟೇ, ಎರಡೋ ಮಾಡಕ್ಕೆ ಹೋಗ್ಬಿಟ್ಟೆ ಕೆಟ್ಟೋಯ್ತು. ಸಮಾಹಿತೇನ ಮನಸಾ ಆಯ್ತಲ್ಲ ರಾಜಾವಾಚ, ಯಥಾ ಭಗವತಾ ಬ್ರಹ್ಮನ್ ಮಚಿತಃ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ತಥಾರಾಂ ಪುಚರಾತ್ಮನ. ಪರಿಷ್ಠಿತ ರಾಜ ಕಾಯ್ತಿರ್ತಾರೆ ಅದರ ವಿಷಯ ಕೇಳಬೇಕು ಅಂತ ಹೇಳೋದಕ್ಕೋಸ್ಕರ. ಹೇಗೆ ಸ್ವಾಮಿ ಸ್ವಲ್ಪ ನಿಲ್ಲಿಸಿ, ಅಲ್ಲಿಗ ಏನು ಹೇಳಿದೆ, ಅಜಿತ ಕರದ ಅಂತ ಹೇಳಿದ್ರಲ್ಲ, ಸಮುದ್ರ ಪತ್ರ ಅಂತ ಹೇಳಿದ್ರಲ್ಲ, ಸ್ವಲ್ಪ ಅದನ್ನೆಲ್ಲ ಹೇಳಿಬಿಡ್ರಿ ಅಂತ ಕೇಳಿದೆ. ವಿಷಯ ಹೇಗೂ ಬಂತ, ಆದ್ದರಿಂದ ಏನು ಮಾಡಬೇಕು ನೀವು, ಅದನ್ನಾಗ ಆ ವಿಷಯ ತಿಳಿಸಿಬಿಡಿ ಅಂತೇಳಿ ಆ ಬನ್ವಂತರಿಗೆ ಸಂಬಂಧಪಟ್ಟಂತೆ ಯಾವ್ದು ಮೇನ್ ಇನ್ಸಿಡೆಂಟ್ ಆಗಿರುತ್ತಲ್ಲ ಅದು ಕೇಳೋದಕ್ಕೆ ಹೇಳ್ತಾನೆ. ಅವ್ರು ಹೇಳ್ತಾರೆ, ಯಥಾ ಭಗವತಾ ಬ್ರಹ್ಮನ್ ಮಚಿತಃ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ದಧಾರ ಅಂಬುಚರಾತ್ಮನ. ಯಥಾ ಯಾವ ರೀತಿಯಲ್ಲಿ ಬ್ರಹ್ಮನ್ ಪೂಜ್ಯರಾದ ಶುಕಮುನಿಗಳೇ ಭಗವತ ಕ್ಷೀರಸಾಗರ ಮಚಿತ, ಭಗವಂತನಿಂದ ಕ್ಷೀರಸಾಗರ ಮಚ್ಚಿಸಲ್ಪಟ್ಟಿತಲ್ಲ ಅದನ್ನು ಹೇಳಿ ನಮಗೆ. ಯದರ್ಥಂ ವಾ ಯತಶ್ಚ ಅದ್ರಿಂ ತಥಾರ ಅಂಬುಚರಾತ್ಮನ, ಮತ್ತೆ ಯಾತಕ್ಕೋಸ್ಕರ ಪಥನ ಮಾಡಿದ್ರು ಅದನ್ನು ಹೇಳ್ರಿ. ಯತಶ್ಚ ಎಲ್ಲಿಂದ ಮಾಡಿದ್ರು ಅದನ್ನು ಹೇಳ್ರಿ. ಯತಶ್ಚ ಅದ್ರಿಂ ಅದ್ರಿ ಬಂದರ ಪರ್ವತ ಅವನು ಧರಿಸಿದ ಅಂತ ಹೇಳಿದ್ರಿ, ಯಾಕೆ ಅವನೇ ಧರಿಸಬೇಕಾಗಿತ್ತು ಅದನ್ನು ಹೇಳಿ. ಅದು ಕೂಡ ಯಾವ ರೂಪ ತಗೊಂಡ? ಅಂಬುಚರಾತ್ಮನ, ಅಂಬು ಅಂದರೆ ಜಲ, ಜಲಚರ, ಕೂರ್ಮ ಯಾವುದದು? ಜಲಚರ, ಜಲಚರ ರೂಪದ ಯಾಕೆ ತಗೊಂಡ ಅದನ್ನೆಲ್ಲ ತಿಳಿಸ್ಬೇಕು. ಯಥಾಮೃತಂ ಸುರೈ ಪ್ರಾಪ್ತಂ ಕಿಮನ್ಯದಭವತ್ತತಃ ಏತದ್ ಭಗವತಃ ಕರ್ಮ ವದಸ್ವ ಪರಮಾದ್ಭುತಂ. ಯಥಾ ಅಮೃತಂ ಸುರೈಹಿ ಪ್ರಾಪ್ತಂ, ಅಮೃತವನ್ನು ದೇವತೆಗಳು ಹೇಗೆ ಪಡೆದ್ರು ಅದನ್ನು ಹೇಳಿ. ಕಿಮನ್ಯದ ಅಭವತ್ತದ, ಇನ್ನೂ ಏನೋ ಇರ್ಬೋದು, ಅದು ಅದನ್ನು ಹೇಳಿಬಿಡ್ರಿ, ಏನೋ ಡೀಟೇಲ್ಸ್ ಇದ್ಬಿಟ್ಟು ನಾ ಕೇಳಲಿಲ್ಲ ಅಂದ್ರೆ ಬಿಡಬೇಡ್ರಿ, ಅದನ್ನು ಹೇಳಿಬಿಡ್ರಿ ಅಂತ ಹೇಳಿದ್ರೆ ಏನು ಮಾಡಿದಾರೆಲ್ಲ ಬಡಿಸಿ ಅಂತಾರಲ್ಲ ಆ ಟೈಪ್. ಕಿಮನ್ಯದ ಅಭವತ್ತತಃ ಏತದ್ ಭಗವತಃ ಕರ್ಮ ವದಸ್ವ ಪರಮಾದ್ಭುತಂ, ಈ ಪರಮಾದ್ಭುತವಾದ ಪರಮಾತ್ಮನ ಕರ್ಮವನ್ನು ನಮಗೆ ತಿಳಿಸಿಕೊಡಿ. ಅದಕ್ಕೆ ಪರಮಾದ್ಭುತಂ ದಿವ್ಯ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತಿ ತತ್ವ, ದಿವ್ಯ ಶಬ್ದಕ್ಕೆ ಅದ್ಭುತ ಅಂತ ಅರ್ಥ, ಪವಿತ್ರ ಅಂತ ಅರ್ಥ, ಎಲ್ಲ ಹೇಳಿದ್ದಾರೆ. ತ್ವಯೇತ್ಥಂ ಕಥ್ಯಮಾನೇನ ಮಹಿಂನ ಸತ್ವತಾಂ ಪತೇಹಿ ನಾತಿತೃಪ್ಯತಿ ಮೇ ಚಿತ್ತಂ ಸುಚಿರಂ ತಾಪತಾಪಿತಂ. ತ್ವಯಾ ಇತ್ಥಂ ಕಥ್ಯಮಾನೇನ, ನೀವು ಇಲ್ಲಿ ಹೇಳ್ತಾ ಇದ್ದೀರಲ್ಲ ಮಹಿಂನ ಸತ್ವತಾಂ ಪತೇಹಿ, ಆ ಶ್ರೀಹರಿಯ ಮಹಿಮೆ ಹೇಳ್ತಿದ್ದೀರಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಾನೇ ಇಲ್ಲ, ನಾತಿತೃಪ್ಯತಿ ಮೇ ಚಿತ್ತಂ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾನೇ ಇಲ್ಲ, ಇನ್ನೂ ಕೇಳಬೇಕು ಅನಿಸ್ತಿದೆ ಅಂತ ಅರ್ಥ. ಸುಚಿರಂ ತಾಪತಾಪಿತಂ, ನನ್ನ ಮನಸ್ಸಿನ ತಾಪತಾಪಿತ, ಬಹಳ ನೊಂದೋಗಿದೆ ಮನಸ್ಸು, ಅದಕ್ಕೆ ಒಳ್ಳೆ ನೆಮ್ಮದಿಯಾದ ಒಂದು ವಾತಾವರಣ ಬೇಕು. ಹೇಳ್ತಕ್ಕಂಥ ಕಥೆ ಬಹಳ ಸುತ ಕೊಡ್ತಾ ಇದೆ, ಇನ್ನೂ ಸಾಲದು, ತುಂಬ ತಾಯಿ ನೀರಿನ ಇಳಿದವನಿಗೆ ತಷ್ಟ ಎದ್ದು ಬರೋ ಮನಸ್ಸು ಬರೋದಿಲ್ಲ, ಇನ್ನು ಸ್ವಲ್ಪ ತಾಗೇರೋಣ ಅನಿಸುತ್ತಲ್ಲ, ಆ ಥರ ಆಗಿದೆ ನನಗೆ. ಇನ್ನೊಮ್ಮೆ ಹೇಳಿ ಅಂತ ಕೇಳ್ತಾ ಇನ್ನು ವಿಸ್ತಾರವಾಗಿ ಹೇಳಿ. ಸೂತವಾಚ ಸಂಪೃಷ್ಟೋ ಭಗವಾನೇವಂ ದ್ವೈಪಾಯನ ಸುತೋ ದ್ವಿಜಾ ಅಭಿನಂದ್ಯ ಹರೇರ್ವೀರ್ಯಂ ಅಭ್ಯಾಚಷ್ಟುಂ ಪ್ರಚಕ್ರಮೇ. ಸಂಪೃಷ್ಟ ಭಗವಾನ್ ಏವಂ ದ್ವೈಪಾಯನ ಸುತಃ ದ್ವಿಜಾ, ಹೇ ದ್ವಿಜಾ, ಹೇ ಶೌನಕಾದಿಗಳೇ ಅಂತ ಅವರಿಗೆ ಸಂಬೋಧನೆ. ದ್ವೈಪಾಯನ ಸುತಃ ಶುಕಮುನಿಗಳು, ಭಗವಾನ್ ಪೂಜ್ಯರಾದವರು, ಏವಂ ಸಂಪೃಷ್ಟ ಪರೀಕ್ಷಿತ ರಾಜನಿಂದ ಹೀಗೆ ಕೇಳಲ್ಪಟ್ಟವರಾಗಿ, ಅಭಿನಂದ್ಯ, ಅವ್ರ ಪ್ರಶ್ನೆಗೆಲ್ಲ ಫಲ ಎಲ್ಲ ಹೊರಡ್ತಿರ್ತಾರೆ, ನೀನು ಕೇಳಿದ್ದೇನೆ ಹೇಳೋದು ನನಗೂ ಬೇಕಾಗಿದೆ ಅಂತೆ. ಸರಿಯಾಗಿ ಊಟ ಮಾಡಿದ್ರೆ ಬಡಸರಿ ಭಾರಿ ಖುಷಿ, ಇಲ್ಲೋರು ಸಿಟ್ಟು ಯಾವುದು ಈ ತಳ್ತಾ ಇದ್ಬಿಟ್ಟರೆ ಸಿಟ್ಟು ಬಂದ್ಬಿಡೋದು. ಅದಕ್ಕೋಸ್ಕರ ಎಂಜಾಯ್ ಮಾಡ್ತಿದ್ದಾನಲ್ಲ, ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಭಿನಂದ್ಯ ಹರೇರ್ ವೀರ್ಯಂ ಅಭ್ಯಾಚಷ್ಟುಂ ಪ್ರಚಕ್ರಂ. ಹರಿಯ ಮಹಾತ್ಯವನ್ನು ಹೇಳೋದಕ್ಕೋಸ್ಕರ ಮತ್ತೆ ಶುರು ಮಾಡಬೇಕು. ಶ್ರೀ ಶುಕ ಉವಾಚ, ಯದಾ ಯುದ್ಧೇ ಅಸುರೈಹಿ ದೇವಾಹ ಬಾಧ್ಯಮಾನಾಹ ಸಿತಾಯುಧೈಹಿ ಗತಾಸವೋ ನಿಪತಿತಾಹ ನೋತ್ತಿಷ್ಠೇರನ್ ಸ್ಮ ಭೂಯಶಃ. ಯದಾ ಯುದ್ಧೇ ಅಸುರೈಹಿ ದೇವಾಹ ಬಾಧ್ಯಮಾನಾಹ ಸಿತಾಯುಧೈಹಿ ಗತಾಸವಃ ನಿಪತಿತಾಹ ನೋತ್ತಿಷ್ಠೇರನ್ ಸ್ಮ ಭೂಯಶಃ. ಹಿಂದೇನಾಯಿತು? ಯದಾ ಯುದ್ಧೇ ಅಸುರೈರ್ದೇವಾಹ ಬಾಧ್ಯಮಾನಾಹ ಸಿತಾಯುಧೈ, ದೇವತೆಗಳನ್ನೆಲ್ಲ ಅಸುರರು ಹರಿತವಾದ ಬಾಣಗಳಿಂದ ಹೊಡೆದಕ್ಕೆ ಶುರು ಮಾಡಿದರು. ಗತಾಸವೋ ನಿಪತಿತಾಹ, ಈ ಬಾಣ ಬಿದ್ದು ಹೇಳೋಕ್ಕಾಗ್ತಾನೆ ಇಲ್ಲ ಅವರಿಗೆ. ನೋತ್ತಿಷ್ಠೇರನ್ ಸ್ವ ಭೂಯಶ, ತಪ್ಪ ತಪ್ಪ ಬೀಳ್ತಿದ್ದಾರೆ, ಹೇಳೋದಕ್ಕಾಗೋದೇ ಇಲ್ಲ. ಅವಾಗ ಏನಾಗಿತ್ತು ಅಂತ ಹೇಳ್ತಾರೆ. ಯಾತಕ್ಕೆ ಹಾಗಾಗಿತ್ತು ಅಂದರೆ, ಯದಾ ದುರ್ವಾಸ ಶಾಪೇನ ಸೇಂದ್ರಾಹ ಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚಾಭವಂತತ್ರ ನೇಷುರಿಜ್ಜಾದಯ ಕ್ರಿಯಾಹ. ಯದಾ ದುರ್ವಾಸ ಶಾಪೇನ, ದುರ್ವಾಸರ ಶಾಪದಿಂದಾಗಿ ಸೇಂದ್ರಾಹ ಲೋಕಾಹ, ಇಂದ್ರದೇವರ ಸಮೇತ ಎಲ್ಲ ಲೋಕಗಳು ಕೂಡ, ಲೋಕತ್ರಯ ಎಲ್ಲ ಲೋಕಗಳು ಕೂಡ ನಿಶ್ರೀಕಾಶ್ಚ ಅಭವನ್, ಸಂಪತ್ತೆಲ್ಲ ಹೊರಟೋಯ್ತು. ತತ್ರ ನೇಷು ಇಜ್ಜಾದಯ ಕ್ರಿಯಾಹ, ಎಷ್ಟು ಸಂಪತ್ತು ಹೋಗಿತ್ತು ಅಂದರೆ ಯಜ್ಞಯಾಗ ಮಾಡೋದೇ ಕಷ್ಟ ಆಗಿಬಿಟ್ಟಿತ್ತು. ಯಜ್ಞಯಾಗಕ್ಕೆಲ್ಲ ಏನು ಬೇಕು? ಸಾಕಷ್ಟು ಸಂಪತ್ತು ಬೇಕು. ಯಜ್ಞಯಾಗ ಮಾಡಲಾರದಷ್ಟು ವಿಶಿಷ್ಟವಾದಂಥ ಒಂದು ದಾರಿದ್ರ್ಯ ಬಂದೋಗಿತ್ತು ಮೂರ್ಲೋಕಗಳಿಗೆ. ದುರಾಸರ ಶಾಪ ಕಾರಣ ಅಂತ ಹೇಳ್ತಾರೆ. ದುರ್ವಾಸರ ಶಾಪ ಅದು ಕಾರಣ. ದುರಾಸ ಶಾಪ ಏನು ಕಾರಣ? ಆಚಾರ್ಯ ಇಲ್ಲಿ ಹೇಳಿಲ್ಲ ಅದನ್ನ. ಎಲ್ಲಿ ಹೇಳ್ತಾರೆ? ತಾತ್ಪರ್ಯದಲ್ಲಿ ಹೇಳ್ತಾರೆ. ಸ್ವದತ್ತ ಮಾಲಾ ಭೂಪಾತ ಕೋಪತಃ ದುರ್ವಾಸ ಶಾಪತಃ ಆಶು ಹಿಶ್ರಿಯ ಚಕ್ರೇ ವಿಹೀನೆ. ಒಮ್ಮೆ ಇಂದ್ರದೇವರು ಆನೆ ಮೇಲೆ ಬರ್ತಾ ಇದ್ರು. ವಿಷ್ಣು ಪುರಾಣದ ಡೀಟೇಲ್ಸ್ ಬರುತ್ತೆ. ವಿಷ್ಣು ಪುರಾಣದೊಳಗೆ ಅದನ್ನೆಲ್ಲ ಹೇಳ್ತಾರೆ. ಬರ್ತಾ ಇದ್ದಾರೆ, ಎದುರುಗಡೆಗೆ ದುರ್ವಾಸರು ಬಂದರು. ತಕ್ಷಣ ಕೈಲೊಂದು ಹಾರ ಇತ್ತು, ಇಂದ್ರದೇವರ ಕೈಲಿ ಕೊಟ್ಟರು. ಅವರೇನು ಮಾಡಿದ್ರು? ಆನೆಗೆ ಹಾಕಿದ್ರು, ಅದು ಕೆಳಗೆ ಹಾಕಿ ತುಳು ಹಾಕಿದ್ರು. ಸಿಟ್ಟು ಬಂತವ್ರಿಗೆ. ತಕ್ಷಣ ನೀನು ಯಾರಿಗೆ ಅವಮಾನ ಮಾಡಿದ್ದೆ ಈಗ? ಅದು ನಿರ್ಮಾಲ್ಯ ಕೊಟ್ಟಿದ್ದು, ನಿರ್ಮಾಲ್ಯ ಕೊಟ್ಟಿದ್ದು ದೇವರಿಗೆ ಅವಮಾನ ಮಾಡಿದ್ದೆ, ಅದಕ್ಕೇನಾಗಬೇಕು ನಿನಗೆ? ಸರ್ವ ಸಂಪತ್ತು ನಾಶವಾಗಲಿ ಅಂತ ಹೇಳಿ. ಇದು ಅವ್ರು ಕೊಟ್ಟ ಶಾಪ. ಇದರ ಅರ್ಥ, ಯಾರು ನಿರ್ಮಾಲ್ಯಕ್ಕೆ ಅವಮಾನ ಮಾಡ್ತಾರೋ ಅವ್ರಿಗೇನಾಗ್ತದೆ? ಸಂಪತ್ತು ಹೋಗ್ತದೆ. ಅನೇಕರು ಮಠಗಳಲ್ಲಿ ನೋಡ್ರಿ, ಮನೆಗಳಲ್ಲಿ ನೋಡ್ರಿ, ತುಳಸಿ ಬಿದ್ದರೆ ಓಡಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ತೆಗೆದಾಕುವಷ್ಟು ಬುದ್ಧಿ ಕೂಡ ಇಲ್ಲ, ಅವರಿಗೂ ಇಲ್ಲ ಇವರಿಗೂ ಇಲ್ಲ ಆಗಿರ್ತಾರೆ. ಅದಕ್ಕೂ ಇಮ್ಯುನಿಟಿ ಅಂದ್ರೆ ಏನು ಮಾಡ್ತಿರ್ಬೇಕಂದ್ರೆ, ಹಾಸ್ಪಿಟಲ್ ಒಂದು ಕೆಲಸ ಇರುತ್ತೆ, ಒಂಥರ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಹಾಸ್ಪಿಟಲಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ದೇವಸ್ಥಾನಗಳಲ್ಲಿ ತುಳಸಿ ತುಳಿದ್ರೆ ಯಾರೂ ಕೇರ್ ಮಾಡೋದಿಲ್ಲ. ಅದೆಲ್ಲ ಬಹಳ ತಪ್ಪು. ಅದರಿಂದ ಏನಾಗುತ್ತೆ? ಸಂಪತ್ತು ನಾಶವಾಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲೂ ಹಾಗೇನೆ, ಎಷ್ಟೋ ಕಡೆ ತುಳಸಿ ಎಷ್ಟು ಗಂಟೆ ಏರಿಸೋ ದೊಡ್ಡದಲ್ಲ, ವಿಲೇವಾರಿ ಮಾಡಬೇಕಲ್ಲ ಅದನ್ನ. ಆಮೇಲೆ ಎಲ್ಲಿ ಸಿಕ್ಕರಲ್ಲಿ ಎಷ್ಟು ಬಿಡ್ತಾರೆ, ಹಾಗೆ ಮಾಡಬಾರ್ದು. ಆ ಮಾಡಕ್ಕೆ ಬರದೇ ಹೋದ್ರೆ ನೀವು ತುಳಸಿ ಎಲ್ಲೆಷ್ಟು ಎಳ್ಸಕ್ಕೆ ಹೋಗಬೇಡ್ರಿ. ಯಾಕೆ ಮುಂದೆ ಡಿಸ್ಪೋಸ್ ಬರೋದಿಲ್ಲ ಅಂದ್ರೆ ಏನು ಉಪಯೋಗ? ಅದರಿಂದ ಅದು ಮಾಡೋ ವ್ಯವಸ್ಥೆ ಮಾಡಬೇಕು. ಇವತ್ತು ಏನು ಕಷ್ಟ ಇಲ್ಲ, ನದಿಗಳಿಗೆ ಹಾಕಿಬಿಟ್ರೆ ಬೋದು ಸುಖವಾಗಿ ಹೋಗುತ್ತೆ. ನದಿಗಳಿಗೆ ಸರೋವರಕ್ಕೆ ಹಾಕಿಬಿಟ್ರೆ ಸರಿ ಹೋಗುತ್ತೆ. ಇವರದ್ದು ಮಾಡಕ್ಕೆ ಸೋಮಾರಿತನ. ಹಾ ಹಾ, ಅದು ನೀವು ಅವ್ರ ಪರ ವಾದಿಸ್ತಿದ್ದೀರಾ ಈಗ? ನೀವು ಅವ್ರ ಪರ ಕೇಳ್ತಿದ್ದೀರಾ? ಅದೇ ನಾನು ದಿನ ಹೋಗಿ ಹಾಕಿದೆ ಅಂತ ಹೇಳಿದ್ದೇನು. ಏನು ಮಾಡ್ಬೇಕು? ಇವರು ಇದು ಕಲೆಕ್ಟ್ ಮಾಡಿ ಒಂದು ಸರ್ತಿ ಹೋಗಿ ಹಾಕಿ. ಏನು ತಪ್ಪಿದೆ ಅದರೊಳಗೆ? ಅದಾಗಲ್ಲ ಅಂತೀರಾ? ಜಾಸ್ತಿ ಆಗ್ಬಿಡುತ್ತೆ ಒಟ್ಟು ಸರ್ತಿ ಬದಲಾದರೆ ಒಂದು ಸರ್ತಿ ಹೋಗೋದು ಕಷ್ಟ. ಜಾಸ್ತಿ ಆಗ್ಬಿಡುತ್ತೆ, ಹಾಗೆ ಹೋಗೋದು ಅಂತ ಕೇಳೋದು ಮತ್ತೆ. ಹೌದಲ್ಲ, ಒಂದು ಸರ್ತಿ ಭಾರ ಆಗಿಬಿಡುತ್ತೆ. ಅದರಿಂದ ಬೇಡ, ಇಲ್ಲ ಮನಸ್ಸು ಮಾಡಿದರೆ ಸಾಧ್ಯ ಇಲ್ಲ. ಇನ್ನೂ ವ್ಯವಸ್ಥೆ ಮಾಡೋದು ಗೊತ್ತೆ. ಇನ್ನೂ ಸರಿಯಾಗಿ ಮಾಡಿದರೆ ಮಠದೇ ಒಂದು ಟೆಂಪೋ ಆ ಎಲ್ಲ ಮಠಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹಾಕ್ಬಿಡೋದು. ದಿವಸನೂ ಹಾಕ್ಲಿಕ್ಕೆ ಬರೋದು. ಅಷ್ಟು ಮಠದಲ್ಲಿ ಆಗಲ್ಲ, ಇಷ್ಟು ಮಠದಲ್ಲಿ ತೊಗೊಂಡ್ಬಿಟ್ರೆ ಎಷ್ಟಾಗುತ್ತೆ ಅಲ್ಲಿಗೆ? ಸುಖವಾಗಿ ಒಂದು ಟೆಂಪೋ ಲೋಡ್ ಆಗುತ್ತೆ. ಇನ್ನು ಮನೆಗಳನ್ನು ಸೇರಿಸ್ಬಿಟ್ರೆ ದೊಡ್ಡ ಲಾರಿ ಲೋಡೆ ಆಗುತ್ತೇನಾ? ಯಾರು ಹೇಳಿದ್ರೆ ತುಳಸಿ ಹಾಕಿದ್ರೆ ನದಿ ಪೊಲ್ಯೂಟ್ ಆಗುತ್ತಾ? ಎಲ್ಲಿದ್ದೀರಿ? ತುಳಸಿ ಏನದು? ತುಳಸಿ ಏನಂತ ತಿಳ್ಕೊಂಡಿದ್ದೀರಿ? ಎಲ್ಲವೂ ಅಷ್ಟೇ, ಅವೆಲ್ಲ ಆರ್ಗ್ಯಾನಿಕ್ ಅವು. ಏನು ಮಾಡುತ್ತವೆಲ್ಲ ಕೂಡ? ಕಳೆದು ಹೋಗೋದಿಲ್ಲ, ಎಲ್ಲ ಟ್ರಾನ್ಸ್ಫಾರ್ ಮಾಡಿಬಿಡ್ತದೆ. ಈ ಪ್ಲಾಸ್ಟಿಕ್ ಹಾಕಿದ್ರೆ ಕೆಟ್ಟೋಗ್ತದೆ. ಅದೇ ಗೊತ್ತಿಲ್ವಲ್ಲ, ಆರ್ಗ್ಯಾನಿಕ್ ಅಂದ್ರೆ ಏನು ಗೊತ್ತಾ? ಎಲ್ಲ ದೇವರು ಎಂಥ ಸೃಷ್ಟಿ ಮಾಡಿದ್ದಾರೆ ಅಂದರೆ, ಹಾಗಿದ್ದರೆ ನೀವು ಇಲ್ಲ ಬಿಟ್ಬಿಡಿ. ಅಷ್ಟು ಜನ ನಿರ್ಮಾಡ್ತಾರೆ, ಸಂಸ್ಕಾರ ಮಾಡ್ತಾರೆ. ಏನಾಗೋ ಈ ಜಗತ್ತು ಏನಾಗಬೇಕಾಗಿತ್ತು? ಏನಾಗುತ್ತೆ? ಅದೆಲ್ಲ ಎಲ್ಲ ಟ್ರಾನ್ಸ್ಫಾರ್ ಮಾಡಿಬಿಡುತ್ತೆ. ಪಂಚತ್ವ ಇದೆ ಅವರು ಅಂತ ಹೇಳ್ತಾರಲ್ಲ, ಅದರಿಂದ ನಿರ್ಮಾಲ್ಯವನ್ನು ನದಿ ಸಮುದ್ರಕ್ಕೆ ಹಾಕಿದರೆ ಪ್ಯೂರಿಟಿ ಜಾಸ್ತಿ ಆಗ್ತದೆ. ಗೊತ್ತಾಯ್ತಾ? ಅಲ್ಲಿ ಸದಾ ಹರಿಯೋದ್ರಲ್ಲೇ ಸಾಕು, ಹರಿಯೋದ್ರಿಂದಲೇ ಪ್ಯೂರ್ ಆಗುತ್ತೆ. ಅಲ್ಲಿ ಅಂತ ಸಾಮರ್ಥ್ಯ ಇದೆ ಅದಕ್ಕೆ. ಮತ್ತೆ ಒಳ್ಳೊಳ್ಳೆ ಇವೆ, ಜಲಚರಗಳಿವೆ, ಅದೇ ಫುಡ್ ಅವಕ್ಕೆಲ್ಲ ಕೂಡ ಮುಂದಾಕ್ಬಿಡಿ. ಅದು ಅದೆಲ್ಲ ಅವ್ರ ಪರ ಕೇಳ್ತಿದ್ರು, ಭಾಳ ಆಶ್ಚರ್ಯ ಅಂತ ಕೇಳಿದ್ರೆ. ಇಲ್ಲ, ಆಗ್ಲಕ್ಕಾಗೋದಿಲ್ಲ ಅಂಬೋದು, ಪೊಲ್ಯೂಟ್ ಆಗ್ತದೆ ಅಂಬೋದು, ಕೆಟ್ಟ ಹೋಗ್ತದೆ ಅಂಬೋದು. ಅದ್ರ ಬಂದು ಇನ್ನೊಂದು ಸಿಂಪಲ್ ಪೂಜೆ ಯಾಕೆ ಮಾಡ್ಬೇಕಂದ್ರೆ ಬರುವ ಸಿಂಪಲ್ ಅದು. ಹೌದಲ್ಲ, ಅದಿಲ್ಲ ಅದು. ಇವತ್ತು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಿಮ್ಮನ್ನ ಯಾರು ನಮ್ಮನ್ನು ಕೇಳೋದಕ್ಕೆ? ಅವ್ರು ತೋಚಿದ್ ಮಾಡ್ತೇವೆ, ಬೇಕಾದ್ರೆ ಬನ್ನಿ ಸಾಕಾರ ಹೋಗಿ ಅಷ್ಟೇ. ಈ ತರ ಅವ್ರು ಟ್ರೆಂಡ್ ಡೆವಲಪ್ ಆಗ್ಬಿಟ್ರೆ ಬಹಳ ಕಡ್ಡ. ಗೌರ್ಮೆಂಟ್ ಆಫೀಸಲ್ಲಿ ಒಂದು ಆನ್ಸರ್ ಇದೆ, ಹುಚ್ಚಾಪಟ್ಟಿ ಹೋಗಿ ಏನ್ ಮಾಡ್ಬೋದು ನಾವೀಗ, ಮೇಲೆ ಹೇಳ್ತೀವಿ ಅಂತ ಹೇಳ್ಬೋದು. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರ್ತದೆ ಈ ಕಡೆಯಿಂದ, ಆ ಕಡೆ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು. ಆಮೇಲೆ ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಿ ನೀವೀಗ? ಆ ಥರ ಆಗಿದೆ. ಅದ್ರ ಧರ್ಮ ಉಳಿಸ್ಬೇಕಾದ್ರೆ ರಾಜಮಹಾರಾಜರು ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಅನ್ನೋದ್ರ ಸಾಕ್ಷಿ. ರಾಜಮಹಾರಾಜ ಏನ್ ಮಾಡ್ತಾರೆ ಹಿಂದಿನ ಕಾಲಕ್ಕೆ, ಸಂಧ್ಯಾನ್ನ ಮಾಡಿ ಯಾರಿಗೆ ಹೇಳಿ ರಾಜ ವಿಚಾರಿಸ್ತಿದ್ದ, ಅರ್ಥ ಆಯ್ತಾ? ಈಗ ಇವತ್ತು ಯಾರು ವಿಚಾರಿಸೋದು ಯಾರಿಗೆ? ಅವ್ರು ಮಾಡಿದ್ರೆ ವಿಚಾರಿಸ್ತಾರೆ ಯಾಕಯ್ಯ ಮಾಡಿದೆ ಅಂತ. ಆ ಥರ ಜನ ಇರ್ತಾರೆ ಹೊರತು ಏಕಾಶಿ ಉಪವಾಸ ಮಾಡಲಿಲ್ಲ. ಯಾರಾದ್ರು ಕೇಳ್ತಾರೆ ನಿಮ್ಮನ್ನ, ಹೋಮಕ್ಕೆ ಕರೀತಾರೆ, ಬಂದ್ಬಿಟ್ಟು ಬಂದು ಹೋಮ ಮಾಡಕ್ಕೆ ಬರ್ತಾರೆ, ಬನ್ನಿ ಅಂತ ಕರೀತಾರೆ. ಏಕಾಶಿ ಉಪವಾಸ ಮಾಡಿದ್ದೀರಾ ನೀವೀಗ? ಪುರೋಹಿತರು ಯಾರು ಯಾರು ಕೇಳ್ತಾರೆ ಹೋಗ್ಲಿ ನಿಮ್ಮನ್ನ? ಹೇಳೋದಿಲ್ಲ, ಕರೆದಿದ್ದೇ ಸಾಕು ಅಂತಿವರು, ಬಂದಿದ್ದೇ ಸಾಕು ಅಂತವ್ರು. ಹೇಳ್ಬಾರ್ದಾಗಲ್ಲ, ಸ್ವಲ್ಪ ಸರಿ ಇದೆ, ಹಾಗೆಲ್ಲ ಮಾಡಕ್ ಬರೋದಿಲ್ಲ. ನಾನು ನೋಡಿದ್ದೀನಿ ಏಕಾಶಿ ಉಪವಾಸ ಮಾಡೋದಿಲ್ಲ ನೀವೀಗ. ಹೋಮ ಮಾಡಿ ಏನು ಪ್ರಯೋಜನ ಅದರಿಂದ? ಮಾಡೋದು ಕಲೀರಿ ಅಂತ ಹೇಳಿದ್ರೆ ತಪ್ಪು ಮಾಡ್ತಾರೆ, ನಾಳೆ ಮಾಡೋದಿಲ್ಲ. ಅದು ನಾಲ್ಕು ಸತ್ತು ಬಿಟ್ಟ ಮೇಲೆ ಏನಾಗುತ್ತಾಗ ಮತ್ತೆ ಅದು ಡಿಸಿಪ್ಲಿನ್ ಹೋಗ್ಬಿಡುತ್ತೆ. ನೀವು ಕೇಳೋ ಅಧಿಕಾರನೇ ಹೋಗ್ಬಿಡುತ್ತೆ. ನಾಲ್ಕು ಸತ್ತು ಲೇಟಾಗಿ ಬಂದವನು ಅಲೋ ಮಾಡಿಬಿಟ್ರೆ ಏನು ಮಾಡ್ತಾನೆ ಆಮೇಲೆ ಅವನು? ಆಮೇಲೆ ಕೇಳಿದ್ರೆ ಇಷ್ಟು ಸಾಕು ಸುಮ್ಮನೆ ಇದ್ದೀನಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾನೆ. ಮತ್ತೆ ಇಷ್ಟು ಮತ್ತೆ ಕೇಳಬೇಕಾಗಿತ್ತು ಈ ಪ್ರಶ್ನೆನ? ಅದಕ್ಕೆ ಕೇಳೋದಕ್ಕೆ ಹೋಗೋದಿಲ್ಲ ಅವನು. ಆ ಧರ್ಮ ಉಳಿಸ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ಬಾಹುಬಲ ಜ್ಞಾನಬಲ ಇಲ್ಲದವರ ಧರ್ಮ ಉಳಿಯೋದಿಲ್ಲ. ಬಾಹುಬಲ ಇರೋದೆಲ್ಲಿ? ರಾಜರೇ. ಸೊ ರಾಜರ ಸಪೋರ್ಟ್ ಇಲ್ಲದೆ ಹೋದ್ರೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ. ಇವತ್ತು ರಾಜರಲ್ಲೇ ಧರ್ಮದ ಕಾನ್ಸೆಪ್ಟೇ ಇಲ್ಲ, ಅದರಿಂದಾಗಿನೇ ಧರ್ಮ ಉಳಿಸೋದು ಭಾರಿ. ಅದು ಧರ್ಮದ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಏನು ಮಾಡ್ತಾರೆ ಅವರು? ಏ ಇದೇ ಅವ್ರಿ ಸರಿ, ಹೋಗಿ ಹಳೆ ಕಾಲದಲ್ಲ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ ಮೂದೇ. ಮನೇಲಿ ಉಳಿಸ ಎಲ್ಲ ಬಿಟ್ಟು ಒಂದು ಕಡೆ ಹೋದ ತಕ್ಷಣ ಎಲ್ಲ ಕಡೆ ಶುರುವಾಗ್ಬಿಡುತ್ತೆ. ಯಾವಾಗ ಒಂದು ಕಡೆ ಸೇತುವೆ ಕುಸಿಲಕ್ಕೆ ಶುರುವಾಗುತ್ತೋ ಅದು ಅಲ್ಲೇ ಶುರುವಾಗ ಎಲ್ಲಿ ಬೇಕಾದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ ಇಮಿಡಿಯೇಟ್. ಅದು ಅದಕ್ಕೆ ಶಿಥಿಲ ಆಗಬಾರದು. ಧರ್ಮ ಶಿಥಿಲವಾದರೆ ಎಲ್ಲ ಸ್ಟೇಜಲ್ಲೂ ಶಿಥಿಲ ಆಗುತ್ತೆ. ಅವ್ರು ಮಠದಲ್ಲಿ ಕೇಳಲಿಲ್ಲ ಅಂತ ಅವರು, ಮನೇಲಿ ಕೇಳಲಿಲ್ಲ ಅಂತ ಇವರು, ಇವ್ರು ಕೇಳೋದೇ ಅಂತ ಅವರು, ಮತ್ತೆ ಇಲ್ಲಿ ಕೇಳಿಲ್ಲ ಅನ್ನೋದು ಆರ್ಗ್ಯುಮೆಂಟ್. ಮತ್ತೆ ಅವರಿಗೆ ಸಪೋರ್ಟಿಂಗ್ ಆರ್ಗ್ಯುಮೆಂಟ್, ಅವ್ರು ಕೇಳಿದ್ರೆ ನೀವ್ಯಾಕೆ ಕೇಳ್ತೀರಿ ಅಂತ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಹೇಳೋರೇ ಮಹಾಪಾಪಿ ಅನ್ನೋಷ್ಟು ಬಂದೋಗ್ತದೆ ಕೊನೆಗೆ. ಕೊನೆಗೆ ಇಲ್ಲಿ ಬರುತ್ತೆ, ಬೇಕಾದ್ರೆ ನೀವು ಮಾಡಿಕೊಡ್ರಿ, ನಮ್ಗೆ ಓಡಾಡಿಸ್ಬೇಡ್ರಿ ಅಂತಾರೆ. ಬೇಕಾದ್ರೆ ನೀವು ಮಾಡಿಕೊಡ್ರಿ ಅಂತ ಅಂಥವ್ರು ಸಿಕ್ಕರು ಪುಣ್ಯ. ಇವತ್ತು ನೀವು ಮಾಡಬೇಡ್ರಿ, ನಾವು ಮಾಡೋದಿಲ್ಲ ಅಂತ ಹೇಳಿ ಸಿಕ್ಕರೆ ಏನು ಮಾಡ್ತೀರಿ? ಈಗ ಹೇಳ್ತಾರೆ ನಿಶ್ರೀಕಾಹ, ಒಟ್ಟು ನಿರ್ಮಾಲ್ಯವನ್ನ ಯಾರು ಸರಿಯಾಗಿ ವಿಸರ್ಜನೆ ಮಾಡೋದಿಲ್ಲ ಅದು ದರಿದ್ರರಾಗ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ನಿರ್ಮಾಲ್ಯದ ಮಹತ್ವ ಹೇಳ್ತಕ್ಕಂಥ ಭಾಗ ಇದು. ಒಂದು ಕಡೆ ಯಾರ ದ್ರೋಹ ಇದು? ವಿಷ್ಣು ದ್ರೋಹ. ಇನ್ನೊಂದು ಕಡೆ ಯಾರ ದ್ರೋಹ? ದುರ್ವಾಸರ ದ್ರೋಹ ಇದು. ಯಾರು ಇನ್ನೂ ಅನೇಕ ವಿಚಾರದ ಹೇಳೋದಕ್ಕಲ್ಲಿ ಅಲ್ರಿ, ದುರ್ವಾಸರು ಕಂಡು ಕಂಡು ಯಾಕೆ ಕೊಡಬೇಕಾಗಿತ್ತು ಇವರಿಗೆ, ಇಂದ್ರದೇವರಿಗೆ? ಹೌದಲ್ಲ, ಯಾಕೆ ಕೊಡಬೇಕಾಗಿತ್ತು? ತಪ್ಪಲ್ವೇ ಅಂತ ಕೇಳಿದರೆ ಅದು ನಿಜನೇ, ಶಾಸ್ತ್ರ ಹೇಳ್ತದೆ. ಬಹಳ ಜನ ಓದಿರೋದಿಲ್ಲ. ಯಾವ ತಿರುಪತಿಗೋ ಗದ್ರಿಗೆ ಹೋಗಿ ಬಂದಿರ್ತೀರಿ, ಪ್ರಸಾದ ಕೊಡ್ತೀರಿ, ಅಯೋಗ್ಯರಿ ಕೊಡಬೇಡಿ ಅಂತ ಹೇಳ್ತಾರೆ. ಅಯೋಗ್ಯರಿ ಪ್ರಸಾದ ಕೊಡಬೇಡಿ, ಏನ್ ಮಾಡ್ತಾರೆ ಅವರು? ಬಿಸಾಕ್ತಾರೆ, ತಗೋತಾರೆ, ನೋಡ್ತಾರೆ, ಹೋಗದೇ ಬಿಡ್ತಾರೆ. ಎಷ್ಟು ಪಾಪ ಬರಲಿಲ್ಲ ಅದರಿಂದ. ಅದ್ರ ಪ್ರಸಾದದ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ಅದ್ರ ಪ್ರಸಾದ ಕೊಡಬೇಡಿ, ಇವ್ರು ಹಾಗಲ್ಲ, ಕಂಡು ಕಾಡು ನೀನು ಬಾ, ನೀವು ಅಂತ ಕರೆದು ಕರೆದು ಕೊಡ್ತಿರ್ತಾರೆ. ಹಾಗೆಲ್ಲ ಕೊಡಬಾರ್ದು, ಪ್ರಸಾದನೇ ಗೊತ್ತಿಲ್ಲ. ಅವನು ಏನ್ ಮಾಡ್ತೀರಿ ತಗೊಂಡು ಅವನಿಗೆ ಕೊಡಬೇಡಿ. ಅಕಸ್ಮಾತ್ ಅವನು ಅವಮಾನ ಮಾಡಿದ್ರೆ ಪಾಪ ಯಾರಿಗೆ? ಕೊಟ್ಟವನಿ ಪಾಪ. ಅದಕ್ಕೆ ಅವಯಷ್ಟವರಿಂದ ಅವನವಿಷ್ಟವರಿಗೆ ಪ್ರಸಾದ ಕೊಡಬೇಡಿ, ಅವಯಷ್ಟವರಿಂದ ಇಸ್ಕೋಬೇಡಿ. ಮತ್ತೆ ಯಾರೋ ತಿರುಪತಿಗೆ ಹೋಗಿರ್ತಾರೆ, ಪ್ರಸಾದ ಅಂತ ಕೊಡ್ತಾರೆ. ಏನು ಅನುಸಂಧಾನ ಅವನಿಗೆ? ಅಲ್ಲಿ ಸ್ನಾನ ಮಾಡಿದ್ದಾನೋ ಬಿಟ್ಟಿದ್ದಾನೋ ಮಾಡಿದ್ದಾನೆ, ಟಿಫನ್ ಕೇರಿ ಪಕ್ಕ ಇಟ್ಕೊಂಬಂದಿರ್ತಾನೆ, ಹೋಟ್ಲಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಹಾಗೆ ಕೂತಿರ್ತಾನೆ ಹೋಟ್ಲಲ್ಲಿ, ಅಂತ ಪ್ರಸಾದ ಅಂತ ಕೊಟ್ಟರೆ ಏನ್ ಮಾಡ್ಬೇಕು ಇದಕ್ಕೆ? ಅದಕ್ಕೆ ಅವಯಷ್ಟವರ್ಗಿಂದ ಪ್ರಸಾದ ಇಸ್ಕೊಳ್ಬೇಡಿ ಅಂತ ಹೇಳ್ತಾರೆ. ಹೇಳಿತಾ, ಅವಯಷ್ಟವ್ರು ಕೊಟ್ಟರೆ ಇಸ್ಕೋಬೇಡಿ, ಪಂಚರಾತ್ರದ ಮಾತು, ಅವಯಷ್ಟವರಿಗೆ ಕೊಡಬೇಡಿ. ಸೊ ಪ್ರಸಾದ ಸ್ಯಾಂಕ್ಟಿಟಿ ಉಳ್ಕೋಬೇಕು ತಾನೆ. ಇವತ್ತು ಪ್ರೆಸಿಡೆಂಟ್ ಆಫೀಸರ್ ಆಗ್ಬೇಕಾದ್ರೆ ಯಾರನ್ನ ಮಾಡ್ತಾರೆ? ದಾರಿಲಿ ಹೋಗೋರೆಲ್ಲ ಮಾಡೋದಿಲ್ಲ. ಏನಾಗಿರ್ಬೇಕು ಅವನು? ಆನ್ಸರ್ ಅಕೌಂಟಬಲ್ ಆಗಬೇಕು ಅವನು. ನಾಳೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅವರು? ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಕೊಡ್ತಾರೆ, ಫುಲ್ ಕಂಟ್ರೋಲ್ ಇರ್ತಾರೆ. ಇಲ್ಲದೆ ಹೋದ್ರೆ ಯಾರಿಗೆ ಕೊಡ್ತಾರೆ? ನೆಕ್ಸ್ಟ್ ಗೌರ್ಮೆಂಟ್ ಕಂಟ್ರೋಲ್ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾರೆ, ಒಂದೊಂದನೆ ಮಾಡ್ತಾ ಹೋಗ್ತಾರೆ. ಯಾಕೆ ನಾಳೆ ಓಡೋಗ್ಬಿಡ್ಬಾರ್ದು ಅಲ್ಲಿಂದನೆ. ಆ ಥರ ಒಂದು ಅಕೌಂಟಬಿಲಿಟಿ ಇರಬೇಕಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಪ್ರಸಾದ ಕೊಡಬೇಕಾದ್ರೆ, ಪ್ರಸಾದ ತರಬೇಕಾದ್ರೆ ಅದು ವೈಷ್ಣವತ್ವ ಮಿನಿಮಮ್ ಕ್ವಾಲಿಫಿಕೇಶನ್, ಇಲ್ಲದೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ನಿಜಮ್ಮೆ ಆಯ್ತದ. ನಾವು ಕಾಲೇಜಲ್ಲಿ ಇದ್ದ ಕಾಲಕ್ಕೆ ಸಂಬಳ ದಿವಸ ಹೋಗ್ತಾನೆ ಅವನು, ಒಬ್ಬನು ಇವನು ಹೋಗ್ತಾನೆ, ಅಟೆಂಡರ್ ಹೋಗ್ತಾನೆ. ಅಟೆಂಡರ್ ಕ್ಲರ್ಕ್ ಕೂಡ ಹೋಗಲ್ಲ ಅದಕ್ಕೆ, ಅಟೆಂಡರ್ ಹೋಗ್ತಾನೆ. ಎಷ್ಟು ಗಂಟೆ ತರ್ತಂದು ಕೊಟ್ಟ ಅವನು? 5-10 ಲಕ್ಷ ರೂಪಾಯಿ ತರ್ತಂದು ತರಬೇಕಲ್ಲ. ಅವನು ಕಳಿಸ್ಬಿಡ್ತೀವಿ ಅಷ್ಟು, ಯಾರು ಕಳಿಸೋದ್ರ ಜೊತೆಗೆ ಅವನ ಸಂಬಳ ಇರೋದು ಅಷ್ಟು. ಅವನ ಮೇಲೆ ಯಾತಕ್ಕೆ ನಂಬಿಕೆ ಇರುತ್ತಾಗ? ಫುಲ್ ಕಂಟ್ರೋಲ್ ಗೌರ್ಮೆಂಟ್ ಸರ್ವೆಂಟ್ ಆದ್ರಿಂದಾಗಿನೇ ಅವನು ಫುಲ್ ಚುಟ್ಟು ಅವ್ನ ಕೈಯಲ್ಲಿರ್ತದೆ. ಆದ್ರೆ ಉಳಿದವ್ರು ಕೊಟ್ಬಿಟ್ಟು ಎಂದೆಂದು ಬರೋದಿಲ್ಲ, ಆಗಿನಾಗೆ ಹೋಗ್ಬಿಡ್ತಾರೆ ಇಸ್ಕೊಂಬಿಟ್ಟು. ಹೋಗ್ತಾನೆ ಅಂಥವ್ರು ಯಾರು ಕೊಡೋದಿಲ್ಲ. ಇವನು ಫುಲ್ ಅಲರ್ಟ್ ಮಾಡಿ ಇವನು ಅಪಾಯಿಂಟೆಡ್ ಒಂದು ಲೆಟರ್ ಮಾಡ್ತಾರೆ ಫಸ್ಟು. ಇವನು ಕಳಿಸ್ತಾ ಇದ್ದೆ ಅವನ ಲೆಟರ್, ಅವನ ಜವಾಬ್ದಾರಿ. ಅದು ಅವನ ಅಕಸ್ಮಾತ್ ಒಯ್ದರು ಕೂಡ ಪ್ರಿನ್ಸಿಪಾಲ್ ಜವಾಬ್ದಾರಿ ಅಲ್ಲ, ಅದಕ್ಕೆ ಅದಕ್ಕೆ ಅಫಿಷಿಯಲಿ ಕಳಿಸಿದ್ದ, ಅದಕ್ಕೆ ಸರ್ಕಾರ ಜವಾಬ್ದಾರಿ ಆಗ್ತದೆ. ಸುಮ್ಮನೆ ಕಾನ್ಫಿಡೆನ್ಸ್ ಆಗಿ ಕಳಿಸಿಬಿಟ್ರೆ ಪ್ರಯೋಜನ ಇಲ್ಲ. ತಾನು ಅಕೌಂಟ್ ಮಾಡಬೇಕಲ್ಲ, ಪ್ರಸಾದ ಕೊಡೋದು ಹಾಗೆ, ಪ್ರಸಾದ ತಗೊಳ್ಳೋದು ಹಾಗೆ. ಮತ್ತೆ ಎರಡನೇದು, ದುರ್ವಾಸರು ಈ ರೀತಿ ಶಾಪ ಕೊಟ್ಟರು, ಇಂದ್ರದೇವರು ಯಾತಕ್ಕೆ ಕೊಟ್ಟರು ಅಂದರೆ ಇಂದ್ರದೇವರ ಶಿಷ್ಯ ಅವರಿಗೆ. ರುದ್ರದೇವರು ನಿಯತ ಗುರುಗಳು, ನಿಯತ ಶಿಷ್ಯ ಇಂದ್ರದೇವರು. ನಿಯತ ಗುರುಗಳು ಇಂದ್ರದೇವರಿಗೆ ಯಾರು? ರುದ್ರದೇವರು. ಅದಕ್ಕೆ ಏನು ಮಾಡಿದರು ಅವರು? ಶಿಷ್ಯ ಅಂತ ಕೊಟ್ಟರು, ಅವ್ರು ತಪ್ಪಾಗಲಿಲ್ಲ. ಈಗ ಇಲ್ಲದ್ರೆ ಯಾರು ಬೈಬೇಕಾಗಿತ್ತು ನಾವು? ದುರ್ವಾಸರಿಗೆ ಶಾಪ ಬರಲಿಲ್ಲ, ದುರ್ವಾಸರು ಕೂಡ ರೆಸ್ಪಾನ್ಸಿಬಲ್ ಆದ್ರಲ್ಲ ಅಂದ್ರೆ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಸರಿಯಾಗಿ ಯೋಚನೆ ಮಾಡಿಕೊಟ್ರು, ಇವರು ತಪ್ಪು ಮಾಡಿಬಿಟ್ರು. ಅದರಿಂದ ಯಾರಿಗೆ ಪಾಪ ಬಂತಿದ್ರಿಂದ? ಇಂದ್ರದೇವರು ಬಂತ ಹೊತ್ತು ಅವ್ರಿಗೆ ಬರಲಿಲ್ಲ. ಅಕಸ್ಮಾತ್ ಯಾರಿಗೂ ಅವ್ರು ಕೊಟ್ಟಿದ್ರೆ ಯಾರಿಗೆ ಪಾಪ ಬರ್ತಿತ್ತು? ದುರ್ವಾಸರಿಗೂ ಪಾಪ ಬರ್ತಿತ್ತು. ಇಂದ್ರದೇವರು ತಪ್ಪು ಯಾತಕ್ಕಾಯ್ತು ಅಂತ ಮುಂದಿನ ಪ್ರಶ್ನೆ. ಯಾರೋ ಕೊಟ್ಟರೆ ಬಿಸಾಕಿದ್ರೆ ಪಾಪ ಬರ್ತಿದ್ದಿಲ್ಲ ಅವರಿಗೆ, ಬಟ್ ಯಾರೋ ಕೊಟ್ಟರು ಬಿಸಾಕಿಬಿಟ್ಟ. ಮರಿವಳ ಪ್ರಸಾದ ತಂದ್ಕೊಡ್ತಾರೆ, ಎಷ್ಟು ವಾಸನೆ ಬರುತ್ತೆ, 25-30 ದಿವಸ ಆಗಿರುತ್ತೆ ತಂದೆ ಅವರು, ಎಲ್ಲೋ ಇಟ್ಬಿಟ್ಟಿರ್ತಾರೆ, ತೆಗೆದ್ರೆ ಹುಳ ಇರುತ್ತೆ ಅದರೊಳಗೆ. ಭಕ್ತಿಯಿಂದ ತಿನ್ಬೇಕು ಬಿಸಾಕ್ಬೇಕು, ಲೆಕ್ಕ ಹಾಕಿ ನೋಡೋಣ. ಈ ಪ್ರಜಿತಿ ಆಗ್ತದೆ, ಪ್ರಸಾದ ಕೊಡೋದಕ್ಕಿಂತ ಮುಂಚೆ ಏನು ಮಾಡೋದು ಕಷ್ಟ ಅದನ್ನ ಇದು ಕೊಡ್ಲಿಕ್ಕೆ ಬರುತ್ತಾ ಯೋಚನೆ ಮಾಡಬೇಕು ಫಸ್ಟ್. ತಿಳಿತಾ, ಇನ್ನೊಂದು ಬಹಳ ಗಮನಿಸಬೇಕು ಈ ಸಮಯದೊಳಗೆ, ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ಬಾರ್ದು ಯಾವಾಗಲೂ ಕೂಡ. ಪ್ಲಾಸ್ಟಿಕ್ ಶಾಸ್ತ್ರ ಪ್ರಕಾರ ಮೈಲಿಗೆ, ವಿಜ್ಞಾನ ಪ್ರಕಾರ ಪರಮ ಮೈಲಿಗೆ, ಶಾಸ್ತ್ರಕ್ಕಿಂತ ಜಾಸ್ತಿ ಮೈಲಿಗೆ. ಗೊತ್ತಾಯ್ತಾ, ಎಷ್ಟು ಅದನ್ನು ಕೆಡಿಸಿರ್ತದೆ ಪ್ಲಾಸ್ಟಿಕ್ ನಾಶವಾಗಿರುತ್ತೆ ಅಂದ್ರೆ ಮತ್ತೆ ಹೆಚ್ಚು ಜನ ಆ ರೋಗಗಳು ಬಂದಿರೋದ್ರಲ್ಲಿ ಯಾತಕ್ಕೋಸ್ಕರ ತರೋದನ್ನು. ಪ್ಲಾಸ್ಟಿಕ್ ಅಲ್ಲಿ ಎಂದೂ ತರಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ತುಪ್ಪ ತರೋದು, ಪ್ಲಾಸ್ಟಿಕ್ ಅಲ್ಲಿ ಜೇನುತುಪ್ಪ ತರೋದು, ಪ್ಲಾಸ್ಟಿಕ್ ಅಲ್ಲಿ ಏನೇನೋ ತರೋದು, ಪ್ರಸಾದ ತರೋದು ತಂದರದು. ಪ್ರಸಾದ ಅಲ್ಲೇ ಅಲ್ಲ, ಪ್ಲಾಸ್ಟಿಕ್ ಮುಟ್ಟಿದ ತಕ್ಷಣ ಪ್ರಸಾದ ಹೊರಟೋಯ್ತು ಅಂತಾನೆ ಅರ್ಥ. ಬಿಟ್ಟು ಬಿಡ್ಬೇಕು. ಇದಕ್ಕೆ ಎಲೆಯಲ್ಲಿ ತರದೆ ಎಷ್ಟು ಚೆನ್ನಾಗಿದೆ, ಅಡಿಕೆ ಎಲೆ ಇರುತ್ತೆ, ಎಲೆಗಳು ಬರುತ್ತೆ, ಅದ್ರಲ್ಲಿ ತಂದ್ರೆ ಎಷ್ಟು ಆರೋಗ್ಯ ಕೊಳ್ಳೋದು. ನಮ್ಮ ಜನ ಅದನ್ನೆಲ್ಲ ಹಿಂದಿನ ಕಾಲಕ್ಕೆ ಯಾತಕ್ಕೆ ಪ್ಲಾಸ್ಟಿಕ್ ಎಷ್ಟಕ್ಕೆ ಮಾಡಕ್ಕೆ ಹೋಗಲಿಲ್ಲ ಅಂದ್ರೆ ಅದು ಮಾಡಕ್ಕೆ ಬರ್ತಿದ್ದಿಲ್ಲ ಅಂತ ಬಿಡ್ಲಿಲ್ಲ ಅವರು, ಮಾಡಬಾರ್ದು ಅವನ್ನೆಲ್ಲ ಕೂಡ. ಈ ವಿಜ್ಞಾನಕ್ಕೆ ಪ್ರಾಬ್ಲಮ್ ಆಗಿದೆ, ಪ್ಲಾಸ್ಟಿಕ್ ಅನ್ನು ಹೌ ಟು ಡೆಸ್ಟ್ರಾಯ್ ಇಟ್ಟಂತ ಪ್ರಾಬ್ಲಮ್ ಆಗಿಬಿಟ್ಟು. ಅದು ಸಹ ಏನ್ ಮಾಡೋದು, ಇದಾಗೋದೇ ಇಲ್ಲ, ನಾಶ ಆಗೋದೇ ಇಲ್ಲ, ಉಳಿದವ್ರು ನಾಶ ಮಾಡುತ್ತೆ. ಹಿಂದೆ ಒಂದ್ಸರ್ತಿ ರಿಪೋರ್ಟ್ ಬಂದು ಬಹಳ ಹಿಂದೆ, ಸುಮಾರು 10-20 ವರ್ಷಗಳ ಒಂದು ಸೈನಿಕ, ಸಾವಿರಾರು ಸೈನಿಕರಿಗೆ ಪ್ಲಾಸ್ಟಿಕ್ನಲ್ಲಿ ಫುಡ್ ಬಂತು, ಪ್ಯಾಕೆಟ್ಸ್, ಅದನ್ನೆಲ್ಲ ಕೊಟ್ರಂತೆ. ತಿಂದು ಒಂದು 2 ತಾಸು ಎಲ್ಲರಿಗೂ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯ್ತದ. ಗೊತ್ತಾಯ್ತಾ, ಅಷ್ಟು ಡೇಂಜರಸ್ ಪ್ಯಾರಾಲಿಸ್. ಇವತ್ತು ಸಾಮಾನ್ಯ ಉಪಯೋಗ ಮಠಗಳಲ್ಲೊಂದು ಪ್ಲಾಸ್ಟಿಕ್ ಅಂದ್ರೆ ಕೃಷ್ಣಾಜಿನಾದಾಗ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ. ಪ್ಲಾಸ್ಟಿಕ್ದಲ್ಲಿ ತರ ಹೂ ತೆಗಿತಾರೆ, ಇಂತರ್ತಾರೆ, ಬ್ಯಾಗ ತೆಗೆದುಕೊಡ್ತಾರೆ, ಅರ್ಚಕರು ಹಾಗೆ ಬಿಟ್ಟುಬಿಡ್ತಾರೆ, ಬಹಳ ತಪ್ಪು ಎಂದು ತಂದು ಎಲ್ಲರೂ ಹಾಗೆ ಮೈಲಿನೇ ಇಲ್ಲ ಅಂತ ಆಗೋಗ್ಬಿಟ್ಟು. ನಿಜವಾಗ್ಲೂ ಅದರಷ್ಟು ಯಾತಕ್ಕೆ ಬಿಟ್ಟುಬಾರ್ದು, ಸ್ನಾನ ಮಾಡಿದ್ರೆ ಹೋಗೋದಿಲ್ಲ ಅಂತ ಮೈಲಿಗೆ, ಅದನ್ನು ಬಿಟ್ಟುಬಿಡ್ತಾರೆ. ಅದೆಲ್ಲ ಅಲೋ ಮಾಡಿ ತಿಳ್ಕೊಳ್ಳದೆ ಹೋದ್ರೆ ನಾವು ಶಾಸ್ತ್ರವಾದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ಅದರಲ್ಲೂ ಪ್ಲಾಸ್ಟಿಕ್ನಲ್ಲಿ ಕೆಲವು ವೆರೈಟಿ ಇದೆ, ಈ ಹಾರಿಗೆಲ್ಲ ತರ್ತಾರಲ್ಲ, ಅದು ಉತ್ತಮ ಕ್ವಾಲಿಟಿ, ಸ್ವಲ್ಪ ಕ್ವಾಲಿಟಿ ಬೆಟರ್, ಅದು ಬಲುಬೇಗ ಹಾಳಾಗಲ್ಲ ಅಷ್ಟೇ, ಸಾರಿ ಅದೇನು ಕೆಟ್ಟದ್ದೇನೆ, ಇಮಿಡಿಯೇಟ್ ಹಾಳಾಗಲ್ಲ. ತೆಳ್ಳಗಾದಷ್ಟು ಪ್ಲಾಸ್ಟಿಕ್ ಭಾರಿ ಡೇಂಜರಸ್. ಈ ಆಫೀಸ್ ಆಸ್ಪತ್ರೆಗಳಲ್ಲಂತೂ ಬಿಸಾಕ್ಬಿಡ್ತಾರೆ, ಕೇಳಿದ್ರೆ ನಿಮಗೆ ತಲೆ ಕೆಟ್ಟ ಹೋಗಿಬಿಡುತ್ತೆ, ಅಷ್ಟು ಕೊಳೆ ಆಗಿರುತ್ತೆ ಅದನ್ನ. ಅದನ್ನ ಇವ್ರು ತರ್ತಾರೆ, ಅದನ್ನೇನು ಮಾಡಿಬಿಡ್ತಾರೆ, ಮತ್ತೆ ರಿಯೂಸ್ ಮಾಡಿ ಮತ್ತೆ ಮಾಡಾಕ್ಬಿಡ್ತಾರೆ. ಇನ್ನು ಎಷ್ಟು ಕೆಟ್ಟದಿರ್ಬೋದು ಯೋಚನೆ ಮಾಡಿ, ಸ್ವರೂಪತಃ ಕೆಟ್ಟದ್ದು, ಇನ್ನೂ ಪರಮ ಕೆಟ್ಟದ್ದು ಮಾಡಲಿಕ್ಕೆ ಇನ್ನೂ ಎಲ್ಲ ರೀತಿಯ ಪೊಲ್ಯೂಷನ್ ಆಗೋಗ್ಬಿಟ್ಟು, ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗಬಾರ್ದು. ಅದನ್ನ ಬಿಡಬೇಕು. ಅದು ಪ್ರಸಾದ ತರೋರು ಇನ್ಮೇಲೆ ಅರ್ಥ ಮಾಡ, ಅಲ್ಲಿಂದ ತರ್ಲಕ್ಕೆ ಬಾದ್ರೆ ತನ್ನಿ, ಇದು ತರ್ಲಕ್ಕೆ ಬಂದ್ರೆ ಅಷ್ಟೇ ಕೊಟ್ಬಿಡಿ ಸಾಕಷ್ಟೇ, ಸರಿಯಾಗಿ ತರ್ಲಕ್ಕೆ ಬರದೇ ಹೋದ್ರೆ ಅದಕ್ಕಿಂತ ದೊಡ್ಡ ಪ್ರಸಾದ ಏನೂ ಇಲ್ಲ. ಅದೇ ರೀತಿ ನೀವು ಇವ್ರು ಇಸ್ಕೊಳ್ಳಕ್ ಕೊಡೋರು ಯೋಚನೆ ಮಾಡ್ಬೇಕು. ಪ್ರಸಾದ ಅಂತ ಮೂಢನಂಬಿಕೆ ಒಳಗಾಗಬಾರ್ದು, ಪ್ರಸಾದದ ಮೂಢನಂಬಿಕೆ ಇಟ್ಕೊಂಡು ತಗೊಳಕ್ ಹೋಗ್ಬಾರ್ದು. ತಗೊಂಡ್ಬಿಟ್ಟು ಎಷ್ಟು ಅಪಾಯಕ್ಕೆ ಒಳಗಾಗ್ತಾರೆ ಆಮೇಲೆ ತಗೊಂಡು. ಎಷ್ಟೊಂದನ ಹೇಳಿದ್ರು, ಯಾವ್ದು ಪ್ರಸಾದ ತಂದು ಕೊಟ್ಬಿಟ್ರು, ಪ್ರಸಾದ ತಿಂದೆ ಅವ್ರು ಆಸ್ಪತ್ರೆ ಸೇರಿದೆ ಅಂತ ಹೇಳಿ. ನಿಜವಾದ ಪ್ರಸಾದ ಆಗಿದ್ರೆ ಆಸ್ಪತ್ರೆ ಸೇರ್ತಿದ್ದಿಲ್ಲ, ಮತ್ತು ಪ್ರಸಾದ ದೋಷ ಇದೆ, ಆದ್ರಿಂದ ಅದನ್ನ ಡಿಸ್ಕಾರ್ಡ್ ಮಾಡೋ ಧೈರ್ಯ ನಮಗೆ ಇರಬೇಕಾಗ್ತದೆ. ಈ ಪ್ರಸಾದಕ್ಕೆ ಅವಮಾನ ಅಲ್ಲ ಇದು, ಯಾವುದಕ್ಕೆ ಅವಮಾನ, ಅವ್ರು ಮಾಡಿದ ಪದ್ಧತಿಗೆ ಅವಮಾನ ಆಗ್ತದ್ರು, ಪ್ರಸಾದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ರೀ ಪತಿತನ ಕಪಾಲದಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ ಕೇಳ್ತಾರೆ ಜಗನ್ನಾಥದಾಸರ. ಯಾರು ಕಾಶಿಗೆ ಹೋಗಿದ್ರು ತಂದುಬಿಟ್ರು ಒಂದು ಕಪಾಲ ಸಾಲಿಬುರುಡೆ, ಅದು ಗಂಗಾ ತಂದೆ ತಗೊಳ್ಳಿ ಅಂತ ಕೇಳಿದರೆ ಪರಮ ಮೈಲಿಗೆ ಅದು ಎಂದು ಕೂಡ ಶುದ್ಧ ಆಗೋದಿಲ್ಲ. ಆ ರೀತಿ ನಾವು ನಿಷಿದ್ಧ ಪದಾರ್ಥವನ್ನು ಇಸ್ಕಾಡಬಾರ್ದು, ಇನ್ನೊಬ್ಬರಿಗೆ ಕೊಡಲೂಬಾರ್ದು. ಆದ್ದರಿಂದ ಪ್ರಸಾದದ ಬಗ್ಗೆ ಭಾಳ ಎಜುಕೇಟ್ ಮಾಡ್ತಕ್ಕಂಥ ಭಾಗ ಇದೆ. ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ರುದ್ರದೇವ ಎಲ್ಲ ಬಿಟ್ಟುಬಿಟ್ಟು ಐಶ್ವರ್ಯ ಹೋಗಲಿ ಅಂತ ಯಾಕೆ ಶಾಪ ಕೊಡಬೇಕು, ಬೇರೆ ಕೊಡಬಾರದೆ, ಒಂದೊಂದಕ್ಕೂ ಸಂಬಂಧ ಇದೆ. ಅದಕ್ಕೆ ಯಾಕೆ ಒಂದೇ ಕಡೆ ಹೇಳೋದಿಲ್ಲ, ಅದನ್ನೆಲ್ಲ ಕೂಡ ತಂತ್ರಸಾರದಲ್ಲಿ ಹೇಳ್ತಾರೆ. ರುದ್ರದೇವರಿಗೆ ದ್ರೋಹ ಮಾಡಿದರೆ ಅವ್ರು ಏನು ಹೋಗ್ತದೆ ಗೊತ್ತಾ, ಐಶ್ವರ್ಯಾಭಿಮಾನಿನೇ ರುದ್ರಾಯ ನಮಃ, ಅವ್ರ ಕನ್ಸಲ್ ಡಿಪಾರ್ಟ್ಮೆಂಟ್ ಐಶ್ವರ್ಯ ಅವರು. ರುದ್ರದೇವರು ದ್ರೋಹ ಮಾಡಿದ ತಕ್ಷಣ ಎಫೆಕ್ಟ್ ಯಾವುದಕ್ಕಾಗುತ್ತೆ, ಐಶ್ವರ್ಯ. ಅದಕ್ಕೆ ಐಶ್ವರ್ಯ ಹೋಗಲಿ ಅಂತಲೇ ಶಾಪ ಕೊಟ್ಟರು. ಆ ಕನ್ಸಲ್ಟ್ ವಾಟರ್ ಡಿಪಾರ್ಟ್ಮೆಂಟ್ಗೆ ನೀವು ಅನ್ಯಾಯ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಅವರು ಕರೆಂಟ್ ಕಟ್ ಮಾಡೋದ್ರೆ ವಾಟರ್ ಕಟ್ ಮಾಡ್ತಾರೆ. ಸೊ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಪಕ್ಕ ನಡ್ಕೋತಾರೆ, ಆದ್ದರಿಂದ ರುದ್ರದೇವರ ಡಿಪಾರ್ಟ್ಮೆಂಟ್ ಐಶ್ವರ್ಯ ಕೊಡೋದು. ಅದಕ್ಕೆ ಹಾಗೆ ಮಾಡ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಸಣ್ಣ ಕಥೆ ಹಿಂದೆ ಏನಿರುತ್ತೆ, ಅನೇಕ ತತ್ವಗಳಿರುತ್ತೆ. ಒಂದೇ ಕಡೆ ಹೇಳಿದ್ರೆ ಎಲ್ಲೆಲ್ಲೋ ಹೇಳ್ತಾರೆ, ಆದ್ದರಿಂದ ಸೇರಿಸ್ಬೇಕು ಅದಿಷ್ಟು. ಈ ನಿರ್ಮಾಲ್ಯ ಅವಮಾನ ಮಾಡಿದರೆ ಇಲ್ಲಿ ಕಾರಣ ಏನೇಳ್ಬಿಟ್ರು, ಅವಮಾನ ಮಾಡಿದ ಐಶ್ವರ್ಯ ಅಷ್ಟೇ ಹೇಳಿಬಿಟ್ರು, ನಿರ್ಮಾಲ್ಯಕ್ಕೆ ಮಾಡಿದ್ದಕ್ಕೆ ಹೋಯಿತು ಅಂತ ಹೇಳೋದಿಲ್ಲ. ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಎಲ್ಲ ಲಿಂಕ್ ತಗೊಂಡ್ಬಿಟ್ರೆ ಎಲ್ಲ ಪುರಾಣ ಓದ್ದಾಗ ಮಾತ್ರ ಒಂದು ಪುರಾಣ ಅರ್ಥ ಆಗೋದು, ಒಂದೊಂದು ಕಡೆ ಓದಿದ್ರೆ ಅರ್ಥ ಆಗೋದಿಲ್ಲ. ಅವಿಷ್ಟು ಕಂಬೈನ್ ಮಾಡ್ಕೋಬೇಕು. ಅಲ್ಲಿಗೆ ಇಲ್ಲಿ ನಾಳೆ ದಿವಸ ಮುಂದಿನ ಪಾಠ, ಏನೇನಾಯಿತು, ಯುದ್ಧ ಹೇಗೆ ಸಮುದ್ರ ಮಾತ್ರ ಪ್ರಾರಂಭ ಮಾಡ್ತಾರೆ ಅಂತ. ಒಟ್ಟು ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದರೆ ಸಮುದ್ರ ಮಾತ್ರ ಮಾಡಬೇಕಾಗ್ತದೆ ಆಮೇಲೆ. ಗೊತ್ತಾಯ್ತಾ? ಆದ್ದರಿಂದ ಅವಮಾನ ಮಾಡಿದ್ರೆ ಸಿಂಪಲ್. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣಂ.